யோந்தஃ ப்ரவிஷ்ய மம வாச மிமாம் ப்ரசுப்தாம் சஞ்சீவயத்யகில சக்தி ஹரஸ்வதாம்னா அன்யாம்ஸ்ய ஹஸ்தசரண ஸ்ரவணத்வகாதீன் ப்ராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஜானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹிருத்யாய சுத்த வித்யாய மத்வாய ச நமோ நம. லசது ஸ்ரீமத் ஆனந்த தீர்த்தேந்திருநோ ஹிருதம் யத்வச்சந்திரிகா ஸ்வாந்த சந்தாபம் வினிக்ரந்ததி வாணிதே கரவாண்யம் வா சரணௌ ஹிருதி சர்வதா மத்வாக்ய சரணிர் பூயாத் ஸ்ரீமத் ஆச்சார்ய பாவகா. ஹராய பஜதா நிஷ்ட ஹராய புர வைரிணே பவாய பவதே பூயாத் சிவாய சிரசா நம. உமேஷாத்யாஸ்வராவோஹம் வீடே சேதோபிமானினஹ யூயம் சர்வே ப்ரகுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயாரியஹ காமதுஸ்மிருதஹ சிந்தாமணிஸ்து வ்யாசாரியஹ முனித்ரயமுதாஹ்ருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குருன் பிரணதோஸ்மிஹம். ஸ்ரீ குருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்கியதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோகநமஸ்கிருதஞ்ச த்ரைகுண்யவர்த்திதமஜம் விபுமாத்யமீஷம் வந்தே பவத்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீர. பரமபூஜ்யராதந்த ஸ்ரீபாதங்கடவர சரண சன்னிதானதல்லி சாஷ்டாங்க பிரணாமங்களன்னு சல்லிசி நின்னைய மகாபாரத தத்தரணைய பிரவச்சனவன்னு முந்துவரிஸ்தா இத்தேனே. ಶ್ರೀ ಕೃಷ್ಣರಕ್ಷಿತರಾದ ಭೀಮಸೇನ ದೇವರು ದುರ್ಯೋಧನನನ್ನು ತೊಡೆ ಮುರಿದು ಕೆಳಗೆ ಬಿಡಿಸಿದ್ದಾರೆ. ಇನ್ನು ದುರ್ಯೋಧನ ಸತ್ತಿಲ್ಲ, ಕೆಳಗೆ ಬಿಡಿಸಿದ್ದಾರೆ. ದುರ್ಯೋಧನ ಆಗಲೂ ಸಹ ಎಚ್ಚರವನ್ನು ವಹಿಸಲಿಲ್ಲ. ಕೃಷ್ಣ ಪರಮಾತ್ಮನ ತೊಡೆ ಮುರ್ಕೊಂಡು ಬಿದ್ದಾಗಲೂ ನಿಂದಿಸ್ತಾ ಇದ್ದ. ಎಲ್ಲ ದುರಂತಕ್ಕೂ ಕೃಷ್ಣ ನೀನೇ ಕಾರಣ ಅಂತ ಹೇಳಿ ಬೈತಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ ಸಾಧ್ಯವೇ ಇಲ್ಲ, ನಿನ್ನಂಥ ಪರಮ ಪಾಪಿಯೇ ಇಲ್ಲ ಅಂತ ಹೇಳ್ತಾನೆ. ಭೀಮಸೇನ ದೇವರು ಹೊಡಿಸ್ಕೊಂಡ್ರು, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಮ್ಯಹಂ. ಜೀವೋತ್ತಮರಾದ ಅವರಿಗಿಂತ ಪ್ರಶಂಸೆ, ಜೀವಾತ್ಮನಿಗೆ ನಿಂದೆ ಮಾಡ್ತಾನೆ ಭಗವಂತ, ನಿನ್ನಂಥ ಅಯೋಗ್ಯನೇ ಇಲ್ಲ ಅಂತ ಹೇಳ್ತಾನೆ. ಸೊ ಜೀವೋತ್ತಮ ಅಂತ ಡಿಕ್ಲೇರ್ ಮಾಡಬೇಕಾದ್ರು ಭಗವಂತನೇ ಆಗಬೇಕು, ಜೀವಾತ್ಮ ಅಂತ ಹೇಳೋದು ಭಗವಂತನೇ ಆಗಬೇಕು. ನೀನು ಪರಮ ಅಯೋಗ್ಯ ಅಂತ ಹೇಳಿದಾಗ ಒಂದು ಪುಷ್ಪವೃಷ್ಟಿ ಆಯ್ತಂತೆ. ಮತ್ತೆ ದುರ್ಯೋಧನ ಮೇಲೆ ಪುಷ್ಪವೃಷ್ಟಿ, ನಿನ್ನೆ ಅದನ್ನು ನೋಡಿದ್ದೇವೆ ಈಗಾಗಲೇ. ಪರಮಾತ್ಮ ಏನು ಮಾಡ್ತಾನೆ, ಅವರವರ ಒಂದು ಯೋಗ್ಯತೆಗೆ ತಕ್ಕಂಥ ಸಾಧನೆ ಮಾಡಿಸ್ತಾ ಇದ್ದ. ಆ ಕಾಲಕ್ಕೆ ಬಿದ್ದಾಗ ದುರ್ಯೋಧನಿಗೆ ಖುಷಿಯಾಗಿ ಹೋಯ್ತು, ಓ ನಾವು ತಿಳ್ಕೊಂಡಿದ್ದು ಸರಿ ಅಂತ ಅನ್ಕೊಂಡ್ಬಿಡ್ತಾನೆ, ಸರಿ ಅಂತ ತಿಳ್ಕೊಡ್ತಾನೆ. ಅದಕ್ಕೆ ಯೋಗ್ಯರಿಗೆ ಜ್ಞಾನದಾರ್ಢ್ಯವನ್ನು ಕೊಡ ಹಾಗೆ, ಅಯೋಗ್ಯರಿಗೆ ಮಿಥ್ಯಾ ಜ್ಞಾನದಾರ್ಢ್ಯವನ್ನೇ ಭಗವಂತ ಕೊಡ್ತಾನೆ. ಆಗ ಆಚಾರ್ಯ ಹೇಳ್ತಾರೆ, ಎಂದೂ ಸಹ ಯಾವ ಕಾಲಕ್ಕೂ ಸಹ ವಾಸುದೇವಂ ವಿನಿಂದತ, ದೇವರನ್ನು ಬೈತಕ್ಕಂಥವನಿಗೆ ಎಷ್ಟು ಎಂಥ ಸೂಚನೆಗಳು ಕೂಡ ಸತ್ಯತೆ ಕಾರಣಕ್ಕೆ ಸಾಧ್ಯವೇ ಇಲ್ಲ ಎಂದು ಸೂರ್ಯ ಹೇಳ್ತಾರೆ. ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕಂ. ಇಂಥ ಅಯೋಗ್ಯಜ್ಞಾನ ಸತ್ಯತೆ ಆಗೋದಾದರೆ ಕತ್ತಲೆ ಬೆಳ್ಳ ಸೂರ್ಯ ಅಂತ ಹೊಳೆಯುತ್ತೆ ಅಂತ ಹೇಳಬೇಕಷ್ಟೇ ಅಂತ ಹೇಳಿದೆ. ಅಂದರೆ ಎಂದಾದ್ರು ಕತ್ತಲೆ ಹೊಳೆಯೋ ಸಾಧ್ಯನಾ? ದುರ್ಯೋಧನಂಥವರಿಗೆ ಕತ್ತಲೆಯ ಲೋಕವೇಗತೆ ಹೊರತು ಎಂದವರಿಗೆ ಬೆಳಕು ಸಿಗೋದಿಲ್ಲ. ಈ ಮೂಲಕ ನಮಗೆ ಹೊರಗಿನ ಚಿಹ್ನೆಗಳು ಮುಖ್ಯ ಅಲ್ಲ, ಮನೋದಾರ್ಢ್ಯ ಬಹಳ ಮುಖ್ಯ, ಸಾತ್ವಿಕ ಮನೋದಾರ್ಢ್ಯ. ಹಾಗಿದ್ರೆ ಪಾಂಡವ ರಾಜಸೂಯಾಗವನ್ನು ಮಾಡಿದರು, ದೂತಾಡಿ ವನವಾಸಕ್ಕೆ ಹೋದ್ರು, ನೋಡೋದಕ್ಕೆ ಏನಿಸುತ್ತೆ? ಪುಣ್ಯ ಕಾರ್ಯ ಮಾಡಿ ವನವಾಸಕ್ಕೆ ಹೋದ್ರು, ಪಾಪ ಕಾರ್ಯ ಮಾಡಿ ಪುಷ್ಪವೃಷ್ಟಿ ಮಾಡಿಸ್ಕೊತಾ ಇದ್ದ. ಅದಕ್ಕೆ ಹೊರಗಿನಗಳು ಯಾವುದೂ ಅಲ್ಲ, ಒಳಗಿನ ಒಂದು ಇದೆಯಲ್ಲ, ಒಳಗಾಗ್ತಕ್ಕಂಥ ಸುಖ ದುಃಖಗಳೇ ನಿಜವಾದ ಅರ್ಥದಲ್ಲಿ ಮನುಷ್ಯನ ಯೋಗ್ಯತೆಗೆ ಫಲಕ್ಕೆ ನಿರ್ಣಾಯಕವಾದದ್ದು. ದುರ್ಯೋಧನ ಇನ್ನು ಸಾಯಿತಾಗಿ ಬಿದ್ದಿದ್ದಾನೆ. ಕೃಷ್ಣ ಭಗವಂತ ಧೃತರಾಷ್ಟ್ರದ ಸಮಾಧಾನ ಮಾಡಿದ್ದಾನೆ. ಅಲ್ಲಿಂದ ದ್ರೌಣೇಹೇ ಭಾವಂ ಅಬುಧ್ಯತ, ಅಶ್ವತ್ಥ ಅವರ ಮನಸ್ಸನ್ನು ತಿಳ್ಕೊಂಡು ಕೃಷ್ಣ ಪರಮಾತ್ಮ ಸರಕ್ನೆ ಬಂದಂತೆ ಪಾಂಡವರನ್ನೆಲ್ಲ ಕರ್ಕೊಂಡು ಈ ಶಿಬಿರಕ್ಕೆ ಬರ್ತಾ ಇದ್ದಾನೆ, ಕೌರವರ ಶಿಬಿರಕ್ಕೆ. ಪಾಂಡವರ ಶಿಬಿರದಿಂದ ಸ್ಥಳಾಂತರ ಮಾಡಿಸ್ತಾ ಇದ್ದಾನೆ. ಯಾತಕ್ಕೆ ಅನೇಕರಿಗೆ ಗೊಂದಲ, ಏನು ತಿಳ್ಕೊಂಡಿದ್ದಾರೆ ಕೃಷ್ಣ? ಅಶ್ವತ್ಥ ಅವರ ಮನಸ್ಸನ್ನು ತಿಳ್ಕೊಂಡ್ಬಿಟ್ಟ, ಭೀಮಾಜಿ ಪಾಂಡವರ ಸಂರಕ್ಷಣೆ ಮಾಡಲಿಕ್ಕೆ ಅಂತ ಕರ್ಕೊಂಡು ಬಂದ ತಿಳ್ಕೊಂಡ್ಬಿಡ್ತಾರೆ. ಸಂರಕ್ಷಣೆ ಮಾಡಲಿಕ್ಕೆ ಅಂತ ಕರ್ಕೊಂಡು ಬರಲಿಲ್ಲ, ಇವರು ಈ ಕಡೆ ಬಂದರೆ ಉಳಿದವರು ಸಾಯ್ಲಕ್ಕೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಜೀವಾರ್ಜುನ ಅಲ್ಲಿದ್ದರೆ ಅಶ್ವತ್ಥ ಅವರು ಏನು ಮಾಡಕ್ಕೆ ಆಗ್ತಿರಲಿಲ್ಲ. ಪ್ರಾಣದೇವರಿಂದ ಪ್ರಾಣ ಯಾರು ತೆಗಲಿಕ್ಕೆ ಯಾರು ಪ್ರಾಣ ತೆಗಲಿಕ್ಕೆ ಸಾಧ್ಯ ಇತ್ತು ಅವರಿಗೆ? ಅವರೆಲ್ಲ ಹೋಗಬೇಕು ಅಂತ ಭಗವಂತನ ಸಂಕಲ್ಪ. ಉಪಪಾಂಡವರು ಬದಲಾದವರು ವಾಪಸ್ ಹೋಗಬೇಕು ಈಗಾಗಲೇ. ಭೀಮಾರ್ಜುನರಿಂದ ಸಾಧ್ಯ ಇಲ್ಲ ಅಂತ ಈ ಕಡೆ ಪರಮಾತ್ಮ ಕರ್ಕೊಂಡು ಬಂದು ಅವರನ್ನು ಉಳಿದವರೆಲ್ಲ ಅಲ್ಲೇ ಇದ್ದಾರೆ, ಇಷ್ಟನ ಮಾತ್ರ ಇಲ್ಲಿ ಬಂದಿತ್ತು. ಆ ಕಡೆಗೆ ಅಶ್ವತ್ಥಾಮಾರಿಗಳೆಲ್ಲ ಪಾಂಡವರು ಈ ಕಡೆಗೆ ಬಂದ ಮೇಲೆ ದುರ್ಯೋಧನನ ಹತ್ರ ಹೋಗ್ತಾರೆ. ದುರ್ಯೋಧನ ಆ ಸಮಯದಲ್ಲಿ ತಡೆ ಮುಡ್ಕೊಂಡು ಬಿದ್ದಿದ್ದಾನೆ, ಮಹಾಭಾರತದಲ್ಲಿ ಹೇಳ್ತಾರೆ. ಅವನು ಬದುಕಿದ್ದಾಗಲೇ ಆಗಲೇ ನರಿನಾಯಿಗಳು ಬಂದು ಮಾಂಸ ತಿನ್ನಕ್ಕೆ ಬರ್ತಾ ಇವೆ ಹತ್ರ ಬಂದಾಗಲೇ. ನನ್ನಂಥ ಸುಖಿ ಯಾರು ಅಂತ ಹೇಳಿ ಸಾಯ್ತಾ ಇದ್ದೆ ನೋಡಿ, ನನ್ನಂಥ ಸುಖಿ ಯಾರು ಅಂತ ತಿಳ್ಕೊಂಡಿದ್ದಾನೆ. ಸತ್ತ ಮೇಲೆ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ, ಬದುಕಿದಾಗಲೇ ತಿಂತಾ ಇರಬೇಕಾದ್ರೆ ಇದೆಂಥ ಸುಖ ಇದು. ಅವರು ಬಂದು ಬಂದಷ್ಟು ಓಡಿಸಿದ್ರಂತ ಅವನ್ನೆಲ್ಲ ಕೂಡ ನಿರ್ಣಯಗಳನ್ನ ಓಡಿಸ್ತಾರೆ. ಆಗ ದುರ್ಯೋಧನನ ಸ್ಥಿತಿ ನೋಡಿ ಭಾರಿ ದುಃಖ ವ್ಯಕ್ತಪಡಿಸ್ತಾರೆ. ಒಂದು ಲೋಟ ಹಾಲು ಕುಡಿದ ಋಣ ಅವರನ್ನು ಏನು ಮಾಡ್ತಾ ಇದೆ ಲೆಕ್ಕ ಹಾಕಬೇಕು. ಒಂದು ಲೋಟ ಹಾಲು ಕುಡ ಅವತ್ತಿನಿಂದ ನೂರಾರು ವರ್ಷಗಳ ಕಾಲ ಎಫೆಕ್ಟ್ ಹೋಗ್ತಾ ಇತ್ತು. ತಿಂದಾಹಾರ ಜೀರ್ಣ ಆಗಬಹುದು, ಅವರ ಪರಿಣಾಮ ಸುಲಭ ಜೀರ್ಣ ಆಗೋದಿಲ್ಲ. ರುದ್ರದೇವರಂಥವರಿಗೆ ಕಲಿ ಅಟ್ಯಾಕ್ ಮಾಡಬೇಕಾಗಿದೆ. ಈಗ ನಿಮ್ದು ಭಾರಿ ಸರಿ, ಪಾಂಡವರು ತಪ್ಪು ಅಂತ ಹೇಳಿಬಿಟ್ರಂಥವ್ರು ಆಚಾರ ಹೇಳ್ತಾರೆ. ಶ್ವತ್ಥಾಮರಿಗೆ ಗೊತ್ತು ಸರಿ ಅಂತೇಳಿ ಭೀಮಸೇನ ದೇವರು ಬಂದಿದ್ದು ಕೇವಲ ಸ್ನೇಹದಿಂದ ಹೇಳಿದರೆ ಹೊರತು ವಸ್ತುಸ್ಥಿತಿಯಂತೆ ಭೀಮಸೇನ ದೇವರು ಅಧರ್ಮ ಮಾಡಿಯೇ ಇಲ್ಲ. ತಡೆಗೊಡೆದ ಅಧರ್ಮವಲ್ವೇ ಕೃಷ್ಣ ಹೇಳಿದ್ದಾನೆ, ಅಧರ್ಮ ಅಲ್ಲ ಅಂತ. ಭೀಮೇ ಅಧರ್ಮೋ ನವಿದ್ಯತೆ ಭಗವಂತ ಸಾರಿ ಬಿಟ್ಟಿದ್ದಾರೆ. ಲೋಕದೃಷ್ಟಿಯಲ್ಲೂ ಅಧರ್ಮ ಯಾತಕ್ಕಲ್ಲ ಅಂತ ಕೇಳಿದೆ. ದುರ್ಯೋಧನ ಏನು ಮಾಡಿದ, ಭೀಮಸೇನ ದೇವರು ಗದ್ದೆ ತಗೊಂಡು ಹೊಲಿಯೋದಕ್ಕೆ ಅಂತ ಹೋದಾಗ ಇವರ ಪ್ರತಿಜ್ಞೆ ಸುಳ್ಳಾಗಬೇಕು ಅಂತೇಳಿ ಪಲ್ಟಿ ಹೊಡೆದ್ಬಿಡ್ತಾರೆ. ಆಗ ಅವ್ರು ಹೊಡಿತಾ ಇದ್ದಾರೆ. ಇದರಿಂದ ಏನರ್ಥ ಆಯಿತು ಅಂದರೆ, ಗದಾಯುದ್ಧದ ನಿಯಮದ ಎಲ್ಲರೂ ಏನು ಆರ್ಗ್ಯೂ ಮಾಡ್ತಾ ಇದ್ದಾರೆ, ನಾವೇ ಈ ಕಡೆಗೆ ಹೊಡಿಬಾರ್ದು, ಇದು ಗದಾಯುದ್ಧದ ನಿಯಮ. ಇವ್ರು ಹೊಡೆದಿದ್ದಾರಲ್ಲ ಈಗ, ಅದಕ್ಕೆ ತಪ್ಪಿದ್ದಾರೆ ಅಂದರೆ ತಪ್ಪಿಲ್ಲ. ಅವರು ತಪ್ಪಿಸ್ಲಿಕ್ಕೆ ಅವಕಾಶ ಕೊಡ ದುರ್ಯೋಧನ ಏನು ಮಾಡಿದ, ಪಲ್ಟಿ ಹೊಡೆದ್ಬಿಟ್ಟ. ಆದ್ದರಿಂದ ಭೀಮಸೇನ ದೇವರು ನಾಭೆಯ ಕೆಳಗೆ ಹೊಡಲಿ, ನಾಭೆಯ ಮೇಲೆ ಹೊಡೆದಿದ್ದಾರೆ. ಪಲ್ಟಿ ಹೊಡೆದಾಗ ಎಲ್ಲಿರುತ್ತೆ ಕಾಲು? ಮೇಲಿರುತ್ತೆ ಕೆಳಗಿರುತ್ತೋ? ಅದ್ಮೇಲೆ ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ ತಕ್ಕಂತೆ ಹೊಡೆದಿದ್ದಾರೆ ಹೊಡೆದು. ದುರ್ಯೋಧನ ಏನೋ ಮಾಡೋಕ್ಕೋ ಏನೋ ಮಾಡ್ಕೊಂಡ್ಬಿಟ್ಟು, ನಾನು ಪಲ್ಟಿ ಹೊಡೆದು ಶತ್ರು ಪರವಾಗಿಲ್ಲ, ತೊಡೆಗೇಟ್ ಬಿಡಬಾರ್ದು ಅಲ್ಲಿಗೆ ಹೊಡೆದ್ರು. ಅದರಿಂದ ಭೀಮಸೇನ ದೇವರು ಮಾಡಿದ್ದ ಅಧರ್ಮದ ಹೆಸರೇ ಬರೋದಿಲ್ಲ ಅಲ್ಲಿ. ಧರ್ಮ 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 ಸತ್ಯೇಚ ಧರ್ಮೇಚ ರಥಸ್ಥದ ಇವ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಎಂದೂ ಭೀಮಸೇನ ಅಧರ್ಮ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತ ಹೇಳೋದ್ರಿಂದ ಸತ್ಯವನ್ನೇ ಮಾಡಿದ್ದಾರೆ. ಅಶ್ವತ್ಥಾಮರಿಗೆ ಗೊತ್ತಿದ್ರು ಕೂಡ ಅವನ ಪ್ರೀತಿಗೋಸ್ಕರ ಹೊಗಳಿಲ್ಲ. ದುರ್ಯೋಧನ ಆಗ ನಾನೇನು ಮಾಡಬೇಕು ಅಂತ ಕೇಳಿದರು ದಶರಥ ಅವರು ದುರ್ಯೋಧನನನ್ನು. ನೀವು ಏನು ಮಾಡಬೇಕು ಅಂತ, ನಿಮಗೆ ಪಟ್ಟಾಭಿಷೇಕ ಮಾಡ್ತೇನೆ ನಿನಗೆ. ಅವನು ಶತ್ರು ಪಟ್ಟಾಭಿಷೇಕ ಬಿಡ ಹುಚ್ಚಿಬಿಟ್ಟಿಲ್ಲ ಅವನಿಗೆ. ಇನ್ನು ಕೂಡ ತಾನು ಕೈ ಇಟ್ಟ ಯಾರೂ ಬದುಕಿಲ್ಲ ಗೊತ್ತವನಿಗೆ. ವಿಶ್ವವಿಟ್ಟ ಅವ್ರು ಹೌದು, ದ್ರೋಣರೋದ ಕಾರಣ ಎಲ್ಲ ಹೌದು, ಇವ್ರ ಮೇಲೆ ಕೈ ಇಲ್ಲ ಕೊಟ್ಟಿದ್ದಾರೆ. ಪಟ್ಟಾಭಿಷೇಕ ಮಾಡಿಬಿಡ್ತೇನೆ, ಎರಡು ಕೆಲಸ ಮಾಡಬೇಕು ನೀವು ಅಂತ ಬಾಯ್ಬಿಟ್ಟು ಹೇಳಿಲ್ಲ, ಮನಸ್ಸಲ್ಲಿ ಅನ್ಕೊಂಡಂತೆ. ಉಚ್ಛಿದ್ಯ ಸಂತತಿಂ ಪಾಂಡೋ ಕೃತ್ವಾ ಸ್ವಕ್ಷೇತ್ರ ಸಂತತಿ ತಯಾ ಭೂರಕ್ಷಣ ಹೃದಾ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿತ್ತು, ಹೊರಗೆ ಬಾಯ್ಬಿಟ್ಟು ಹೇಳಿದ್ದಲ್ಲ ಅದು, ಮನಸ್ಸಿನಲ್ಲಿತ್ತು. ಅಭಿಷೇಕ ಮಾಡಿದರು, ಅಭಿಷೇಕ ಮಾಡಿ ನೀರು ತರೋ ಯೋಗ್ಯತೆ ಇಲ್ಲ ಅವನಿಗೀಗ. ಏನು ಮಾಡಿದರಂತೆ ಆಚಾರ್ಯ ಹೇಳ್ತಾರೆ, ಚಕ್ರೆ ಪಾಮ ಸ್ವಾಭಿಷೇಕಿಡಂ ನೃಪ, ಅಲ್ಲಿ ತೊಗೊಂಡು ಮಣ್ಣು ತೊಗೊಂಡು ತಲೆ ಮೇಲೆ ಹಾಕಿದ್ರೆ ದುರ್ಯೋಧನ ನಂಬಿದರೆ ತಲೆ ಮೇಲೆ ಮಣ್ಣೆ ಅಂತ ಅರ್ಥ. ಅವನಿಗೆ ಮಣ್ಣಾಕಿ ತಲೆ ಮೇಲೆ ಅಂತ ಹೇಳ್ತಾರೆ, ಮಣ್ಣು ಹಾಕಿದ್ರೆ ಅಶ್ವತ್ಥಾವರ ತಲೆ ಮೇಲೆ ಮಣ್ಣಾಗ್ತಾನೆ ಅಂತ ಕೇಳಿದರೆ ಇನ್ನು ಕಲಿ ಯಾರನ್ನು ಬಿಡ್ತಾನೆ? ಅದಕ್ಕೆ ನಾವು ಕಲಿಯುಗದಲ್ಲಿ ಧರ್ಮ ಉಳಿಸ್ಕೋತೀವಿ ಅಂತ ಹೇಳಿದರೆ ಎರಡು ದಿನ ಮಾತ್ರ ಸಾಧ್ಯ ಇಲ್ಲ. ಹರಿವಾಯುಗಳ ಸಂರಕ್ಷಣೆ ಇಲ್ಲದೆ ಹೋದರೆ ದುರ್ಯೋಧನ ಮೆರಿತಾ ಇರ್ತಾನೆ ಆ ಕಡೆ. ಅವರು ಬಂದರು ಅಂದರೆ ನನ್ನ ಕಥೆ ಮುಗೀತು. ಅವ್ರು ಹೊರಟೇ ಬಿಟ್ರಂತ ಅಲ್ಲಿಂದ ಮೂರು ಜನ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ, ಮೂರು ಜನ ಹೊರಟರು. ಮಾತೇನೋ ಕೊಟ್ಟರು ದುರ್ಯೋಧನನಿಗೆ, ನಡೆಸೋದು ಹೇಗೆ ಬರ ಪ್ರವೇಶ ವಯ ಶುರುವಾಯಿತು. ಭೀಮಸೇನ ಎಷ್ಟೇ ಸೋತಿದ್ದಾರೆ ನೋಡಿದ್ದೇವೆ ಅಶ್ವತ್ಥಾಮರಿಗೆ ಆಗಲೇ. ಮಾತು ಕೊಟ್ಟು ಹೇಗೆ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವರು ಕಾಡನ್ನು ಹೋಗ್ತಾರೆ. ಕಾಡಲ್ಲಿ ದೊಡ್ಡ ಒಂದು ಆಲದ ಮರ ಅಲ್ಲಿ ಮಲಗಿಬಿಡ್ತಾರೆ ಅವರಿಬ್ಬರು ಕೂಡ. ಏಕಪ್ರ 18 ದಿವಸ ಯುದ್ಧ ಮಾಡಿದ್ದಾರೆ, ಪಾಪ ಅವರು ಸುಸ್ತಾಗಿ ಮಲಗಿಬಿಟ್ರಂತಾಗೆ. ಇವರು ನಿದ್ರೆ ಇಲ್ಲ, ಯಾಕೆ 6 ಜನ ನಿದ್ರೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಬಜಾಗ ಪರ್ವದೊಳಗೆ. 6 ಜನ ನಿದ್ರೆ ಬರೋದಿಲ್ಲ, ನಿದ್ರೆ ಬಂದರೆ ಹೇಳ್ತಾರೆ, ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅವರಿಗೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತ ವಿಚಿತ್ರ ಘಟನೆ ನಡೀತು. ಮಧ್ಯರಾತ್ರಿ ನಿನ್ನ ಹತ್ರ ಬರ್ತಾ ಇದೆ, ಆಗ ಮೇಲೆ ನೋಡ್ತಾ ಮಲಗಿದ್ದಾರೆ ಲೆಕ್ಕ ಹಾಕ್ತಾ. ಆಗ ಒಂದು ಆದರೆ ತುಂಬ ಕಾಗೆಗಳು, ಅದು ಬೆಳೆದು ತುಂಬ ಕಾಗೆಗಳು ತುಂಬಿ ಹೋಗ್ಬಿಟ್ಟಿವೆ ನೈಟ್ ಹಾಲ್ಟಿಗೋಸ್ಕರ. ಒಂದು ಗೂಬೆ ಬರುತ್ತೆ ಅಲ್ಲಿಗೆ, ಬಂದ್ಬಿಟ್ಟು ಎಲ್ಲ ಅದನ್ನು ಕತ್ತು ಬುರಿದು ಬುರಿದು ಹಾಕಿ ಕೊಲ್ತಾ ಇತ್ತು. ಮೇಲೆ ಏನಾಗ್ತದೆ? ಓ ಆಗೇನಾಯಿತು, ಆ ಕ್ಷಣದಲ್ಲಿ ಅದು ಬಂತು ಕಾಗೆನ ಒಂದೇ ಗೂಬೆ ಅಷ್ಟೇನ ಕಾಗೆನ ಕೊಂದು 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 ಹಾಕ್ತಾ ಇತ್ತು. ಕಾಗೆಗಳಿಗೆ ರಾತ್ರಿ ಕಣ್ಣು ಕಾಣಿಸೋದಿಲ್ಲ, ಹೋಗೋಗಿಲ್ಲ ರೀ ಕೂಡ, ಅದು ರಾತ್ರಿ ಒಂದೇ ಕಣ್ಣು ಕಾಣಿಸುತ್ತೆ ಅದು ಗೂಬೆಗೆ, ಎಲ್ಲ ತುಂಡು ತುಂಡು ಮಾಡಿ ಹಾಕ್ತಾ ಇದೆ. ಅದು ನೋಡಿದ್ರಂತೆ, ನಿದರ್ಶನೇನ ಹೇನೇನ ಪ್ರೇರಿತ ಪರಮಾತ್ಮನ, ದೇವರು ಕೊಟ್ಟ ಸೂಚನೆ ತಿಳ್ಕೊಂಡ್ಬಿಟ್ರೆ, ಅದನ್ನು ತಿಳ್ಕೊಂಡು ಎದ್ದೇ ಬಿಟ್ರಂತೆ, ನಾನು ಹೀಗೆ ಕೊಲ್ಲಬೇಕು. ಕಾಗೆಗಳೆಲ್ಲ ಮಲಗಿದ್ದಾಗ ಗೂಬೆ ಅಟ್ಯಾಕ್ ಮಾಡ್ತಲ್ಲ, ಪಾಂಡವರೆಲ್ಲ ಮಲಗಿರ್ತಾರೆ ಸೈನ್ಯದಲ್ಲಿ, ಆಗ ಹೋಗಿ ಹೊಡಿಬೇಕು ಅಂತ ತಕ್ಷಣ ಎದ್ದೇ ಬಿಟ್ರಂತೆ. ಒಂದೇ ರಥ ಇತ್ತು ಅವ್ರಿಗೆ, ಮೂರು ರಥ ಕೂಡ ಇಲ್ಲ, 1/3 ಮಾಡ್ಕೊಂಡು ಬಂದಿದ್ರು. ಎದ್ರು ಏಡೆ ಏಡೆ ಹೋಗೋಣ ಅಂತ ಹೇಳಿದರು. ಏನು ಅಂತ ಕೇಳಿದ್ರೆ, ಎಲ್ಲ ಮಾತಾಡ್ತಾರಲ್ಲ ಹೇಳ್ತಾರೆ ಅಶ್ವತ್ಥಾಮರಿ, ಇದೇನು ಗ್ರಹಚಾರ, ಬೇಡ ಅವನು ಸತ್ರ ಸಾಯಲಿ, ನಾವು ಯಾಕೆ ಕೆಲಸ ಮಾಡಬೇಕು, ಎಷ್ಟು ಅನ್ಯಾಯ ಮಲಗಿದಾಗ ಕೊಳ್ಳೋದು, ಬೇಡ ಅಂತ ಹೇಳಿ ಕೇಳೋದಿಲ್ಲ, ನೀವು ಬರ್ತಿರೋ ಇಲ್ಲೋ ಅಂತೇಳಿ ಅರ್ಥ ಮಾಡ್ಕೊಂಡು ಹೊರಟು ಹೋಗ್ಬಿಟ್ಟು ರಥ ಹಾಕ್ಕೊಂಡು, ಹೇಳೋದಕ್ಕೆ ಬಿಡ್ತಾನೆ ಇಲ್ಲ, ಇವ್ರು ಹಿಂದಿಂದ ಓಡ್ತಾ ಇದ್ದಾರೆ, ರಥದಲ್ಲಿ ಮುಂದೆ ಹೋದ್ರು ಹಿಂದಿಂದ ಓಡ್ತಾ ಇದ್ದಾರೆ. ಇಷ್ಟಕ್ಕೆ ಎಷ್ಟು ಬದಲಾವಣೆ ಆಯ್ತೆ ನೋಡ್ಬೇಕು. ಪಾಂಡವರ ಶಿವರು ಎಂಟರ್ ಆಗಲಿಕ್ಕೆ ಅಂತ ಹೋಗ್ತಾರೆ, ಭಯಾನಕವಾದ ದೃಶ್ಯ. ರುದ್ರದೇವ್ ನಿಂತು ಬಿಟ್ಟಿದ್ದಾರೆ, ಕಾಯ್ಕೋದಲ್ಲಿ ಕಾಯ್ಕೋತಾ ನಿಂತಿದ್ದಾರೆ. ಇಡೀ ಪಾಂಡವರ ಶಿಬಿರವನ್ನು ಒಡ ಯಾರು ಎಂಟರ್ ಆಗಬಾರ್ದು. ಭಕ್ತರಿಗೆ ಎಷ್ಟು ರಕ್ಷಣೆ ಕೊಡ್ತಾನೆ ಪರಮಾತ್ಮ ಲೆಕ್ಕ ಹಾಕಿ. ಕೃಷ್ಣ ಯುದ್ಧ ಆರಂಭ ದಿವಸ ರುದ್ರದೇವರ ಕರೆಸಿ ಹೇಳಿದ್ರಂತೆ, ಈ ಶಿಬಿರದೊಳಗೆ ಪಾಂಡವರ ರಕ್ಷಣೆ ನಿಂತಿರುವ ನೀವೇ ನಿಲ್ಲಬೇಕು. ರುದ್ರದೇವರು ನಿಂತರೆ ಯಮದೇವರು ಹತ್ರ ಬರಲ್ವಲ್ಲ, ಅದಕ್ಕೋಸ್ಕರ ರುದ್ರದೇವರು ನಿಂತರೆ ಯಮದೇವರು ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಕ್ಷೇಮ ಆಗಬೇಕು. ತಿಳಿಸಿದ್ರಂತೆ ಈಗ ಹರಿಸರ್ವೋತ್ತಮತ್ವ ನೋಡಿ, ರುದ್ರದೇವರು ಆಜ್ಞಾಧಾರಕರು, ಕೃಷ್ಣನ ಆಜ್ಞಾಧಾರಕರು ಅಂದಮೇಲೆ ಹರಿರೇವ ಪರಹ ಹರಿರೇವ ಗುರು ಅಂತ ಆಯ್ತಲ್ಲ. ಹಾಗೆ ಇವರು ನೋಡಿದರು, ಯುದ್ಧ ಶುರು ಮಾಡಿದರು. ಮೂಲ ರೂಪ ಅವರು, ಅವತಾರ ರೂಪ ಇವರು, ಯುದ್ಧ ಮಾಡ್ತಿದ್ದಾರಂತೆ. ಆಚಾರ್ಯ ಬರೀತಾರೆ, ಅಚಿಂತ್ಯ ಹರಿಶಕ್ತಿರಿಹಿ ದೃಶ್ಯಂತೆ ಆತ್ಮಹನೋಪಿ. ತಮ್ಮನ್ನೇ ತಾವು ಹೊಡ್ಕೋತಾ ಇದ್ದಾರೆ, ನೋಡಿದ್ರೆ ಭಗವಂತನ ಶಕ್ತಿ ಹೇಗಿರಬೇಕು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಮಾಡ್ತಾರೆ, ತಮ್ಮನ್ನೇ ತಾವು ಕೊಡ್ತಾರೆ, ಯಾರನ್ನೂ ಅಲ್ಲ, ತಮ್ಮನ್ನೇ ಕೊತ್ಕೊಂಡ್ಬಿಡ್ತಾರೆ. ಆತ್ಮಹತ್ಯೆ ಕೇಸ್ ನಡೆದ ತಕ್ಷಣ ದೇವ್ರ ಬಗ್ಗೆ ಚಿಂತನೆ ಮಾಡಬೇಕಂತೆ. ಎಷ್ಟು ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ, ಅವರು ನೋಡಿಯೋ ಬುದ್ಧಿ ಅಲ್ಲ, ತನ್ನನ್ನೇ ಕೊಲ್ಕೊಳ್ಳೋ ಬುದ್ಧಿ ಕೊಡ್ತಾನಲ್ಲ. ಮನುಷ್ಯರಿಗೆಲ್ಲ ದೇವತೆಗಳವರು, ಪುನೋನಿಯಾಮಕರ ಮನಸ್ಸೇ ಈಗಾಗ್ತಾ ಇದೆ ಅಂತ ಹೇಳಿದರೆ ಹೇಗಿರಬಹುದು. ಜೋರ ಹೊಡಿತಾ ಇದ್ದಾರೆ, ಮೂಲ ರೂಪ ಅವತಾರ ರೂಪ, ಅವತಾರ ರೂಪ ಸೋಲ್ತಾ ಇದೆ, ಮೂಲ ರೂಪ ಗೆಲ್ತಾ ಇದೆ. ಯಾತಕ್ಕೆ? ಅವತಾರ ರೂಪದ ಶಕ್ತಿ ಯಾವಾಗಲೂ ಕಡಿಮೆ ಹೇಳಿದ್ದಾರೆ ಈಗಾಗಲೇ. ಮೂಲ ರೂಪಾನುಸಾರಾತ್ ಮೂಲ ರೂಪಾನುಸಾರಾತ್ ಕಡಿಮೆಯಾಗಿದೆ. ಅವರೇನು ಹಾಕಿದ ಅಸ್ತ್ರಗಳ ಮುಂದೆ ಹಾಕ್ತಾ ಇದ್ದಾರಂತೆ ರುದ್ರದೇವ್. ಯಾರು ಪೂರ್ತಿ ಏನೂ ಇಲ್ಲ ಅವರೇ, ಬರೀ ಕಾಯಿ ಬಿಟ್ರೆ ಅಶ್ವತ್ಥಾಮಾಚಾರ ಹೇಗೆ ಹೋಗ್ಬೇಕೀಗ? ಹಠ ಅವರಿಗೆ ಬಿಡಲಿಲ್ಲ, ಒಂದು ಯಜ್ಞವನ್ನು ಮಾಡಿದ್ರಂತೆ, ಅರ್ಜೆಂಟ್ ಯಜ್ಞ ಮಾಡಿದ್ರಂತೆ. ಎಂಥ ಯಜ್ಞ? ಮಧ್ಯರಾತ್ರಿ ಅಂದರೆ ಮಾನಸ ಯಜ್ಞವನ್ನು ಮಾಡಿದರು ಅಂತ ಹೇಳಿದ್ದ. ಅಂದ್ರೆ ಅಯ್ಯಜದ್ ಮಾನಸೇ ಯಜ್ಞಿ, ಮಾನಸ ಯಜ್ಞದಲ್ಲಿ ರುದ್ರಾಂತರ್ಯಾಮಿಯಾದ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ತಮ್ಮನ್ನೇ ಹೋಮ ಮಾಡ್ಕೊಂಡ್ಬಿಟ್ರೆ, ಮಾನಸಿಕವಾಗಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ಕೃಷ್ಣಾರ್ಪಣ ಅಂತ ಅರ್ಪಿಸಿಬಿಟ್ರಂತೆ. ಯಜ್ಞಕ್ಕೆ ಫಲ ಸಿಗಲೇಬೇಕಲ್ಲ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ತಕ್ಷಣ ರುದ್ರದೇವರು ಹೇಳ್ತಾರೆ, ಆಯಿತು, ನಾನು ಪ್ರಸನ್ನನಾಗಿದ್ದೇನೆ, ಕೃಷ್ಣನ ಅಪ್ಪಣೆ ಅಂತ ಎಷ್ಟು ದಿವಸ ಕಾದೆ ನಾನೀಗ, ಈ ಕೆಲಸ ಮುಗಿದಿದ್ದೆ, ಹೋಗ್ತಾ ಇದ್ದೇನೆ ಅಂಥೇಳಿ ಅಸ್ತ್ರ ಎಲ್ಲ ವಾಪಸ್ ಕೊಟ್ಟರಂತೆ. ತೊಗೊಂಡಿದ್ದಾರೆ ವಾಪಸ್ ಕೊಟ್ಬಿಟ್ಟು ಹೊರಟು ಬಿಟ್ರೆ, ಹೋಗ್ತಾ ಒಂದು ಕೆಲಸ ಮಾಡಿದ್ರಂತೆ. ಸರ್ವತ್ರ ಆತ ಭೀಮನ ಮಗ ಇದ್ದ ಒಳಗಡೆ ಎತ್ಕೊಂಡು ಹೋಗ್ಬಿಟ್ರಂತೆ ಮೇಲೆ ಕಾಕಡೆ. ಯಾತಕ್ಕೆ ಅಂದರೆ ಮುಂದೆ ಹೇಳ್ತಾರೆ, ಇಷ್ಟಾಯಿತು ಅಶ್ವಾತವ್ರು ಒಳಗೆ ಹೋಗ್ತಾರೆ. ಅವರು ಮದರ ಗುರಿ ಇದ್ದಿದ್ದು ದುಷ್ಟದ್ಯುಮ್ನ ಮೇಲೆ, ತಮ್ಮ ತಂದೆಯನ್ನು ಕೊಂದವರು ಅಂತ ಹಠ ಇದೆ. ಸೀದಲ್ಲಿ ಹೋಗ್ತಾರೆ, ಮಲಗಿದ್ದ ದುಷ್ಟದ್ಯುಮ್ನ ಹೋಗಿ ಎರಡೂ ಕಾಲದಿಂದ ಅವನು ಎದೆ ಮೇಲೆ ಹಾರ್ತಾರೆ. ಭಯಾನು ಎಚ್ಚೆಡ್ತಾನೆ, ನೋಡ್ತಾನೆ ಮೇಲೆ ಕೂತ್ಬಿಟ್ಟಿದ್ದಾರೆ ಬಂದ ಮೇಲೆ. ಆಗಲೇ ಗೊತ್ತಾಯ್ತು ಅವ್ರಿಗೆ ತಕ್ಷಣ ಯಾರು ಅಂತ ಹೇಳಿಬಿಟ್ಟು, ಗುರುಪುತ್ರರು ಸ್ವಾಮಿ ಅಂತ, ಏನು ಆ ಯೋಚನೆ ಕೊಲ್ಲಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಯಿತು ಬಿಡಿ, ನಾನು ಕೊಂದು ಬಿಡಿ, ಏನು ಯೋಚನೆ ಮಾಡಿ, ನಾನು ನನಗೇನು ಹೋಪ್ಸ್ ಇಲ್ಲ, ಬದುಕೋ ಯೋಚನೆ ಇಲ್ಲ, ಈಗ ಕೊಂದು ಬಿಡಿ. ಆದರೆ ಒಂದು ಮಾತು, ಜಹಿಮಾಮ್ ಅಸ್ತ್ರಪೂತಂ, ನಾನು ಎದ್ದೇಳ್ತೇನೆ, ಯುದ್ಧ ಮಾಡಿಬಿಡಿ, ಅವ ನಾವು ನೀವೇ ಗೆಲ್ತೀರಿ, ಶತ್ರ ಹಿಡ್ಕೊಂಡ ಕೊಲ್ಲಿ ಅಂತ ಹೇಳಿದ್ರು. ಯಾತಕ್ಕೆ ಅಂದರೆ ನನಗಾಗ ಸದ್ಗತಿ ಆಗುತ್ತೆ, ಶತ್ರದಲ್ಲಿ ಸತ್ರ ಸದ್ಗತಿ ಆಗುತ್ತೆ, ಇಲ್ಲಿ ಹೋದ್ರೆ ಕೊಲೆ ಆಗುತ್ತೆ, ಮರ್ಡರ್ ಆಗಬಾರದು, ಯುದ್ಧದಲ್ಲಿ ಸತ್ಯ ಅಂತ ಆಗಬೇಕು, ಅವಕಾಶ ಕೊಡಿ ಅಂದರೆ ಅವ್ರು ಹೇಳ್ತಾರೆ. ನಸಂತಿ ಹಿ ಬ್ರಹ್ಮಣಾಂ ಸುಲೋಕಾಹ ವಿಶೇಷತಶ್ಚೈವ ಗುರುದ್ರಹಾಂ ಪುನಃ, ಸುಭಾಷಿತ ಇರುವಂತೆ. ಎಂದೂ ಕೂಡ ಯಾವ ರೀತಿಯ ಮನುಷ್ಯ ಸತ್ರು ಕೂಡ ಅವನು ಬ್ರಹ್ಮದ್ರೋಹಿಯಾಗಿದ್ದರೆ, ಬ್ರಹ್ಮದ್ರೋಹಿ ಶಬ್ದ ಮುಖ್ಯವಾದ ಅರ್ಥ ಭಗವದ್ರೋಹಿಯಾಗಿದ್ದರೆ, ಭಗವದ್ಭಕ್ತರ ದ್ರೋಹಿಯಾಗಿದ್ದರೆ ಅವನು ಏನು ಮಾಡಿದ್ರೂ ಸದ್ಗತಿ ಆಗೋದಿಲ್ಲ. ವಿಶೇಷತಶ್ಚೈವ ಗುರುದ್ರೋಹಾಂ ಪುನಃ, ಗುರುದ್ರೋಹಗಳು ಎಂದೂ ಸದ್ಗತಿ ಇಲ್ಲ. ನಿನ್ನ ಗುರು ಹತ್ಯೆ ಮಾಡಿದವನು, ನಾನು ಹಾಕೋದ್ರೂ ಸದ್ಗತಿ ಆಗೋದಿಲ್ಲ, ಆದರೆ ನಿನಗೆ ನಾನು ಅವಕಾಶ ಕೊಡೋದಿಲ್ಲ ಅಂಥೇಳಿ ನೇಣು ಹೇಳ ಕೊಂದು ಹಾಕಿಬಿಟ್ರು. ಮೊನ್ನೆ ನೋಡಿದ್ದೇವೆ ಯುದ್ಧದೊಳಗೆ ಯಾವ ರೀತಿ ಕೊಂದರೂ ಕೊಲ್ಲಕ್ಕಾಗಿದ್ದಿಲ್ಲ ಅವರಿಗೆ. ಯಾವಾಗ ಧನುಸ್ಸಿನ ಹಗ್ಗ ಬಿಗಿದು ಎಳೆಲಕ್ಕೆ ಹೋದಾಗ ಆ ಕಿರಿಸಿದ್ದ ಗುಟ್ಟು ಗೊತ್ತಾಗಿತ್ತು ಅವರಿಗೆ. ಆಗ ಭೀಮಾರ್ಜುನರು ಬಂದು ಸಂರಕ್ಷಣೆ ಮಾಡಿದ್ರು. ಆ ಉಪಾಯ ಉಪಯೋಗಿಸಿ ಎಳೆದು ಬಿಡ್ತಾರೆ, ಕೃಷ್ಣದ್ಯುಮ್ನ ಸತ್ತೋಗಿಬಿಡ್ತಾನೆ. ಅದು ದುರ್ಗತಿ ಆಯಿತಾ ಅಂತ ಪ್ರಶ್ನೆ. ಇಲ್ಲ ಇಲ್ಲ, ಅವನೇ ಅಸೌಹಿ ವನ್ಹಿಹಿ ಸಾಕ್ಷಾತ್ ಅಗ್ನಿಯ ಅವತಾರ ಅವರು ಮುದುರ್ಪು ಹೊರಟೋಗಿಬಿಟ್ರು. ಇಲ್ಲೇನಿದ್ರು ಅವರ ಅವತಾರ ಕಾರ್ಯ ಪೂರೈಸದೆ ವಾಪಸ್ ಹೋದರು. ಆ ಸುಭಾಷಿತ ಯಾರಿಗೆ ಅಂದರೆ ಉಳಿದವರಿಗೆ ಹೊರತು ಎಲ್ಲರಿಗೂ ಅಲ್ಲ. ಮಧ್ಯದ ನಿಜವಾಗಲು ದ್ರೋಣಾಚಾರ್ಯನ ಕೊಂದಿದ್ದಲ್ಲ, ಅವರೇ ದೇಹ ಬಿಟ್ಟು ಹೋಗಿದ್ದರು. ಈಗಾಗಲೇ ದೇಹನ ಕತ್ತರಿಸಿದ್ದೆ ಹೊರತು ನಿಜವಾಗಲು ಕೊಂದಿದ್ದಲ್ಲ. ಮತ್ತು ಯಜ್ಞ ಅದೇ ಅವತಾರ ಕುಟ್ಟಿ ಬಂದಿದ್ದ, ಅಥವಾ ವೈಯಕ್ತಿಕ ದ್ವೇಷ ಅಲ್ಲ, ಯಾವುದೋ ಕಾರಣಕ್ಕೆ ಬಂದಿತ್ತು ಹೊರಟೋಯಿತು. ಮತ್ತು ಅಪರೋಕ್ಷ ಜ್ಞಾನಿಗಳಿಗೆ ಬೇರೆ ಲೇಪ ಇರೋದಿಲ್ಲ, ಅನೇಕ ಧರ್ಮ ಜಿಜ್ಞಾಸೆಗೆ ಅವಕಾಶ ಉಂಟು. ಈ ರೀತಿ ಸಾಯ ಪ್ರಾರಬ್ಧ ಇತ್ತು ಸತ್ತ ಅಷ್ಟೇ. ದೃಷ್ಟದ್ರು ಇಂಥ ಸಾವುಗರ ಪ್ರಾರಬ್ಧ ಹೊಂದಿತ್ತು ಸತ್ತ. ಉಳಿದವರನ್ನು ಕೊಲ್ತಾ ಹೋಗ್ತಾರೆ, ಉಪಪಾಂಡವರ ಹತ್ರ ಹೋಗ್ತಾರೆ, ಶಿಖಂಡಿನ ಕೊಲ್ತಾರೆ, ಉಪಪಾಂಡವರನ್ನು ಕೊಲ್ತಾರೆ. ಉಪಪಾಂಡವರಿಂದ ಎದ್ದೇ ಇಲ್ಲ, ಅಷ್ಟರಲ್ಲಿ ಸ್ವಲ್ಪ ಗಡಿಬಿಡಿ ಶುರುವಾಯಿತು. ಆಗಲೇ ಹೋ ಹೋ ಅಂತೇಳಿ ಕೆಲವರಾಲ ರಸಾಗಿತ ಹತ್ಕೊಂಡಿದ್ದು ತಯಾರಾಗ್ತಿದೆ, ಯಾರೋ ಎಂಟರ್ ಆಗಿದ್ದಾರೆ ಅಂತೇಳಿ. ಆ ಸಮಯಕ್ಕೆ ಅಶ್ವತ್ಥಾಬರ ಮುಂದೆ ಯಾವ ಲೆಕ್ಕ, ಎಲ್ಲರೂ ಹೊಡೆದು ಹಾಕ್ತಾ ಇದ್ದಾರೆ. ಉಪಪಾಂಡವರನ್ನೆಲ್ಲ ತಲೆ ಕತ್ತರಿಸಿದ್ರಂತವ್ರು, ಕೃಷ್ಣ ಸುತಾನ ಮುಜಿತ ಶ್ರೀರಾಂಸಿ, ತಲೆ ಕತ್ತರಿಸಿ ದುರ್ಯೋಧನ ಪ್ರೀತಿ ಮಾಡಬೇಕು ಅಂಥೇಳಿ ತಲೆ ಕತ್ತರಿಸಿಬಿಟ್ಟು ಅಲ್ಲಿಂದ ಬಹಳ ವೇಗವಾಗಿ ಕೆಲಸ ಮುಗಿಸ್ತಿದ್ದಾರೆ. ಶಿಖಂಡಿನ ಕೊಂದರಂತೆ ನೆನಪಿಟ್ಕೊಂಡಿರಬೇಕು, ಶಿಖಂಡಿಯಲ್ಲಿ ಸತ್ತ ತಕ್ಷಣ ತುಂಬುರಿತ ದೇಹ ವಾಪಸ್ ಹೋಯಿತು. ಅಲ್ಲಿವರೆಗೂ ಪಾಪ ಅಲ್ಲೇ ಕಾಕೊಂಡು ಕೊಂಡಿದ್ದ, ಹೆಣ್ಣಿನ ರೂಪದಲ್ಲಿ ಕಾಯ್ತಿದ್ದ. ಆಚಾರ್ಯ ಮತ್ತೆ ಹೇಳೋದಿಲ್ಲ, ಭುಕ್ತಂನೋ ಭಕ್ತಿ ಭೂಯಃ, ಇಲ್ಲಿ ಹೇಳಿದ್ದನ್ನು ಅಲ್ಲಿ ತಿಳ್ಕೊಂಡು ಬಿಟ್ಟರೆ ಆಗ ವಾಪಸ್ ಹೋಗ್ತಾರೆ. ಅಲ್ಲಿವರೆಗೂ ಕಾಯಬೇಕಾಗಿತ್ತು, ನೂರಾರು ವರ್ಷಗಳ ಕಾಲ ಅನುಭವಿಸಿದ್ದ ಪಾಪ. ವಾಪಸ್ ಹೋಗ್ತಾನೆ, ಎಲ್ಲರನ್ನ ಕೊಲ್ತಾ ಕೊಲ್ತಾ ಹೆಂಗಸರು ಮಕ್ಕಳನ್ನು ಕೊಲ್ಲೋ ತೀರ್ಮಾನ ಮಾಡ್ತಿದ್ದಾರೆ. ಅವ್ರು ಒಳಗೆ ಹೋಗೋತಿ ಸರಿಯಾಗಿ ಕೃಪುರ ಅಶ್ವತ್ಥ ಅವರು ಬಂದಿದ್ರು. ಅವ್ರು ಬಾಗಿಲಲ್ಲಿ ಹೋಗ್ತಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಲಿಲ್ಲ, ರುದ್ರದ ನಿಂತಿದ್ದಾರೆ ಯಾವುದು ಗೊತ್ತಾಗಲೇ ಇಲ್ಲ. ಸ್ವಲ್ಪ ತಡ ಆಗಿದ್ದಕ್ಕೆ ಎಷ್ಟು ಗ್ಯಾಪ್ ಬಂತ ಅದರಿಂದ. ಅವ್ರು ನಿಲ್ಲಿಸಿ, ನೀವು ಹೊರಗೆ ಬರಬೇಡಿ, ನಾನು ಒಳಗೆ ಹೋಗ್ತೇನೆ, ಹೊರಗೆ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಯಾರು ಬರ್ತಾರಲ್ಲ ನಿಂತೀರಿ, ಕೊಂದು ಹಾಕ್ಬಿಡಿ ಅಂತ ಹೇಳ್ತಾರೆ. ಅದು ಒಳಗಿದ್ದವರು ಸಾಯ್ಬೇಕು, ಹೊರಗೆ ಬರಲಿಕ್ಕೆ ಹೋದವರು ಸಾಯ್ಬೇಕು. ಉಗ್ರವಾದ ಹತ್ಯೆ ಮಾಡಲಿಕ್ಕೆ ಹೊರಟಿದ್ದಾರೆ, ಎಷ್ಟೋ ಜನ ಹೊರಗೆ ಓಡ್ತಾ ಇದ್ದಾರೆ, ಅವ್ರು ಕೊಂದು 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 ಹಾಕ್ತಾ ಇದ್ದಾರೆ. ಬಂದಾಗಲ್ಲ ಹೊಡೆಯೋದು ಹೊಡೆಯೋದು ಹೊಡೆಯೋದೆ. ಇವರು ಸಮಾಧಾನ ಆಗಲಿಲ್ಲವಂತೆ, ಒಂದು ಅಸ್ತ್ರ ಬಿಟ್ಟು ಇಡೀ ಶಿಬಿರ ಬೆಂಕಿ ಹಚ್ಚಿಬಿಟ್ರು. ಹೆಂಗಸರು ಮಕ್ಕಳ ಸಮೇತ ಸಾಯಬೇಕು ಅಂತೇಳಿ ದುರ್ಯೋಧನ ಪ್ರೀತ್ಯರ್ಥ ಅವ್ರು ಮಾಡೋ ಕೆಲಸ. ದುರ್ಯೋಧನ ಪ್ರೀತ್ಯರ್ಥಂ ಧನ ಪ್ರೀತ್ಯರ್ಥಂ, ಟೆರರಿಸ್ಟ್ಗಳು ಏನೇನು ಮಾಡ್ತಾರೆ ನೋಡಿದ್ರಲ್ಲ, ಎಂತೆಂಥವ್ರು ಕೊಂದು ಹಾಕಿಬಿಡ್ತಾ ಇದ್ದಾರೆ. ದುರ್ಯೋಧನನ ಪ್ರೇರಿತರಾದಂಥ ಅಶ್ವತ್ಥಾಮರ ಮಾಡ್ತಾರೆ. ದುರ್ಯೋಧನ ಕಲಿ, ಕಲಿಯುಗದಲ್ಲಿ ಇಂಥ ಬುದ್ಧಿ ಸಹಜವಾಗಿ ಬರುತ್ತೆ. ಅವನು ಸರಿ ಇದ್ದಾದ್ರೆ ಪುಣ್ಯ ಅಂತ ಅರ್ಥ, ಕೆಟ್ಟಿದ್ದರೆ ಸಹಜವಾಗಿದ್ದಾನೆ ಅಂತ ಅರ್ಥ. ರಾತ್ರಿ ಕತ್ತಲು ಸಹಜ, ಬೆಳಕಿದ್ದರೆ ಏನೋ ಏರ್ಪಾಡು ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಆ ರೀತಿಯಲ್ಲಿ ಎಲ್ಲರನ್ನು ಕೊಂದು ಹೊರಗೆ ಬರುತ್ತಿದ್ದಾರೆ. ಒಬ್ಬನು ಮಾತ್ರ ಉಳ್ಕೊಂಡಂತೆ, ದುಷ್ಟದಿಂದನ ಸೂತ. ಅವನೆಲ್ಲ ನೋಡೋದು ಹೋಗೋದು ಸಾಯೋದು ಹೋಗೋದು ಸಾಯೋದು ನೋಡಿದೆ, ಒಳಗೆ ಭಾರಿ ಡೇಂಜರ್ ಇದೆ ಅಂತ ಗೊತ್ತಾಯಿತು. ಅವ್ರು ಹೊಡೆಯೋಕ್ಕಿಂತ ಮುಂಚೆ ಬಿದ್ದುಬಿಟ್ಟ, ಅವನು ಹೊಡೆಯೋಕ್ಕಿಂತ ಮುಂಚೆ ಬಿದ್ದ, ಕತ್ಲು ಕಾಣಲಿಲ್ಲ, ಮೇಲೆ ತೆಳ್ಕೋ ತಳ್ಕೊಂಡು ಹೋಗಿಬಿಟ್ಟ. ಅವ್ರ ಗಲಾಟೆ ಹೇಳು ಸತ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ರು, ಮೆಲ್ಲ ಬಂದು ಓಡೋಗ್ಬಿಟ್ಟಂತೆ. ಎಸ್ಕೇಪ್ ಆಗೋ ಪದ್ಧತಿ ಕೂಡ ಹೇಳ್ಕೊಡ್ತಾರೆ, ಹೇಗೆ ಎಸ್ಕೇಪ್ ಆಗಬೇಕಂತ ಪದ್ಧತಿ ಒಳಗೆ ಮಲಗಿದಾಗ ಮಾಡಿ ಎದ್ದು ಎತ್ತೆತ್ತಬೇಕು, ಅವ್ರು ಕಲಿಯುಗದಲ್ಲಿ ಆಗಿರ್ಬೇಕಂತೇನೆ. ತಕ್ಷಣ ಹೋಗ್ತಾರೆ, ಹೆಸರು ಕೃಪಾಚಾರ್ಯರು ಪಾಪ ನಿಷ್ಕರಣಿಯಿಂದ ಕೊಂದ. ಹೆಸರು ಕೃಪಾಚಾರ್ಯ, ಹೆಸರು ಇವತ್ತು ಮಂಗಳವಾರ, ಯಥಾ ಅಮಂಗಳಸ್ಯ ವಾರಸ್ಯ, ಮಂಗಳವಾರ ತಾ ಇದ್ದ ಹಾಗೆ ಕೃಪಾಚಾರ್ಯ ಹೆಸರಲ್ಲಿ ನಿರ್ದಯವಾದ ಕೊಲೆ ನಡೀತಾ ಇದೆ. ಎಲ್ಲರೂ ಆತ ದೂತ ಓಡ್ತಾನೆ, ದುಷ್ಟದ್ಯುಮ್ನ ದೂತ ಹೋಗಿ ದ್ರೌಪದಿ ದೇವಿ ಮುಂದೆ ಹೇಳ್ಕೊಂಡಂತೆ. ದುಷ್ಟದ್ಯುಮ್ನ ಹೋಗಿದ್ದಾನಲ್ಲಿ ಆಗಲೇ ಪಾಪ. ಇಲ್ಲಿ ಅಶ್ವತ್ಥ ಅವರೆಲ್ಲ ಕಥೆ ಮುಗಿಸಿ ಅಲ್ಲಿಂದ ಕೃಷ್ಣಾಸುತಾನ ಮುದಿತ ಶಿರಾಂಸಿ, ಐದು ತಲೆ ಹಿಡ್ಕೊಂಡು ದುರ್ಯೋಧನ ಹತ್ರ ಹೋದರಂತೆ. ಐದು ತಲೆ ಹಿಡ್ಕೊಂಡು ಯಾರಿಗೋಸ್ಕರ ಮಾಡಿದ ಕೆಲಸ ಇದು? ಆಗಲೇ ಮಧ್ಯರಾತ್ರಿ ದಾಟಿ ಹೋಗ್ತಾ ಇದೆ, ದುರ್ಯೋಧನ ಹಾಗೆ ಒದ್ದಾಡ್ತಾ ಬಿದ್ದಿದ್ದಾನೆ, ಹಾಗೆ ಅಂತ್ಯಕಾಲ ಬರ್ತಾ ಇದೆ ಅವನಿಗೆ. ದುಷ್ಟರು ನೋಡಿದ್ರ ಕಾಲು ಮುರ್ಕೊಂಡು ತಡೆ ಮುರ್ಕೊಂಡು ಬಿದ್ದ, ಸಾಯಲಿಲ್ಲ. ಮಧ್ಯರಾತ್ರಿ ಹೊತ್ತಿಗೆ ಇಷ್ಟು ಕೊಲೆ ಮಾಡಿ ಸಾಯ್ತಾನೆ ಆಮೇಲೆ, ಅದಕ್ಕೆ ಇನ್ನೂ ಪ್ರಾಣ ತೆಗೆದಿದ್ದಿಲ್ಲ ಅವರು. ಅಂದರೆ ದುಷ್ಟರು ಕೈಕಾಲು ಮುರ್ಕೊಂಡಿದ್ರೂ ಬುದ್ಧಿ ಸರಿ ಹೋಗೋದಿಲ್ಲ ಅವರಿಗೆ. ಇನ್ನು ಬದುಕಿರೋರು ಏನಾದ್ರು ಕೆಟ್ಟ ಕೆಲಸ ಮಾಡ್ತಾನೆ ಇರ್ತಾರೆ. ಸಜ್ಜನರು ಭೀಷ್ಮಾಚಾರ್ಯರು ಪಾಪ ಬಡ್ಕೊಂಡು ವಿಷ್ಣುಸಹಸ್ರಾಮ ಹೇಳಕ್ಕೆ ಅವರು ಬದುಕೊಂಡಿದ್ದಾರೆ. ಅವರು ಪ್ರಾಣ ಬಿಟ್ಟಿಲ್ಲ, ವಿಷ್ಣುಸಹಸ್ರಾಮ ಹೇಳ್ತಾರೆ, ಇವನು ಪ್ರಾಣ ಬಿಟ್ಟಿಲ್ಲ, ಒಳ್ಳೆಯವರು ಕೊಂದು ಸಾಯ್ತಾರೆ. ಅದು ಎಂಥ ಅವಸ್ಥೆಯಲ್ಲೂ ಕೂಡ ಅವರವರ ಸಾಧನೆ ಅವರು ಮಾಡ್ತಾರೆ ಹೊರತು ಸಾಧನೆ ವ್ಯತ್ಯಾಸ ಆಗೋದಿಲ್ಲ. ಆಗ ಇವರೆಲ್ಲ ಸಹ ತಲೆ ತೋರಿಸಿದ ದೇವದ ನೋಡಿಬಿಟ್ಟು ಬರೀ ಖುಷಿಯಿಂದ ಸತ್ತೋದ್ನ. ಭಾಗವತದ ವಾಕ್ಯ ನೋಡಿಬಿಟ್ರೆ ಭರ್ತು ಪ್ರಿಯಮ್ಮಿತಿ, ಅಶ್ವತ್ಥ ಅವರು ಭಾರಿ ತಪ್ಪು ಮಾಡಿಬಿಟ್ರು. ನಿಜವಾಗಲೂ ದುರ್ಯೋಧನೆ ಬೇಕಿದ್ದಿಲ್ಲ, ಅದು ಕೊಂದುಬಿಟ್ರು ಬರ್ತಾ ಬರ ಕಾಣ್ತಾ ಇತ್ತು. ನಿಜವಾಗಲೂ ವಿಪ್ರಿಯಮೇ ತಸ್ಯ, ಇವರಿಗೆ ವಿಪ್ರಿಯ, ಅಶ್ವತ್ಥ ಅವರಿಗೆ ವಿಪ್ರಿಯ, ಆದರೆ ಅವನಿಗೆ ಪ್ರಿಯವಾಗಿತ್ತು ಅಂತ ಅನ್ವಯ ಮಾಡಿ ಆಚಾರ್ಯರು ತಾತ್ಪರ್ಯ ಬರೀಬೇಕು ತೋರಿಸ್ತಾರೆ. ಅಲ್ಲಿಗೆ ಕಥೆ ಮುಗಿತು. ಕೃಷ್ಣ ಸುತಾನ ಮುದಿತ ಶಿರಾಂಸಿ ಮಾಡಿ ಅಲ್ಲಿಂದ ತಮ್ಮ ತಲೆ ಉಳಿಸಿಕೊಂಡು ಓಡಿಸಿದ್ದಾರೆ. ದುರ್ಯೋಧನ ಸತ್ತೋಗಿಬಿಟ್ಟ, ಆಗ ಭಯ ಶುರುವಾಯಿತು, ನನ್ನ ಗತಿ ಏನು, ಮುಂದೆ ಬಿಡ್ತಾರ ಅವರೀಗ, ಹೋಗ್ತಾ ಇದ್ದಾರೆ. ಈಗ ಯಾರದೋ ಪ್ರೀತಿಗೋಸ್ಕರ ಕೆಟ್ಟ ಕೆಲಸ ಮಾಡ್ತೀವಿ, ಅನುಭವಿಸೋದು ಯಾರು, ನಾಳೆ ನಾವೇನೆ ಅಶ್ವತ್ಥ ಅವರೇ ಅನುಭವಿಸ್ಬೇಕಾಗಿದೆ. ಈಗ ನಿಯಮಾತ್ ಭುಜ್ಯತೆ ಪುಂಭಿಹಿ ಧರ್ಮಾಧರ್ಮ ಫಲಂ ಮೃತೌ ಕೈಶ್ಚಿತ್ ಅತ್ರಾಪಿ ಭುಜ್ಯೇತ ತಸ್ಮಾನ್ ಅಧರ್ಮ ಆಚಾರಿ ಇತಿ ಭಾರತೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ ಉಲ್ಲೇಖ ಮಾಡ್ತಾರೆ. ನಾವು ಮಾಡಿದ ಒಳಿತು ಕೆಟ್ಟುಕೊಂಡು ನಮ್ಮನ್ನು ಕಾಡಿಯೇ ಕಾಡುತ್ತೆ. ಒಳ್ಳೆಯದರಿಂದ ಉದ್ಧಾರ ತಪ್ಪಿದ್ದಲ್ಲ, ಕೆಟ್ಟದರಿಂದ ಅಧಃಪತನ ತಪ್ಪಿದ್ದಲ್ಲ, ಅಶ್ವತ್ಥಾಮರಿಗೂ ಬಿಟ್ಟಿದ್ದಲ್ಲ, ಅದು ಕಾರಣ ಬೇರೆ ಇರಬಹುದು. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ, ಓಡ್ತಾ ಇದ್ದಾರೆ. ಕೃಪಾಚಾರ್ಯ ಏನು ಮಾಡಿದಂತೆ ಮೆಲ್ಲಿಗೆ ನಮ್ಮೆಲ್ಲ ಹಸ್ತಿನಾಪುರ ಸೇರ್ಕೊಂಡ್ಬಿಡ್ತೀವಿ, ದಾರಿ ಬಿಟ್ಬಿಟ್ರೆ ಆ ಕಡೆಗೆ. ಮೂರು ಜನ ಸೇರಿ ಮಾಡಿದ್ರು, ಕೃತವರ್ಮ, ಅಕ್ರೂರ, ಶತಧನ್ಮ, ಮೂರು ಜನ ಸೇರಿ ಮಾಡಿದ್ರು. ಇದು ಎಸ್ಕೇಪ್ ಆದರು, ಶತಧನ್ಮ ಸಿಕ್ಕಾಕೊಂಡ. ಅಲ್ಲಿ ಇವರು ಎಸ್ಕೇಪ್ ಆಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಕೃಪಾಚಾರ್ಯ ಹೊರಟೋದ್ರು, ಕೃತವರ್ಮ ಹೊರಟೋಗ್ಬಿಡ್ತಾರೆ. ಮೆಲ್ಲಿಗೆ ದ್ವಾರಕೆ ಅಂತ ತೆರಳಿಬಿಟ್ಟ ಅಶ್ವತ್ಥ ಅವರು ಸಿಕ್ಕಾಕೊಂಡ್ರು. ಮೇನ್ ಕಲ್ಪಿಟ್ಟವರೇ ಅಲ್ಲ, ಒಳ್ಳೆ ಒಂದೇ ರಥ ಜೋರಾಗಿ ಹೋಗ್ತಿದ್ದಾರೆ. ದೂತ ಹೇಳಿದ, ದ್ರೌಪದಿ ವಿಷಯ ಗೊತ್ತಾಯ್ತಂತೆ, ಜೋರಾಗಿ ಅಳ್ಳಕ್ಕೆ ಶುರು ಮಾಡಿದ್ರಂತೆ. ಯಾಕೆ? ರಾಮದೇವರು ಸೀತೆಯ ಕಡೆ ಅರ್ಥ ಮಾಡ್ತಾ ಇದ್ದಾರೆ ಅಷ್ಟೇ. ಇವರು ಅವಸರ ಮೋಹನ, ಅವರ ಅವಸರ ಮೋಹನ. ಕೃಷ್ಣ ಇವರು ಕೃಷ್ಣ, ಇಷ್ಟೇ ವ್ಯತ್ಯಾಸ. ಕೃಷ್ಣ ಇವರು ದುಃಖದ ಹೆಸರೇ ಇಲ್ಲ. ಉತ್ಕೃಷ್ಟಾನಂದಿನೀಯತಃ, ಉತ್ಕೃಷ್ಟವಾದ ಆನಂದ ತುಂಬಿದೆ ಅವರಿಗೆ. ಅರ್ಥಾಗಿ ಮಾಡ್ತಾರೆ, ಲೋಕಸ್ತ್ರೀಯರ ಅನುಕರಣೆ ಒಂದು ಕಡೆಗೆ, ಇನ್ನೊಂದು ಕಡೆ ದುಷ್ಟರ ಪಾಪ ವೃದ್ಧಿಯಾಗಬೇಕು ಹಾಗೆ ಮಾಡ್ತಿದ್ದಾರೆ. ಆ ಸಮಯಕ್ಕೇನೆ ಭಾಗವತದಲ್ಲಿ ಒಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಸಮನ್ವಯ ಮಾಡಲಿಕ್ಕೆ ಗೊತ್ತಿಲ್ಲ, ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅಷ್ಟು ಭೀಮಸೇನ ದೇವರನ್ನು ಕರೆದು ಅವರಿಗೆ ಶಿಕ್ಷೆ ಆಗಬೇಕು, ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಕಷ್ಟ, ಭೀಮಸೇನ ರಥ ಏರಿ ಹೋಗ್ತಾ ಇದ್ದಾರೆ. ಅಶ್ವತ್ಥಾಮರು ದೂರ ಹೋಗಿದ್ದಾರೆ, ಭೀಮಸೇನದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ತಾರತಮ್ಯ ಹಾಗೆ ಕಾಣಿಸ್ತಾ ಇದೆ. ಮೊದಲು ಓಡಿದವರು ಅಶ್ವತ್ಥಾಮಾಚಾರ್ಯರು, ಆಮೇಲೆ ಓಡಿದ್ದು ಭೀಮಸೇನ ದೇವರು. ಸಿಕ್ಕಾಕೋತಾರೆ, ಯಾರು ವೇಗ ಜಾಸ್ತಿ ಆಯ್ತೀಗ? ಅವ್ರದ್ದು ಮನೋವೇಗ ರುದ್ರದೇವರವರು, ಇವ್ರದ್ದು ವಾಯುವೇಗ. ಹಿಡಿದಾಕ್ಬಿಡ್ತಾರೆ, ಅವರು ಯುದ್ಧ ನಡೀತಂತೆ. ಹೇಳ್ತಾರೆ ಅವರು ಸಂಪೂರ್ಣ ಸೋತು ಬಿಟ್ಟು ಬೇರೆ ದಾರಿ ಇಲ್ಲ. ಆಗೇನು ಮಾಡಿದ್ರಂತೆ, ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜೋತ್ತಮ, ಇನ್ನೇನು ಬೇರೆ ಗತಿ ಇಲ್ಲ ಅಂತೇಳಿ ಬ್ರಹ್ಮಶಿರೋ ಅಸ್ತ್ರವನ್ನು ತಗೊಳ್ತಾರೆ. ಭೀಮಸೇನ ಮೇಲೆ ಬಿಡಬೇಕು ಅಂತೇಳಿ ಬ್ರಹ್ಮಶಿರೋ ಅಸ್ತ್ರವನ್ನು ತಗೊಂಡ್ಬಿಟ್ಟು, ಅಸ್ತ್ರ ಅಂದರೆ ಮಂತ್ರ, ಒಂದು ತಗೊಳ್ತಾರೆ ಕಡ್ಡಿನ, ಮಂತ್ರಿಸಿಬಿಟ್ಟು ಭೀಮನ ಮೇಲೆ ಬಿಡ್ತಾರೆ. ಬರೀ ಭೀಮನ ಮೇಲೆ ಅಲ್ಲ, ಪಾಂಡವರು ಸಂಪೂರ್ಣ ನಿರ್ನಾಮವಾಗಲಿ ಅಂತ ಬಿಟ್ಟುಬಿಡ್ತಾರೆ. ವಂಶ ನಿರ್ವಂಶವಾಗಬೇಕು, ಪಾಂಡವರು ಅವರ ವಂಶ ಯಾವುದು ಉಳಿಬಾರದು ಸಂಕಲ್ಪ ಮಾಡಿ ಪ್ರಯೋಗ ಮಾಡಿದ್ರಂತೆ. ಅಷ್ಟೊತ್ತಿಗೆ ಕೃಷ್ಣ ಈ ಕಡೆಯಿಂದ ಬರ್ತಾ ಇದ್ದಾನೆ. ಭೀಮಸೇನಿಗೆ ಏನಾಗಬಹುದು ಅಸ್ತ್ರದಿಂದ ಅಂದರೆ, ಭೀಮನಿಗೆ ಏನೇನೂ ಆಗೋದಿಲ್ಲ. ಭೀಮು ಅಸ್ತ್ರಮೇವ ತತ್, ಅಸ್ತ್ರಾಭಿಮಾನಿ ವಾಯುರಿಹಿ. ಆ ಬ್ರಹ್ಮಶಿರ ಅಸ್ತ್ರಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ವಾಯುದೇವರು, ಪ್ರತಿಪಾದ್ಯ ದೇವತೆ ಸಾಕ್ಷಾತ್ ನಾರಾಯಣ. ಅವರಿಗೇನು ಅಪಾಯ ಇಲ್ಲ, ಅವ್ರು ಉಳಿದವರಿಗೆಲ್ಲ ಅಪಾಯ ಇದೆ. ಅದರಿಂದ ಅರ್ಜುನನಿಂದ ಹಿಡಿದು ಎಲ್ಲರಿಗೂ ಅಪಾಯ ಇದೆ. ಕೃಷ್ಣ ಏನು ಗೊತ್ತಿಲ್ಲದನ್ನು ಮಾಡದೆ ಮಾಡ್ತಾರೆ. ಓ, ಭೀಮ ಹೊರಟ್ಬಿಟ್ಟ, ಒಬ್ಬನೇ ಹೊರಟ್ನ, ನಾವು ಹೋಗೋಣ ನಡಿ ಅರ್ಜುನ ಅಂತ ಧರ್ಮರಾಜನ ಕರ್ಕೊಂಡು ಹೊರಟಿರುತ್ತೆ. ಮೂರು ಜನ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಕೃಷ್ಣ ಕಥೆ ಹೇಳ್ತಾರೆ. ಕೃಷ್ಣ ಕಥೆ ಹೇಳೋದು ಭಾರಿ ಪ್ರಿಯ ನಮಗೆ, ಕೇಳೋದು ಎಷ್ಟು ಅಪ್ರಿಯನೋ ಭಗವಂತನ ಹೇಳೋದು ಅಷ್ಟೇ ಪ್ರಿಯ. ಏನಂತೆ, ಇದು ಒಂದು ಕತೆ ಹೇಳ್ತೇನೆ ಕೇಳೋ ಅರ್ಜುನ, ಧರ್ಮರಾಜ ಕತೆ ಹೇಳ್ತೀನಿ. ಇದು ಅಶ್ವತ್ಥ ಅವರು ಭಾರಿ ಡೇಂಜರಸ್ ಇವರು, ಹಿಂದೊಮ್ಮೆ ಏನು ಮಾಡಿದ್ರು ಗೊತ್ತಾ ಅಂತ ಹೇಳ್ತಾರೆ. ಹಿಂದೆ ಏನು ಮಾಡಿದ್ರು ಗೊತ್ತಾ, ನಾನು ದ್ವಾರಕ್ಕೇಳಿ ಧ್ಯಾನ ಮಾಡ್ತಾ ಕೂತಿದ್ದೆ. ಇಲ್ಲಿ ಅರ್ಧ ಕನ್ಫ್ಯೂಸ್ ಮಾಡ್ತಾನೆ, ಮತ್ತೆ ಯಾರು ಧ್ಯಾನ ಮಾಡಬೇಕು ಪರಮಾತ್ಮ ನೋಡೋದಕ್ಕೆ ಏನೋ ಮಾಡ್ತಿದ್ದೆ, ಕೂತಿದ್ದೆ. ಆಗ ಅಶ್ವತ್ಥ ಅವರು ಬಂದರು, ನನ್ನ ಕೇಳಿದರು. ನಾನು ಬರೀ ಆಚಾರ್ಯ ಅಂತ ಕರೆದೆ, ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ಸ್ವಾಗತ ಮಾಡಬೇಕಂತ ಕರೆದು ಬಿಟ್ಟು, ಏನು ಬಂದ್ರೆ ಏನು ಬೇಕಾಗಿತ್ತು ಅಂತ ಕೇಳಿದೆ. ಅವ್ರು ಸ್ವಾಗತ ಮಾಡಬೇಕಷ್ಟು, ಏನು ಬೇಕು ಅಂತಲೂ ಕೇಳಬೇಕಂತ ಕೇಳಿದೆ. ಅವ್ರು, ಕೃಷ್ಣ ನಾನು ಕೇಳ್ತೀನಿ, ಕೊಡಲೇಬೇಕು ಅಂದ್ರಂತೆ. ಆಯಿತು ಸ್ವಾಮಿ, ನಿಮಗೆ ಕೊಡದೇ ಇರ್ತೇನೆ, ಬೇಕಾದ ಕೇಳಿ ಅಂತ ಹೇಳಿದೆ. ಕೃಷ್ಣ, ಇನ್ನೇನೂ ಅಲ್ಲ, ನನ್ನ ಸುದರ್ಶನ ಚಕ್ರ ಬೇಕು ಅಂತ ಕೇಳಿದರು. ಅಷ್ಟೇ ನಾ ತೊಗೊಳ್ರಿ ಅಂತ ಹೇಳಿದೆ ನಾನು, ಅಡಿದೆ ತೊಗೊಂಡೋಗ್ರಿ ಅಂತ ಹೇಳಿದೆ. ಉಳಿದವರ ಮನೆಯಲ್ಲಿ ಇಟ್ಟು ಲಾಕರಲ್ಲಿ ಇಟ್ಟಿದ್ರಿ ಅಂತ ಹೇಳ್ಬೋದಾಗಿತ್ತು. ಕೃಷ್ಣ, ಎಲ್ಲ ಶಂಖಚಕ್ರ ಕಥಾ ಪದ್ಮಧರಾಸ್ತಿಂತ್ಯ ಹರೇರ್ ಭುಜಾ, ಇಲ್ಲಿದೆ ತೊಗೊಂಡೋಗಿ ಅಂತ ಹೇಳಿದ. ಕಷ್ಟ ತೊಗೊಳಕ್ಕೆ ಬಂದರು ಅವರು, ಎಡಗೈಲೆತ್ತಿದ್ರು ಅಲಗಾಡಲಿಲ್ಲ, ಬಲೆಯಲ್ಲೆತ್ತಿದ್ರು ಅಲಗಾಡಲಿಲ್ಲ, ಎಡಕೈಲೆತ್ತಿದ್ರು ಆಗಲೇ ಇಲ್ಲ, ಇನ್ನೂ ಎತ್ತರ ದಪ್ಪಂತ ಬಿದ್ದರು. ಎತ್ತಲ ಏರ್ ಆಚಾರ್ಯ, ಎತ್ತಲಕ್ಕಾಗೋಲ್ದ ಅಂತ ಕೇಳಿದ ಕೃಷ್ಣ. ಎತ್ತಲಕ್ಕಾಗೋಲ್ದ, ಆಗ್ತಾ ಇಲ್ಲ ಕೃಷ್ಣ. ಈ ನಮಗೆ ಅರ್ಥ ಆಗುತ್ತೆ, ಶಂಖಚಕ್ರ ಕಥಾ ಪದ್ಮಧರಾಸ್ತಿಂತ್ಯ ಹರೇರ್ ಭುಜಾ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿ ನೋನಿಶಂ. ಆ ಚಕ್ರವನ್ನು ಭಗವಂತ ಒಂದ್ಸರ್ತಿ ಎತ್ತಲಕ್ಕೆ ಇವರಿಗೆ ಆಗಲಿಲ್ಲ, ಸದಾಕಾಲ ಹಿಡ್ಕೊಂಡಿದ್ದ ಅನೀಶಂ, ಸದಾಕಾಲ ಕೈಲಿ ಹಿಡ್ಕೊಂಡಿದ್ದಾನೆ. ಅಂದರೆ ಯಾರು ದೊಡ್ಡವರು ಗೊತ್ತಾಯ್ತಲ್ಲ, ಕೃಷ್ಣನ ಚಕ್ರ ಎತ್ತಲಕ್ಕೆ ಇವರಿಗೆ ಆಗಲಿಲ್ಲ. ಶಿವಧನಸ್ಥಾನ ಕೃಷ್ಣ ರಾಮದೇವರು ಬುರುಸಾಕ್ತಾರೆ, ಕೃಷ್ಣ ಬುರುಸಾಕ್ತಾನೆ ಅಂದಮೇಲೆ, ಎಲ್ಲಿಯ ಹರಿ ಎಲ್ಲಿಯ ಹರ, ಹರಿ ಸರ್ವೋತ್ತಮತ್ವಕ್ಕೆ ಎತ್ತೋ ಪ್ರಸಂಗನೇ ಸಾಕ್ಷಿಯಾಗುತ್ತೆ ನಮಗೆ. ಆಗ ಏನು ಬೇಕಾಗಿತ್ತು ಅಶ್ವತ್ಥಾಮರೇ ಪಾಪ, ಯಾಕೆ ತೊಗೊಂಡು ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ಈ ರೀತಿ ನನ್ನ ಚಕ್ರವನ್ನು ನನ್ನ ಮಗ ಪ್ರದ್ಯುಮ್ನ ಕೇಳಲಿಲ್ಲ, ಅರ್ಜುನ ಕೇಳಲಿಲ್ಲ, ನೀವ್ಯಾಕೆ ಕೇಳ್ತೀರಿ ಅಂತ ಕೇಳಿದ್ರಂತೆ. ಕೃಷ್ಣ, ಇನ್ನೇನೂ ಇಲ್ಲ, ಮುಂದೆ ಯುದ್ಧ ಆಗುತ್ತಲ್ಲ, ಯುದ್ಧದಲ್ಲಿ ನೀನೇ ಭಾರಿ ಡೇಂಜರಸ್ಸು, ಪಾಂಡವರು ಏನೋ ಮಾಡ್ಬೋದು, ನಿನ್ನ ಹೊಸ ಕಷ್ಟ, ನಿನ್ನ ಕೊಲ್ಲೋದು ಬೇರೆ ಆಯುಧ ಇಲ್ಲ, ನಿನ್ನ ಚಕ್ರ ಇಸ್ಕೊಂಡು ನಿನ್ನ ಮೇಲೆ ಬೀಳೋಣ ಅಂತಿದ್ದೆ ಅಂತ ಹೇಳ್ತಾರೆ. ಎಂಥ ಆಶ್ಚರ್ಯ! ಈ ಹೇಳಿ ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್, ಪರಮ ಭಗವದ್ಧತ್ತರು ಪಾಪು ವೈಷ್ಣವಾನ ಮೆಥಾ ಶಂಭುವು. ಆದರೆ ಇಲ್ಲಿ ನೋಡಿದರೆ ಇಂಥ ಸ್ಥಿತಿ. ಆ ಕೃಷ್ಣ ಹೇಳಿ ಉಳಿದವರಾಗಿದ್ದರೆ ಒಂದು ಪರ್ಮನೆಂಟ್ ನೋಟೆಡ್ ಮಾಡ್ಕೊಂಡ್ಬಿಡ್ತಿದ್ರು. ಕೃಷ್ಣ ಹೇಳ್ತಾನೆ, ಆಚಾರ್ಯತೆ ಕೆಲಸ ಮಾಡಬೇಡ್ರಿ, ಏನು ಹೋಗ್ಬೇಡಿ ಪರ, ಏನು ತಪ್ಪು ಹೋಗ್ರಿ ಅಂತ ಕಳಿಸಿಬಿಟ್ಟೆ ನಾನು. ನನ್ನ ಮೇಲೆ ಹೇಗೆ ಮಾಡೋರು ಇವ್ರನ್ನ ಬಿಡ್ತಾರಾ ಅಂತ ಹೇಳ್ತೇನೆ. ನನ್ನ ಮೇಲೆ ಹೇಗೆ ಮಾಡೋರು ಬಿಡ್ತಾರಾ? ದುರ್ಯೋಧನದ ಸಹವಾಸ ಹೇಗೆ ಮಾಡ್ತಾ ಇದೆ ಅವರನ್ನು? ಅದು ಬೇಗ ಹೋಗ್ಬೇಕು ನಾವೆಲ್ಲ ಅಂತ ಕೃಷ್ಣ ಕತೆ ಹೇಳ್ಕೊತ ಕರ್ಕೊಂಡು ಬಂದಂತೆ. ಇದನ್ನು ದಾಸರಾಯರು ಬರೀತಾರೆ. ಇದು ಯೂನಿವರ್ಸಿಟಿಯವರು ಪ್ರಿಂಟ್ ಮಾಡಿಸಿದ ಕಾಲಕ್ಕೆ ಕಥೆಯನ್ನು ಬರೆದಾಗ ಶ್ರೀಪಾದರಾಜರು, ಎಲ್ಲಿದೆ ನಮಗೆ ಗೊತ್ತಿಲ್ಲ, ಯಾಕತೆನೋ ದೇವರಿಗೆ ಹೋಗೋದು ಅಂತ ಬರೆದು ಬಿಡ್ತಾರೆ. ಅಂದರೆ ದಾಸರು ಬರೀವಾಗ ಎಷ್ಟು ಸೂಕ್ಷ್ಮ ವಿಚಾರ ಹರಿದಾಸರು ಎತ್ತಿ ಬರೆದಿರ್ತಾರೆ ಎಂಬುದನ್ನು ನೋಡಬೇಕು. ಅಲ್ಲಿಂದ ಕಥೆ ಹೇಳ್ತಾ ಬರ್ತಾರೆ. ಅಷ್ಟು ಅಸ್ತ್ರ ಬರ್ತಾ ಇದೆ ಹಾಗೇನೆ ಭೀಮಸೇನ ಯಥಾ ಸುಖವಾಗಿ ನಿಂತು ಬಿಟ್ಟಿದ್ದಾರೆ. ನಾರಾಯಣ ಅಸ್ತ್ರ ಪ್ರಸಂಗ ನೋಡಿದ್ದೇವೆ ಈಗಾಗಲೇ. ಅಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ ಹನುಮಂತ ದೇವರ ಮೇಲೆ, ಏನು ಆಗ್ತಾನೇ ಇಲ್ಲ. ಆಗ ಅರ್ಜುನ ನೋಡ್ತಾನೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೃಷ್ಣ, ಏನು ಮಾಡಲಿ ಕೃಷ್ಣ, ಯೋಚನೆ ಅರ್ಜುನ ಯೋಚನೆ ಮಾಡೋ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಂ ಬ್ರಹ್ಮಾಯ ಸಂದಧಿ ಆತು ಬ್ರಹ್ಮಸಿರೋಸ್ತ್ರವನ್ನು ಬಿಡ್ತಾನೆ. ಇಬ್ಬರು ಬ್ರಹ್ಮಸಿರೋಸ್ತ್ರ ಬಿಡ್ತಿದ್ದಾರೆ, ಪ್ರತ್ಯಸ್ತ್ರ ಇಲ್ಲ ಅದಕ್ಕೆ. ಬಿಡಬೇಕಾದ್ರೆ ಅರ್ಜುನ ಹೇಗೆ ಬಿಟ್ಟಂತ ಗೊತ್ತಾ, ಸ್ವಸ್ಥ್ಯಸ್ತು ದ್ರೋಣಪುತ್ರಾಯ, ಅಶ್ವತ್ಥಾಮರಿಗೆ ಒಳ್ಳೆಯದಾಗಲಿ. ಎಂಥ ಪುಣ್ಯಾತ್ಮ ಅರ್ಜುನ, ತಮ್ಮನ್ನು ಕೊಲ್ಲಕ್ಕೆ ಬಾಣ ಬಿಟ್ಟಿದ್ರೆ ಆತನೇ ಮೊದಲು ಒಳ್ಳೆಯದಾಗಲಿ. ಎರಡನೇದಾಗಿ ಭೂತೇಭ್ಯ ಎಲ್ಲ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ಮಹ್ಯಮೇವೈತೆ ನನಗೂ ಒಳ್ಳೆಯದಾಗಲಿ. ಅರ್ಜುನ ಮೊದಲು ನನಗೆ ಒಳ್ಳೆಯದಾಗಲಿ ಅಲ್ಲ, ನಮಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ಅಲ್ಲಿಗೆ ಎಂಡ ಆಗಿಬಿಡ್ತದೆ. ಮೂರು ನಮ್ಮಲ್ಲೇ ಹೋಗಿಬಿಡ್ತದೆ, ಮೂರು ಮೊದಲು ಅಶ್ವತ್ಥಾಮರಿಗೆ ಆಮೇಲೆ ಇವರಿಗೆ. ಅದೇ ಯಾತಕ್ಕೆ ಅಂದರೆ ಅಜ್ಜ, ನಿರ್ಣಯ ಅಂದರೆ ನಿರ್ಣಯ, ನಮಗೇನು ಸುಮ್ಮನೆ ವಾಕ್ಯ ಕಂಡ ಕಾಣುತ್ತೆ ಅಷ್ಟೇ, ಏನೋ ಹೇಳಿಬಿಟ್ಟ ಅಂತ ಅರ್ಜುನಿಗೆ ಗೊತ್ತು. ಅಸ್ತ್ರ ಒಂದು ನಿಯಮ ಇದೆ ಅಂತ, ಅದಕ್ಕೆ ಯಾರು ಅಸ್ತ್ರ ತಿಳಿದಿಲ್ಲ ಅವ್ರ ಮೇಲೆ ಬಿಟ್ಟರೆ ಹನ್ಯಾದ ಅಸ್ತ್ರ ಮುಚ್ಚೆಯುವ ತತ್ತು, ಬಿಟ್ಟವ್ರನ್ನ ಹೊಡೆಯುತ್ತಂತದ್ದು. ಅಸ್ತ್ರ ಗೊತ್ತಿದ್ದನ್ನು ಬಿಡಬೇಕೇ ಹೊರತು ಏನೋ ಬಿಡಬಾರದು. ಯಾರ ಮೇಲೆ ಬಿಟ್ಟಿದ್ದಾರೆ ಅವರಿಗೆ, ಭೀಮ್ ಮೇಲೆ ಬಿಟ್ಟಿದ್ದಾರೆ ಸರಿ, ಅರ್ಜುನಿಗೆ ಗೊತ್ತಿದೆ ಸರಿ, ಉಳಿದವ್ರು ಯಾರಿಗೂ ಗೊತ್ತಿಲ್ಲ ಪಾಂಡವರಿಗೆ. ಅದಕ್ಕೇನು ಮಾಡುತ್ತೆ, ಇವರೇ ತಿರುಗಿ ಹೊಡೆಯುತ್ತೆ, ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇಂಥ ಗುರುಭಕ್ತಿ ಯಾರು ತೋರಿಸ್ತಾರೆ? ಇದಕ್ಕೆ ಅರ್ಜುನ ನಿಸ್ಸೀಮ ಗುರುಭಕ್ತ. ಗುರುಗಳಿಗೆ ತೋರಿಸೋ ಭಕ್ತಿ ಗುರುಗಳಿಗಲ್ಲ, ಒಡಗಿರ್ತಕ್ಕಂಥ ಭಗವಂತನಿಗೆ. ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್ ಅಂತ ಹೇಳ್ತಾರೆ. ಆಮೇಲೆ ಭೂತೇಭ್ಯ ಎಲ್ಲ ಪ್ರಾಣಿಗಳು ಹಾಳಾಗತ್ತೆ ಮಧ್ಯೆ, ಅವರಿಗೂ ಒಳ್ಳೆಯದಾಗಲಿ, ಕೊನೆಗೆ ನನಗೂ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ದಾನೆ. ಆ ಹೊತ್ತಿಗೆ ಏನಾಯಿತು, ವೇದವ್ಯಾಸ ಎರಡು ಅಸ್ತ್ರ ಒಂದಕ್ಕೊಂದು ಟಿಕ್ಕಿ ಹೊಡಿಬೇಕು ಈಗಾಗಲೇ. ಎಂಥ ಸೀನ್ ಕ್ರಿಯೇಟ್ ಮಾಡ್ತಾರೆ ವೇದವ್ಯಾಸ ಇವ್ರು, ನೋಡ್ಬೇಕು ಆ ದೃಶ್ಯನ. ಯಾರು ಬರೆದಿಲ್ಲ, ಕುಮಾರವ್ಯಾಸ ಪಂಪ ಎಲ್ಲ ಕೊಡೋರು. ಈ ಕತೆ ಅವ್ರು ಓದಿದ್ರು, ಬಿಟ್ಟರು, ಗೊತ್ತಿದ್ದು, ಗೊತ್ತು, ಪುಣ್ಯಕ್ಕೆ ಬರೋದಿಲ್ಲ, ಎರಡೋ ಬರೋದಾಕಿ ಬಿಡ್ತಿದ್ರಿಲ್ಲದೆ ಹೋಗಿದ್ರೆ. ನಿನ್ನೆ ಮೊನ್ನೆ ನೋಡಿದ್ದೇವಲ್ಲ, ಮುಟ್ಟಿಲ್ಲ ಅದರಿಂದ ಪುಣ್ಯ. ಆ ಕ್ಷಣಕ್ಕೆ ಏನಾಯಿತು, ತಕ್ಷಣ ನಿಂತ್ಕೊಂಡಿದ್ದಾನೆ ಕೃಷ್ಣ, ವೇದವ್ಯಾಸರು ನಿಂತಿದ್ದಾರೆ ಮಧ್ಯೆ, ಎರಡು ಫುಲ್ ಸ್ಟಾಪು, ಎರಡು ಬ್ರಹ್ಮಶಿರೋಸ್ತ್ರದ ಮಧ್ಯೆ ನಿಂತಾಗ ನಿಲ್ಬೇಕಾದ್ರೆ ಯಾರಾಗಿರ್ಬೇಕು ಲೆಕ್ಕ ಹಾಕಿ? ವ್ಯಾಸಸ್ತು ಕಶ್ಚನ ಋಷಿ ಅಂತ ಹೇಳ್ತಾರಲ್ಲ, ಕಶ್ಚನ ಋಷಿ ಬಂದರೆ ನಿಲ್ಲುತ್ತೆ ಎಲ್ಲರೂ ಕೂಡ. ಸುಮ್ಮನೆ ನಿಂತ್ಕೊಂಡ್ರೆ ನಮ್ಮ ನೋಡಿಸ್ತಾರೆ, ಪೊಲೀಸ್ ನಿಂತ್ಕೊಂಡ್ರೆ ನಿಲ್ಲಿಸ್ತಾರೆ ಅಷ್ಟೇ. ಟ್ರಾಫಿಕ್ ಪೊಲೀಸ್ ಹುಡುಗರ ಕೈ ಇಟ್ಕೊಂಡು ಮೇಲೆ ಬಿಟ್ಕೊಂಡು ಹೋಗ್ತಾರೆ ಅಷ್ಟೇ. ಇವತ್ತು ಪೊಲೀಸ್ ಕೈ ಹಿಡಿದ್ರೆ ಮಾತ್ರ ವೆಹಿಕಲ್ ನಿಲ್ಲುತ್ತೆ, ವೇದವ್ಯಾಸರ ಕೈ ಹಿಡಿದ್ರೆ ಮಾತ್ರ ಬ್ರಹ್ಮಸಿರೋ ನಿಲ್ಲುತ್ತೆ ಅಂದಮೇಲೆ ಅವ್ರು ಯಾರು? ಸಾಕ್ಷಾತ್ ಪರಬ್ರಹ್ಮ. ಎರಡು ಅಸ್ತ್ರ ಫುಲ್ ಸ್ಟಾಪ್ ನಿಂತಿದೆ ಅಂತ. ಏನಿಂತ ಕೆಲಸ ಮಾಡ್ತಿರಲ್ಲ, ಎಷ್ಟೋ ಜನ ಅಸ್ತ್ರದಿಂದ ಆಗೋಗಿದ್ದಾರೆ. ಲೋಕೋಪದ್ರವ ಕೃತ್ ಕರ್ಮ ಸಂತಹ ಕುರಿಯುಹು ಕಥಂ, ಇಂಥ ಲೋಕನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಿರಲ್ಲ ಅಂತ ವೇದವ್ಯಾಸರು ಬೈದ್ರಂತೆ. ತಕ್ಷಣ ಅರ್ಜುನ ಹೇಳ್ತಾನೆ ವೇದವ್ಯಾಸದೇವರನ್ನು ಕ್ಷಮಿಸಬೇಕು, ಮಯಾ ಮುಕ್ತಂ ಮಹಾಪತಿ, ನಿರ್ವಹಣೆ ಇದ್ದಿಲ್ಲ ಅಂತ ಬಿಟ್ಟನೆ ಹೊರತು ನಾನು ಉದ್ದೇಶಪೂರ್ವಕ ಬಿಟ್ಟಿಲ್ಲ, ಕ್ಷಮಿಸಬೇಕು ಅಂತ ಕೇಳಿದರಂತೆ. ಅಶ್ವತ್ಥಾಮರ ನೀವು ಅಂತ ಹೇಳಿದರೆ ನಂದು ಹಾಗೆ ಅಂತ ಹೇಳಿದ್ರಂತೆ. ಈ ನಿಮಗೇನು ಆಪತ್ತು ಬಂದು ಅಂದರೆ, ಮಹಾಭಾರತ ವಾಕ್ಯ ಭೀಮಸೇನ ಭಯಾನ್ಮುನೆ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಭೀಮಸೇನ ಭಯಾನ್ಮುನೆ, ಹರ ಯಾರಿಗೆ ಹೆದರ್ತಾರೆ? ವಾಯುದೇವರಿಗೆ. ಬಲಮಿಂದ್ರಸ್ಯ ಗಿರೀಶಃ, ಗಿರೀಶಸ್ಯ ಬಲಂ ಮರುತ್, ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ವಾಕ್ಯ ನಿದರ್ಶನ ಇದು. ಭೀಮಸೇನ ಭಯಂದ್ರೆ ಬೇರೆ ದಾರಿಯೇ ನನಗಿರಲಿಲ್ಲ ಅಂತ ಹೇಳಿದ ತಕ್ಷಣ ಆಯ್ತಾಯ್ತು ವಾಪಸ್ ತಗೊಳ್ಳಿ ಅಂದ್ರೆ, ತಕ್ಷಣ ವಾಪಸ್ ರಿವರ್ಸ್ ತಗೊಳ್ಳಿ ಅಂತಾರಲ್ಲ ಆ ಥರ, ಎರಡು ಟ್ರಾಫಿಕ್ ಜಾಮ್ ಆದ ರಿವರ್ಸ್ ತಗೊಳ್ಳಿ ಅಂತ ಹೇಳಿದ ಹೇಳಿದ್ದಾರೆ. ಅಜ್ಜನ ಕರ್ಕೊಂಡು ತಗೊಂಡೇ ಬಿಟ್ಟು, ಅವ್ರ ಮಾತು ಅಂದರೆ ಮಾತು, ಸ್ವಾಮಿ ತೊಗೊಂಡ್ಬಿಡ್ತೀನಿ ಅವ್ರು ತೋಡದೆ ಹೋದರೆ ಅಂತ ಪ್ರಶ್ನೆ ಮಾಡೋದಿಲ್ಲ. ತಕ್ಷಣ ವಾಪಸ್ ತೊಗೊಂಡ್ಬಿಟ್ಟನಂತೆ. ಅಶ್ವತ್ಥಾಮ ನೀವು ತಗೊಳ್ಳಿ ಅಂತ ಹೇಳ್ತಾರೆ, ಟ್ರೈ ಮಾಡ್ತಾರೆ, ಆಗ್ತಾನೆ ಅದು ತೊಗೊಳ್ಳೋದಕ್ಕೆ ಅವರಿಗೆ, ಸುಮ್ಮನೆ ತಲೆ ಬಗ್ಗಿಸ್ಬಿಡ್ತಾರೆ. ಆಗ ಕೃಷ್ಣ ಪರಮಾತ್ಮ ಮಾತಾಡ್ತಾನೆ, ವೇದವ್ಯಾಸದೇವರು ತಾನೇ ವೇದವ್ಯಾಸ ತಾನೇನೆ, ಒಬ್ಬನಲ್ಲಿ ನಿಂತಾಡೋನು ಮತ್ತೊಬ್ಬನಲ್ಲಿ ನೋಡುವನು, ತಾನೇ ಮಾತಾಡ್ತಾನೆ. ವೇದವ್ಯಾಸರೇ ತೊಗೊಳಕ್ಕಾಗೋದಿಲ್ಲ ಅವ್ರ ಕೈಲೆ, ಅರ್ಜುನಿಗೆ ತೊಗೊಳ್ಳೋದಕ್ಕಾಯ್ತು, ಅವ್ರಿಗೆ ತೊಗೊಳ್ಳೋದಕ್ಕೆ ಯಾತಕ್ಕಾಗೋದಿಲ್ಲ ಅಂತ ಹೇಳ್ತೇನೆ. ಛತ್ರತೇಜ ಬ್ರಹ್ಮಚಾರಿ ಕೌಮಾರಾಪಿತಪಿ ಚಾರ್ಜುನ, ಅರ್ಜುನ ಕ್ಷಾತ್ರ ತೇಜಸ್ಸಿನವನು, ಬ್ರಹ್ಮಚಾರಿ, ಬಾಲ್ಯದಿಂದ ಬ್ರಹ್ಮಚಾರಿ, ಅದಕ್ಕೋಸ್ಕರ ಆತನು ವಾಪಸ್ ತೊಗೊಳ್ಳೋದಕ್ಕೆ ಬಂತು. ಆದರೆ ಅಶ್ವತ್ಥಾಮರಿಗೆ ಆಗಲಿಲ್ಲ, ಅಬ್ರಹ್ಮಚರ್ಯ ಆದಿತ್ಯುಕ್ತೆ, ಅವರು ಬ್ರಹ್ಮಚಾರ್ಯ ಇಲ್ಲ ಅಂತ ಕೃಷ್ಣ ಹೇಳಿಬಿಟ್ಟ. ನಮಗೆ ನೋಡಿದಾಗಿನ ಅವಸರದಲ್ಲಿ ಕೃಷ್ಣ ಹೆಚ್ಚು ಕಡಿಮೆ ಮಾಡಿದಾಗ ಕಾಣಿಸ್ತದೆ ನಮಗೆ. ಅರ್ಜುನಿಗೆ ಬ್ರಹ್ಮಚಾರಿ ಅಂತ, ಇವರು ಬ್ರಹ್ಮಚಾರಿ ಅಲ್ಲಂತೆ, ಪಾಪ ಮದುವೆ ಕೂಡ ಆಗಿಲ್ಲ ಇವರು, ಮದುವೆ ಆಗೋ ಚಾನ್ಸು ಇಲ್ಲ, ಶಾಪ ಇದೆ ಅವರಿಗೆ. ಅಂಥವ್ರು ಬ್ರಹ್ಮಚಾರಿಗಳಲ್ಲ ಅಂತ ಇದ್ದು, ಮೂರು ಮದುವೆಯಾಗಿದ್ದಾನೆ, ಒಬ್ಬರು ಸಾಕ್ಷಾತ್ ದ್ರೌಪದಿ ದೇಹಸ್ಥಳಾದಂಥ ಶಚಿದೇವಿ, ಇನ್ನೊಂದು ಕಡೆಗೆ ಚಿತ್ರಾಂಗದೆ, ಮತ್ತೊಂದು ಕಡೆಗೆ ಸುಭದ್ರಾ ದೇವಿ, ಇನ್ನೊಂದು ಉಳುಪೇರು ಗರ್ಭಧಾರವೇನೆ ಮಾಡಿದ್ದಾನೆ. ಈತ ಪರಮ ಬ್ರಹ್ಮಚಾರಿ ಅಂತ ಅವ್ರು ಬ್ರಹ್ಮಚಾರಿ ಅಲ್ವಂತ ನೋಡೋದಕ್ಕೆ ಅನುಸರ ಪಟ್ಟಾಗ ಏನು ನಿಜವಾಗಲೂ ಬ್ರಹ್ಮಚಾರಿ ಅರ್ಜುನ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಬ್ರಹ್ಮಚಾರಿಯೇವ ಭವತಿ ಯತ್ರ ತತ್ರ ಆಶ್ರಮೇ ವಸನ್, ಆ ಯಾವ ಆಶ್ರಮದಲ್ಲಿರ್ತಾನೋ ಆಶ್ರಮದಲ್ಲಿ ಸರಿಯಾದ ಪಾಲನೆ ಮಾಡಿದ್ರೆ ಬ್ರಹ್ಮಚಾರಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಬ್ರಹ್ಮ ಮದುವೆ ಆಗದವರು ಮದುವೆ ಆಗಲ್ಲ ಬ್ರಹ್ಮಚಾರಿ ಅಷ್ಟೇ, ಅಲ್ಲಿ ಮಕ್ಕಳಾಗಿದ್ರು ಕೂಡ ಮದುವೆ ಆಗಿರಬಾರ್ದು ಅಷ್ಟೇ, ಅಂತ ಕಾಲ ಬಂದಿದೆ ಇವತ್ತು. ಆದರೆ ಬ್ರಹ್ಮಚಾರಿ ಅಂತ ಹೇಳಿದರೆ ಆಶ್ರಮ ಧರ್ಮ ಪಾಲನೆ ಮಾಡಿದರೆ ಬ್ರಹ್ಮಚಾರಿಗಳಾಗ್ತಾರೆ, ಆದ್ದರಿಂದ ಅರ್ಜುನ ಬ್ರಹ್ಮಚಾರಿ ಹೌದು ಅಂತ ಹೇಳಿಬಿಟ್ಟು ಅಶ್ವತ್ಥಾಮ ರಂಭಾಚಾರಿ ಅಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅವರಿಗೇನಾಗಿದೆ, ದುರ್ಯೋಧನ ಏನು ಮಾಡಿದ್ನಲ್ಲ, ಕೃತ್ವ ಸ್ವಕ್ಷೇತ್ರ ಸಂತತಿ, ತನ್ನ ಹೆಂಡತಿಯಲ್ಲಿ ವಂಶ ಬೆಳೆಸಬೇಕು, ಪಾಂಡವ ವಂಶ ನಾಶ ಮಾಡಬೇಕು ಅಂತ ಹೇಳಿದಾಗ ಇವರು ಏನು ಮಾಡಿದರು, ಒಪ್ಪಿಕೊಂಡ್ರಲ್ಲ, ಅದಕ್ಕೆ ಬ್ರಹ್ಮಚಾರ್ಯ ಹೋಗಿಬಿಟ್ಟಿತ್ತಂತೆ. ಆ ಕೆಲಸ ಮಾಡಿಲ್ಲ ಅವರು ಪಾಪ, ಒಪ್ಪಿಕೊಂಡಿದ್ದಕ್ಕೆ ಹೀಗಾಯಿತು ಅಂದರೆ ಮಾತಿರಲ್ಲೇ ಬ್ರಹ್ಮಚಾರ್ಯ ಹೋಗಿತ್ತು. ಮಾತಿರ ಬ್ರಹ್ಮಚಾರ್ಯ, ಕೃತಿಯ ಬ್ರಹ್ಮಚಾರ್ಯ ಮತ್ತು ಶುದ್ಧವಾದಂಥ ರೀತಿಯಲ್ಲಿ ಎಲ್ಲದಷ್ಟು ಬ್ರಹ್ಮಚಾರ್ಯ ಉಳಿಸಿಕೊಳ್ಬೇಕು ಅಂದರೆ ಸಾಧ್ಯವಾದದಲ್ಲ. ಕಾಯೇನ ಮನಸ್ಸ ವಾಚ ಮೂರಿರಬೇಕು. ಅದರಲ್ಲಿ ಅವರು ತೀರ ನೆಗೆಟಿವ್ ಅರ್ಥದಲ್ಲಿ ಬ್ರಹ್ಮಚಾರ್ಯ ಹೋಗಿದ್ದಕ್ಕೇನೆ ಬ್ರಹ್ಮಚಾರ್ಯಗಳಲ್ಲ ಅಂತ ಭಗವಂತ ಕರೀತಾನೆ. ಈ ನಮಗೆ ಅರ್ಥ ಆಗುತ್ತೆ. ಕಲಿಯುಗದಲ್ಲಿ ಯಾತಕ್ಕೆ ಅಸ್ತ್ರಗಳು ಉಪಯೋಗಿಸೋದಿಲ್ಲ ಅಂದರೆ ಅದಕ್ಕೆ ನಿಯಮಗಳು ಬೇಕು. ಅದಕ್ಕೆಲ್ಲ ಕೂಡ ಕಲಿ ಯಾವ ನಿಯಮ ಪಾಲನೆ ಮಾಡ್ತಾರೆ, ಅಸ್ತ್ರ ಬರೀ ಶಸ್ತ್ರದ ಕೆಲಸ ಅಷ್ಟೇ ಹೊರತು ಅಸ್ತ್ರಶಸ್ತ್ರ ಇಲ್ಲೇ ಇಲ್ಲ. ಅಸ್ತ್ರಕ್ಕೆ ನಿಯಮಗಳು ಬೇಕು, ಶಾಸ್ತ್ರಕ್ಕೆ ನಿಯಮಗಳು ಬೇಕು. ಅಶ್ವತ್ಥಾಮರಂಥವರಿಗೆ ಸಾಧ್ಯವಾಗಲಿಲ್ಲ, ಆಗ ಒಕ್ಕು ಬೇರೆ ದಾರಿ ಇಲ್ಲ. ಅಶ್ವತ್ಥಾಮರನ್ನು ಕೃಷ್ಣ ಬ್ರಹ್ಮಚಾರಿ ಅಂತ ಕರೆದು, ಅರ್ಜುನ ಬ್ರಹ್ಮಚಾರಿ ಅಂತ ಕರೆದು ಇಷ್ಟೆಲ್ಲ ಮಾತಾಡಿದಾಗ ಸುಮ್ಮನೆ ಕೂತಿದ್ದಾರೆ ಅಶ್ವತ್ಥಾಮರು, ಮಾತಾಡ್ತಾ ಇಲ್ಲ. ಕೃಷ್ಣ ನೀನೇನು ಬಹ, ಗೋಪಿಕಾಸ್ತ್ರೀಯಲ್ಲಿ ಮಕ್ಕಳು ಪಡೆದಿಲ್ವಾ ಅಂತ ಕೇಳಬಾರದೆ. ಅದನ್ನು 108 ಹೆಂಡದ್ರೆ ಇಲ್ವಾ ಅಂತ ಕೇಳಬಾರದೆ. ಇಲ್ಲೇ ಇಲ್ಲ. ಯಾಕೆ? ಅನಾದಿ ಬ್ರಹ್ಮಚಾರೀಚ. ಕೃಷ್ಣ ಬರೀ ಬ್ರಹ್ಮಚಾರಿ ಅಲ್ಲ, ಅನಾದಿ ಬ್ರಹ್ಮಚಾರೀಚ. ಅನಸ್ಯಾಪಿ ಆದಿ ಬ್ರಹ್ಮಚಾರಿ, ಮತ್ತೆ ಬಾವಿದೇವರು ಬ್ರಹ್ಮಚಾರಿಗಳು, ಅವರಿಗಿಂತ ದೊಡ್ಡ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣ. ಇದು ಅರ್ಥ ಮಾಡ್ಕೊಳ್ಳಿ. ಅಶ್ವತ್ಥಾಮರಿಗೆ ಗೊತ್ತಿದೆ ಅಂತ ಅರ್ಥ. ಕೃಷ್ಣನ ಒಂದು ನಿರ್ದುಷ್ಟತ್ವ ಗೊತ್ತಿದೆ ಅಶ್ವತ್ಥಾಮರಿಗೆ. ನಾವು ಮಾತಾಡಲಿಲ್ಲ. ಎಂಥ ಬ್ರಹ್ಮಚಾರಿಗಳ ಕೇಸ್ ಇದ್ದು ಬ್ರಹ್ಮಚಾರ್ಯದ ಬಗ್ಗೆ ವಿಮರ್ಶೆ ಮಾಡಬೇಕಂದ್ರೆ ಘಟ್ಟ ಹುಡುಕಬೇಕು ನಾವು. ಈಗ ವೇದವ್ಯಾಸರನ್ನು ಕಶ್ಚನ ಋಷಿ ಅಂತ ಎಷ್ಟೋ ಜನ ಕರೀತಾರಲ್ಲ, ಆಗ ಹೇಳ್ತಾರೆ ಸಾಧ್ಯ ಉಂಟ. ಅವರು ಸಾಕ್ಷಾತ್ ಯಾರು ಅಂದರೆ ಶುದ್ಧ ಪವಿತ್ರ. ಅನೇಕ ಪ್ರಶ್ನೆಗೆ ಉತ್ತರ ಇದೆ. ಅವರು ಏನು ಆತಂಕ ಪಟ್ಕೊಂಡಿದ್ದಾರೆ, ಕೆಲವು ಘೃತಾಚಿ ಬಂದು ವೇದವ್ಯಾಸರು ನೋಡಿಬಿಟ್ರು, ಆ ಮೋಹಿಸಿಬಿಟ್ರು, ಅದಕ್ಕೊಂದು ಶುಕಾಚಾರ ಹುಟ್ಟಿದ್ರು ಅಂತ ದೋಷ ಹೇಳ್ತಾರಲ್ಲ, ಉತ್ತರ ಇದು. ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಎರಡು ಅಸ್ತ್ರಗಳ ಮಧ್ಯೆ ಅವರು ನಿಂತಿದ್ದಾರಲ್ಲ, ಅವರೆಂತ ಬ್ರಹ್ಮಚಾರಿಗಳಿರಬೇಕು? ಎರಡು ಅಸ್ತ್ರಗಳ ಮಧ್ಯೆ ನಿಂತಿರಬೇಕಾದ ಅವರೆಂತ ಬ್ರಹ್ಮಚಾರಿಗಳು? ಅವರು ಅನಾದಿ ಬ್ರಹ್ಮಚಾರಿ. ಅಂದಮೇಲೆ ಅದು ನಡೆದಿದ್ದೇನು, ಅವಸರ ಮೋಹನ ಮಾಡಿದರೆ ಹೊರತು ನಿಜವಾಗಲೂ ಕಾಮಿಸಿದ್ದು ವೇದವ್ಯಾಸರಲ್ಲ, ಆ ಘೃತಾಚೆ ಕಾಮಿಸಿ ಬಂದಿದ್ದ ಅಷ್ಟೇ ಹೊರತು ವೇದವ್ಯಾಸರಿಗೆ ದೋಷ ಇಲ್ಲ. ಅದೇ ರೀತಿಯಲ್ಲಿ ಅದನ್ನೆಲ್ಲ ತಿಳ್ಕೊಳ್ಳದೆ ಹೋದರೆ ಭಕ್ತಿ ಬರೋದಿಲ್ಲ ನಮಗೆ. ಇಂಥ ವೇದವ್ಯಾಸರು ಬರೀತಾರೆ ಮಹಾಭಾರತ ಅಂತ ಹೇಳಿದಾಗ, ಆಗ ಕೋಹ್ಯಣ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ ಅರ್ಥ ಆಗುತ್ತೆ. ಇದನ್ನೆಲ್ಲ ಜಗನ್ನಾಥದಾಸರು ಹೇಳ್ತಾರೆ. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಸುಚರಿತ್ರ. ವೇದವ್ಯಾಸರ ಕ್ಯಾರೆಕ್ಟರ್ ತುಂಬ ಶುದ್ಧವಾದದ್ದು ಅಂತ ಹೇಳಿದ್ರೆ ಕೂಡ ನಿದರ್ಶನ ಇದೆ. ಒಂದು ಪಾವಿತ್ರ್ಯವನ್ನೇ ಹೆಸರಿಗೆ ಯುದ್ಧದ ಕಥೆ ಕಂಡತ್ತಿದ್ದು, ಪಾವಿತ್ರ್ಯದ ಒಂದು ಸಾರಾಸಾರ ವಿವೇಕವನ್ನು ಮಾಡ್ತಕ್ಕಂಥ ಘಟ್ಟ ಇದು. ಅಲ್ಲಿಗೆ ಸುಮ್ಮನೆ ಕೂತ್ಕೊಂಡ್ರು. ಅರ್ಜುನ ಒಂದು ಕೆಲಸ ಮಾಡು, ಅಶ್ವತ್ಥಾಮರ ಅಸ್ತ್ರ ಬಿಟ್ಟಿದ್ದಲ್ಲ ಅದನ್ನು ನೀನೇ ಉಪಸಂಹಾರ ಮಾಡು ಅಂತ ಹೇಳಿಬಿಟ್ರು. ಎಂಥ ಬ್ರಹ್ಮಚಾರಿ ಇರಬೇಕು ಅರ್ಜುನ ಲೆಕ್ಕ ಹಾಕಿ ತಟ್ಟ ಅರ್ಜುನ ಅದನ್ನು ತೊಗೊಂಡ್ಬಿಟ್ಟೆ ಅಂತ ವಾಪಸ್. ಆಗ ವೇದವ್ಯಾಸ ಹೇಳ್ತಾರೆ, ಅಶ್ವತ್ಥಾಮರೇ ನಿಮ್ಮ ಕೈಲಂತೂ ಆಗಲಿಲ್ಲ, ಒಂದು ಕೆಲಸ ಮಾಡಿ. ನಮಗೆಲ್ಲ ಈ ಗಾಬರಿ ನೋಡಿ ಎಷ್ಟು ಆಶ್ಚರ್ಯ ಆಗುತ್ತೆ ಗೊತ್ತೋ. ಒಂದು ಮಾತು ಕೊಟ್ಟಿದ್ದಕ್ಕೆ ಕಾಯ್ತಲ್ಲ, ನಮ್ಮ ಹುಡುಗರು ಟಿ ವಿ ಒಳಗೆ ಕಂಡ ಬಟ್ಟೆ ನೋಡ್ತಾರಲ್ಲ, ಏನು ಗತಿಯಾಗಿರಬೇಕು ಅನ್ನೋ ಅರ್ಥ ಮಾಡಿಕೊಂಡು ಇವತ್ತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಬ್ರಹ್ಮಚಾರ್ಯ ಅಂಬೋದ ಹೆಸರು ಎಲ್ಲೋ ಒಂದು ಕಾಲ ಇಷ್ಟೇನೂ ಹುಡುಕಬೇಕಾದ ಕಾಲ ಬರಬಹುದೇ ಹೊರತು ಕೆಲವು ಮಹಾನುಭಾವರನ್ನು ಬಿಟ್ಟರೆ ಹುಡುಕೋದು ಭಾರಿ ಕಷ್ಟ. ನಿಜವಾದ ಅರ್ಥದಲ್ಲಿ ಶಸ್ತ್ರಾಸ್ತ್ರಗಳು ಶಾಸ್ತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮಚಾರ್ಯ ಅಸ್ತ್ರ ಜಿಜ್ಞಾಸ. ಈಗ ಅಲ್ಲಿ ಬ್ರಹ್ಮ ಜಿಜ್ಞಾಸ ಹೇಗಿರಬೇಕು ನೋಡಿ. ಅಂಥ ಪಾವಿತ್ರ್ಯದ ವಿಶಿಷ್ಟವಾದ ಘಟ್ಟವನ್ನು ಹೇಳ್ತಕ್ಕಂಥ ಭಾಗ ಇದು. ಆ ಕ್ಷಣಕ್ಕೆ ವಾಚಾರಿವಾರಾಯ ಅಸ್ತ್ರಂತೆ ಬಾಯ್ಲಾರು ತಗೊಂಡೆ ಅಂತ ಹೇಳಿ ಅಂತ ಹೇಳ್ತಾರೆ. ಸುಮ್ಮನೆ ತಗೊಂಡೆ ಅಂತ ಹೇಳಿ ಅಂತ ಹೇಳಿದ್ರೆ ಅದಕ್ಕೂ ತಯಾರಿಲ್ಲ ಅವರು. ಆಯ್ತು ಹೊಡ್ತೇನೆ, ಪೂರ್ತಿ ತಗೊಳ್ಳೋದಿಲ್ಲ. ಮುಕ್ತಾಹ ಪಂಚೈವ ಪಾಂಡವಾಹ, 5 ಜನ ಪಾಂಡವರು ಮಾತ್ರ ಬಿಟ್ಟುಬಿಡ್ತೇನೆ, ಉಳಿದು ವಂಶ ನಿರ್ವಂಶವಾಗಲಿ ಅಂತ ಹೇಳಿಬಿಟ್ರು. ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮರೇ ಒಂದು ಕೆಲಸ ಆಯ್ತು ಬಿಡು, ಅದು ಆಗೋಗಲಿ ಬಿಡಿ, ಒಂದು ಕೆಲಸ ಮಾಡಿ, ಈ ಉತ್ತರ ಗರ್ಭ ಇದೆಯಲ್ಲ ಅದೊಂದು ಬಿಟ್ಟುಬಿಡಿ ಸಾಕು ಅಂತ ಹೇಳಿ, ಅದೊಂದು ಗರ್ಭ ಬಿಟ್ಟುಬಿಡಿ. ಅಶ್ವತ್ಥ ಅವ್ರು ಏನು ಬೇಕಾಗಿತ್ತು, ಹೋಗಲಿ ಬಿಡು ಕೃಷ್ಣ ಬಿಡ್ತೇನೆ ಅಂತ ಹೇಳಬೇಕಲ್ಲ. ಕೃಷ್ಣನಿಗೇನು ಆಗಬೇಕಾಗಿಲ್ಲ, ಹೇಳಬೇಕೋ ಇಲ್ಲೋ, ತತ್ರೈವ ಪಾತಾಯಾಮ್ಯ ಅಲ್ಲೇ ಬಿಡಿಸ್ತೇನೆ ಅಂತ ಹೇಳ್ತಾರೆ. ಎಷ್ಟು ಹಠ ಅವರಿಗೆ, ದುರ್ಯೋಧನ ಕಡೆ ಹೋಗಿ ಬಂದವ್ರ ಬುದ್ಧಿ ಎಷ್ಟಾಗುತ್ತೆ ಎಂಬುದು ನಿದರ್ಶನ ಅದು. ಒಂದು ಈಗ ಕಲಿಗೆ ಎಷ್ಟು ಹೆದರ್ಕಬೇಕು ಗೊತ್ತಾಗುತ್ತೆ. ನಾವು ಅಲ್ಲೇ ಬಿಡಿಸ್ತೇನೆ ನಾನು ಕೃಷ್ಣ, ನನಗೆ ಗೊತ್ತಾಯ್ತು ಬಿಡು. ಯಾತಕ್ಕನ್ನು ಕೆಡ್ತಿದ್ದು ಗೊತ್ತಾ ನೀನು? ಅದು ಯಾರು ಗೊತ್ತಾ? ಅದು ಅಭಿಮನ್ಯುವಿನ ಸಂತತಿ. ಅಭಿಮನ್ಯುವಿನ ಹೆಂಡತಿ ಯಾರು ನಿನಗೆ ಗೊತ್ತಿದೆ, ಉತ್ತರಾದೇವಿ. ತಾಯಿ ಯಾರು? ಸುಭದ್ರೆ. ಆಕೆಯಾದ್ರೂ ನಿನ್ನ ತಂಗಿ. ಪಕ್ಷಪಾತಾದಿಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿ. ನಿನಗೆ ಪಕ್ಷಪಾತ, ಬ್ರಹ್ಮಸೂತ್ರಕ್ಕೆ ವಿರುದ್ಧ. ಇವರು ಬ್ರಹ್ಮಸೂತ್ರ ಭಾಷೆ ಬರಲಿ ಕಳಿಸಿದ್ರೆ ಏನಾಗ್ತಿತ್ತು ಲೆಕ್ಕ ಹಾಕಿ? ರುದ್ರದೇವರು ಬ್ರಹ್ಮಸೂತ್ರ ಭಾಷೆ ಬರ್ತಿದ್ದ ಸೂತ್ರಕ್ಕೆ ಬೇರೆ ಅರ್ಥ ಬರೆದ್ಬಿಡ್ತಿದ್ರು. ಪಕ್ಷಪಾತ ದೇವರಿಗಿದೆ, ಸುಳ್ಳೆ ಬರೆದಿದ್ದಾರೆ ವೇದವ್ಯಾಸ ಅಂತ ಹೇಳಬೇಕಾಗ್ತಿರ್ತಾರೆ. ಅದಕ್ಕೆ ಹೇಳ್ತಾರೆ, ಓಂ ವೈಷಮೇ ನಿರ್ಗಣ್ಣೇನ ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ. ದೇವರಿಗೆ ಪಕ್ಷಪಾತ ಇಲ್ಲ ಅಂತ ಶಾಸ್ತ್ರ ಹೇಳಿದರೆ ಪಕ್ಷಪಾತ ಇದೆ ಅಂತ ಅರ್ಥ ಬರೀತಾರೆ ಅವರು. ಪಕ್ಷಪಾತಾದಿಚ್ಛ ಚಿತ್ವಂ, ಕೃಷ್ಣನಿಗೆ ಪಕ್ಷಪಾತನ ಹಾಗಿದ್ದರೆ ಅಭಿಮನ್ಯು ಕೊಲ್ಲಕ್ಕೆ ಬಿಡ್ತಿದ್ದ ಕೃಷ್ಣ. ಕೃಷ್ಣ ಅಭಿಮನ್ಯನ ಕೊಲ್ಲೋದು ಉದ್ದೇಶಪೂರ್ವಕ ಕೃಷ್ಣ ಕೊಲಿಸಿದ್ದ, ಪಕ್ಷಪಾತ ಅವನ್ನ ಉಳಿಸಿಬಿಡ್ತಿದ್ದ. ಇದನ್ನು ಅರ್ಥ ಮಾಡಿಕೊಂಡು ಯೋಚನೆ ಮಾಡಬೇಕಾಗಿತ್ತು. ದುರ್ಯೋಧನ ಕಡೆ ಹೋದವರು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಯೋಚನೆ ಮಾಡಲಿಕ್ಕೆ ಇನ್ನೊಬ್ಬರು ಚಿಂತೆ ಮಾಡಿಸ್ಲಿಕ್ಕೆ ಬರ್ತದೆ ಹೊರತು ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ. ಅಲ್ಲೇ ಬೆಳೆಸ್ತೀನಿ ಅಂತ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮರೆ ನೋಡಿ ಇನ್ನೊಂದು ಚಾನ್ಸ್ ಕೊಡ್ತೇನೆ, ಬಿಟ್ಟುಬಿಡಿ ಆ ಗರ್ಭನ ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯ, ಯಾತಕ್ಕೆ ಇಷ್ಟ ಹಠ ಕೃಷ್ಣನಿಗೆ? ಹೊಡ್ಕೊಂಡು ಕುಂದು ಕೂಸು ಹೋದ್ರೆ ಹೋಗಲಿ, ಅದು ಹುಟ್ಟಿ ಕೂಡ ಹುಟ್ಟಿಲ್ಲ ಅದು, ಗರ್ಭದಲ್ಲಿ ಯಾರ ಮುಖ ಕೂಡ ನೋಡಿಲ್ಲ ಅದನ್ನ. ಗರ್ಭಪಾತವಾದ ತಂದೆ ತಾಯಿ ಭಾರಿ ದುಃಖ ಆಗೋದಿಲ್ಲ, ಯಾಕೆ ಮಗುನ ಮುಖನೇ ನೋಡಿರೋದಿಲ್ಲ, ಅದರಿಂದ ಹೋದ್ರೆ ಹೋಗಲಿ ಅಂತ ಹೇಳಿಬಿಡ್ತಾರೆ. ಕೃಷ್ಣಗಾಯತ್ರಿ ಹಠ ಅಂತ ಕೇಳಿದರೆ ಒಂದೇ ಕಾರಣ, ಮುಂದೆ ಭಾಗವತ ಕೇಳೋ ಯೋಗ ಇದೆ ಅದಕ್ಕೆ. ಅದಕ್ಕೆ ಏನು ಮಾಡಿದ್ದಾರೆ, ಕೃಷ್ಣ ಕೊಲ್ಲಬಾರದು ಅಂತ ಹೇಳ್ತಾನೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ತಾಯಿ ಭಾಗವತ ಕೇಳಿದ್ರೆ ಮಗು ಉಳಿಯುತ್ತೆ ಅಂತ ಅರ್ಥ. ತಾಯಿ ಭಾಗವತ ಕೇಳಿದ್ರೆ ಮಗು ಸುರಕ್ಷಿತವಾಗುತ್ತೆ. ಇಷ್ಟು ಮಾಡ್ತಾನೆ, ಇಲ್ಲ ಅಲೆ ಬಿಡಿಸ್ತೀನಿ ಅಂದರೆ ಆಯ್ತು ಬಿಡಿ, ಏನೋ ನಿಮ್ಮ ಪುಣ್ಯ ಬರಲಿ ಅಂತ ಹೇಳಿದೆ ಅಷ್ಟೇನೆ, ನನ್ನ ಕೈಯಾಗಲೇ ತಿಳ್ಕೊಂಡ್ಬಿಟ್ಟಿದ್ದೇನೆ. ನೀವೀಗ ನೀನು ಮಾಡ್ತೇನೆ ಗೊತ್ತಾ, ತ್ವದಸ್ತ್ರ ನಿಹತಂ ಗರ್ಭಂ ಪುನರು ಜೀವಯಾಮ್ಯ, ನೀವು ಕೊಲ್ಲಿ ಮತ್ತೆ ಬದುಕ್ತೇನೆ ಅಂತ ಹೇಳ್ತಾರೆ. ಕೃಷ್ಣ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ, ಮತ್ತೆ ಬದುಕ್ತೇನೆ ಬಿಟ್ಟುಬಿಡಿ ಆ ಹೇಳಿ ಹೇಳ್ತಾನೆ. ನೀವು ದುರ್ಬುದ್ಧಿ ಬೈತಾನೆ ಕೃಷ್ಣ, ಎಷ್ಟು ಬುದ್ಧಿ ಕೆಟ್ಟೋಗಿದೆ ನಿಮ್ದೀಗ, ದುರ್ಯೋಧನ ಮಾತು ನಡೆಸಿ ಪಾಂಡವರ ಸಂತಾನ ನಾಶ ಮಾಡ್ತೀರಾ? ಪಾಂಡವರ ಸಂತಾನ ಅಂದ್ರೆ ಏನು? ಧರ್ಮದ ಸಂತಾನ, ಧಾರ್ಮಿಕರ ನಾಶ ಮಾಡ್ತಿದ್ದೀರಿ, ಎಚ್ಚರಿಕೆ ಅಂತ ಹೇಳ್ತಾರೆ. ಧಾರ್ಮಿಕರ ನಾಶ ಮಾಡ್ತಿದ್ದೀರಿ, ಅಧಾರ್ಮಿಕರ ನಾಶ ಅಲ್ಲ ಇದು, ಎಚ್ಚರಿಕೆ ಇರಲಿ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಬೈತಿದ್ದಾರೆ. ಆಗ ಇವರು ಹೇಳ್ತಾರೆ ವೇದವ್ಯಾಸ ದೇವರು, ಅಶ್ವತ್ಥಾಮರೆ ಸೋತಿದ್ದೀರಿ, ಹೋದಲ್ಲಿ ಬೇಗ ನಿಮ್ಮ ತಲೆ ಮೇಲೆ ಮಣಿ ಇದೆ, ಕಿತ್ಕೊಟ್ಬಿಡಿ ಅಂತ ಹೇಳ್ತಾರೆ. ಮಣಿ ಕಿತ್ಕೊಟ್ಬಿಡಿ ಅದು, ನಿಮ್ಮ ಮೊದಲು ಸೋತಿದ್ದ ಯಾರಿಗೆ? ಭೀಮಸೇನಿಗೆ, ಭೀಮಸೇನ ಕೈಲಿ ಕೊಡಿ ಅಂತ ಹೇಳ್ತಾರೆ. ಕರ್ಣನಿಗೆ ಕವಚ ಕುಂಡಲ ಹುಟ್ಟದ ಹೇಗೆ ಬಂದಿತ್ತು, ಅವರ ಹಣೆ ತಲೆ ಮೇಲೆ ಒಂದು ಮಣಿ ಇತ್ತದ್ದು, ಹುಟ್ಟತಿರ್ಲಿಕ್ಕೆ ಮಣಿ ಇತ್ತದ್ದು, ಅದು ಮಣಿ ಅಂತ್ಯಂತ ಮಣಿ ಅಲ್ಲ, ಆ ತಲೆ ಮೇಲೆ ಇದ್ದರೆ ಕತ್ತಲೆ ಇಲ್ಲ, ಟಾರ್ಚ್ ಇದ್ದಾಗ ಇರ್ತಿದ್ದಂತ ಪೂರ್ತಿ ಬೆಳಕಾಗ್ತಿತ್ತಂತ ಹೋಗಿಬಿಟ್ಟು. ಕತ್ತಲೆ ಭಯ ಇಲ್ಲ, ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ, ನಿಮಗೆ ಆಶ್ಚರ್ಯನೇ ಆಶ್ಚರ್ಯ, ಎಂಥ ಮಣಿ ಅದು ಹಂಗೊಂದಿರಬಾರ್ದಾಗಿತ್ತು ಅನಿಸಿಬಿಡುತ್ತೆ. ಒಂದು ಚೂರಾದ್ರೆ ಎಷ್ಟೋ ವಾಸಿ ಇರ್ತಿತ್ತು ಅಂತ ಹೇಳ್ತಾರೆ. ಯಾಕೆ ಯೋಚನೆ ಮಾಡ್ತೀರಿ? ಸರ್ವಮೂಲಗಳ ಮಣಿ ಇದೆಯಲ್ಲ, ಒಂದೊಂದು ಆದರೆ ಸಾವಿರ ಸಾವಿರ ಪಟ್ಟು ದೊಡ್ಡದು ಗೊತ್ತಾ, ಆ ಮಣಿ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಆಚಾರ ಒಂದೊಂದು ಮಾತು ಸಾಕು, ರೂಪವನ್ನೇ ದೇವ ಧನ್ಯ ಮಾತ್ಮನಃ, ಅದು ಒಳಗೊರೆಗೂ ಬೆಳ್ಕೊಡ್ತಕ್ಕಂಥ ಮಣಿ. ಅದಕ್ಕೆ ಸುಷುಮ್ನ ನಾಡಿ ತೋರಿಸಿ ವೈಕುಂಠ ಕರ್ಕೊಂಡೋಗುತ್ತೆ ಅಂತ ಹೇಳ್ತಾರೆ. ಈ ಭೂಲೋಕ ಅಲ್ಲ, ಕೊನೆಗೆ ಹೇಳ್ತಾರೆ ಅಲ್ಲಿಂದ ಹೋಗುತ್ತೆ, ಒಂದು ವಿಶಿಷ್ಟವಾದ ಬೆಳಕನ್ನು ಕೊಡ್ತಕ್ಕಂಥ ಮಣಿ ಇದೆ, ನಮಗದು ಗೊತ್ತಿಲ್ಲ ಅಷ್ಟೇ. ಇದು ಹೋಗ ಮಣಿ, ಅದು ಹೋಗ ಮಣಿ ಅಲ್ಲ, ಕಿತ್ಕೊಡಿ ಅಂತ ಹೇಳಿದ್ರಂತೆ. ವೇದವ್ಯಾಸರ ಮಾತು ಮುಗಿದೋಯ್ತು, ಕಿತ್ತುಕೊಟ್ರಂತದ ಪತ್ಯುರ ಅಸಾಮಂಜಸ್ಯಾತ್, ಎಷ್ಟು ಅಸಾಮಂಜಸ್ಯ ಬಂತೆ ಲೆಕ್ಕನೇ ಇಲ್ಲ ರೀ. ಅರ್ಥೋಯಂ ಬ್ರಹ್ಮಸೂತ್ರಾಣ ಮತ್ತೆ ಅದನ್ನು ಕಿತ್ತುಕೊಟ್ಟು ರಕ್ತ ಸುರಿತಾ ಇದೆ ಕಿತ್ತಿದಾಗ, ಕೇಳ್ ಕೇಳ್ದು ಭೀಮಸೇನ ಕೈಲಿ ಕೊಟ್ರಂತೆ. ಆ ಕ್ಷಣಕ್ಕಿದ್ರಿಂದ ಎಷ್ಟೆಲ್ಲ ಭೀಮಸೇನ ಕೈಲಿ ಯಾತಕ್ಕೆ ಕೊಡ್ತಾರೆ. ಇನ್ನೊಂದು ಕಾರಣ ಏನಂದರೆ, ಅವರಿಗೆ ದ್ರೋಹ ಮಾಡಿದ್ರೆ ಕ್ಷಮೆ ಪಾಪ ಕಳ್ಕೊಳ್ಳಿ ಅಂತ ಹೇಳಿದರು. ಮಣಿನ ಕೊಟ್ಟ ತಕ್ಷಣ ಅವರು ತಗೊಂಡ್ರಂತೆ ಮಣಿನ. ಈ ಕಡೆಗೆ ಕೃಷ್ಣ ಹೇಳ್ತಾನೆ, ಮಣಿ ಕಿತ್ಕೊಟ್ಟಿದ್ದೀರಲ್ಲ, ಆ ಗಾಯ ಹಾಗೇ ಇರಲಿ ಅಂತ ಹೇಳಿಬಿಡ್ತಾರೆ. ದುರ್ಗಂಧಯುಕ್ತ ರಣಸಂಚಿತ ಅಂಗ ಸದಾಚರಸ್ತ್ವಂ ವಿಪಿನೇಶು ಮಂದ, ಆ ವಾಸನೆ ಬರಲಿ, ಅದರಿಂದ ದುರ್ಗಂಧ ಬರಲಿ, ನೀವು ಭೂಮಿಯಲ್ಲಿ ಓಡಾಡೋದು ಬೇಡ. ಗಮ್ಯಸ್ತವಸ್ಯಾತ್ ನವ ತವ ಭೂಮಿ ಭಾಗ, ನೀವು ಭೂಮಿಯಲ್ಲಿ ಓಡಾಡಬಾರದು, ಕಾಡಲ್ಲೇ ಓಡಾಡಿಕೊಂಡಿರಬೇಕು. ಸದಾಚರಸ್ತ್ವಂ ವಿಪಿನೇಶು ಮಂದ, ಆಗ ನಿಮ್ಮನ್ನು ನಡಿಲಕ್ಕಾಗಬಾರ್ದು ನಿಮ್ಮ ಕೈಯಲ್ಲಿ, ನರಾಧಿರೂಢ, ಮನುಷ್ಯ ಎತ್ಕೊಂಡು ಬೇರೆ ಕಡೆ ಬಿಡಬೇಕು. ಇಷ್ಟೆಲ್ಲ ಶಾಪ ಕೊಟ್ಟುಬಿಟ್ರಂತೆ ಅಶ್ವತ್ಥಾಮರಿ. ಎಲ್ಲ ಏನು ಮಾತಾಡೋಗಿಲ್ಲ, ಈಗ ಕೃಷ್ಣ ಶಾಪ ಕೊಟ್ಟ ಪ್ರಸಂಗ ಇದು. ಇವರು ಅಸಾಮಂಜಸ್ಯವನ್ನು ಸ್ಪಷ್ಟ ಹೇಳ್ತಕ್ಕಂಥ ಮಾತು. ಅಲ್ಲಿಂದ ಹೊರಡ್ತಾ ಇದ್ದಾರೆ, ವೇದವ್ಯಾಸರು ನಮಸ್ಕಾರ ಮಾಡ್ತಾರೆ. ಒಂದು ಮಾತು ಕೇಳಿದ್ರಂತೆ ವೇದವ್ಯಾಸ ದೇವರೇ, ಎಲ್ಲ ತಪ್ಪು ಮಾಡಿದ್ದೇನೆ, ಕ್ಷಮಿಸಿಬಿಡಿ, ದುರ್ಯೋಧನ ಸಹವಾಸ ಎಲ್ಲಿ ತಂತು ಅಂತ ಅರ್ಥ ಮಾಡ್ಕೋಬೇಕೀಗ. ಅದಕ್ಕೆ ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಂ ಅಂತ ಮಾತಿಗೆ ಅರ್ಥ ಇದು. ಒಂದು ನಾವೊಂದು ವರ ಕೇಳ್ತೇನೆ ಕೊಡಿ ಅಂದ್ರಂತೆ, ಉಳಿದವರು ವರ ಕೊಡ್ತಾರೆ ಇವರಿಗೆಲ್ಲ. ಕರುಣಾನಿಧಿ ಪರಮಾತ್ಮ, ಏನು ಬೇಕು ಕೇಳಿ ಅಂತ ಹೇಳ್ತಾರೆ. ಯಥೇಷ್ಟತಸ್ತಾ ಸಾ ತವ ಸಂಗಮೋ ವಿಭೋ, ಇಷ್ಟ ಬಂದಾಗಲೇ ದರ್ಶನ ಕೊಡಬೇಕಂತ ಕೇಳಿದರು. ತಥಾಸ್ತು, ಮುಗಿದೋಯ್ತಲ್ಲಿ. ಎಂಥ ಶಾಪನ ಗೆಲ್ತಕ್ಕಂಥ ಶಕ್ತಿ ವೇದವ್ಯಾಸರ ದರ್ಶನ ಆದರೆ ಆಗೋಗುತ್ತೆ. ವರ ಕೊಟ್ಟರಂತ ಅಲ್ಲಿಂದ ಹೊರಟುಬಿಟ್ರಂತೆ. ದಾರಿಯ ಚಿತ್ರ ಮಾಡಿದ್ರು, ಅದಿಷ್ಟು ಸಪ್ತದೃಷ್ಟ ಮನುಸ್ಮರನ್ ಅಂತ ಹೇಳ್ತಾರೆ. ಭಾಗವತಕ್ಕೆ ನಾಡಿದ್ದು ಮಂಗಳ ಆಗಬೇಕು, ಇಡೀ ಮಹಾಭಾರತ ನಾಡಿದ್ದು ಮುಗಿಬೇಕಾದ್ರಿಂದ ಅದು ಬೇಡ. ಆದಷ್ಟು ಬೇಗ ಮುಂದಕ್ಕೆ ಹೋಗೋಣ, ಭಾಗವತದ ಕಾಲಕ್ಕೆ ಅಂದರೆ ಕೇಳಿರ್ತೀವಿ ಅಂತ ಮುಂದೆ ಹೋಗಿಬಿಡಬೇಕು. ಅಲ್ಲಿ ಒಂದು ಘಟ್ಟ ಬರುತ್ತೆ, ಆ ಮಣಿಯನ್ನು ವೇದ ಏನು ಮಾಡಿದರು ಭೀಮಸೇನ ದೇವರು ಅಂದರೆ, ದ್ರೌಪದಿ ದೇವರಿಗೆ ಕೊಟ್ಟರು. ಅವರೇನು ಮಾಡಿದರಂತೆ, ಅದನ್ನು ತೊಗೊಂಡ್ಬಿಟ್ಟು ಧರ್ಮರಾಜನ ಕೈಲಿ ಕೊಟ್ಟುಬಿಟ್ರಂತೆ. ಅವರು ಕಿರೀಟಕ್ಕೆ ಹಾಕಿಕೊಂಡು ರೇಜೇ ರಾಜ ಗವಾಮಿವ ಅಂತ ಹೇಳಿಬಿಡ್ತಾರೆ, ಹೊಳ್ಳೇಶ್ವರ ಮಾಡಿಬಿಟ್ರಂತೆ. ಯಾತಕ್ಕೆ ಹೇಗೆ ಮಾಡಿದರು? ತಾವು ಮಣಿಯನ್ನು ತಾವೇ ಕಿಟ್ಕೊಳ್ಳಿಲ್ಲ ಅಂತ ಕೇಳಿದರೆ, ಮಣಿ ತೊಗೊಂಡು ಅವರೇನು ಮಾಡ್ತಾರೆ? ಅವರೇ ಜಗತ್ತಿನ ಮಣಿ, ದ್ವಿಮ ಯಾವ ದ್ವಿಮಣಿನೂ ಆ ಭೀಮಸೇನ ದೇವರ ಮುಂದೆ ಅಲ್ಲ, ಅವರೇ ಮಣಿ. ಆದ್ದರಿಂದ ಕೊಟ್ಟುಬಿಟ್ರೆ ಆ ಕಡೆಗೆ ಎಲ್ಲಿ ಕೊಟ್ಟರು? ದ್ರೌಪದಿ ದೇವಿಗೆ ಕೊಟ್ಟರು. ಅವರೇನು ಮಾಡಿದರು? ನಾನು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಭೀಮಸೇನ ದೇವರು ಶಂಕ ಮಾಡ್ತಾರೆ, ಇದರ ಸ್ತ್ರೀಪಕ್ಷಪಾತವನ್ನು ಶಂಕ ಮಾಡ್ತಾರೆ, ಅದಾಗಬಾರದು. ಅದಕ್ಕೋಸ್ಕರ ಅವರು ಕೊಟ್ಟುಬಿಟ್ರೆ ನಿಶ್ಚಿಂತೆ, ಧರ್ಮರಾಜ ಕೊಟ್ಟು ಯಾರು ಯೋಚನೆ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ತಮಗೂ ಆಸೆ ಇಲ್ಲ ಅಂತ ತೋರಿಸ್ತಾರೆ. ನಮಗೊಂದು ಅರ್ಥ ಗೊತ್ತಾಯ್ತಾಗ, ಸೌಗಂಧಿಕ ಪುಷ್ಪ ಪ್ರಸಂಗದಲ್ಲಿ ದ್ರೌಪದಿಗೆ ಎಷ್ಟು ಆಸೆ ಹೂ ಕಂಡ್ರೆ ತಿಳ್ಕೊಂಡಿದ್ರಲ್ಲ, ಹೂವಿನ ಆಸೆ ಅಲ್ಲ, ಮಣಿನ ಕಂಡ್ರೇ ಆಸೆ ಏನಿಲ್ಲ, ಹೂವಿಗೆ ಆಸೆ ಇತ್ತಾ ಅದು ತೋರಿಸ್ಬೇಕು. ಕೈಮುತ್ಯ ಮೋಹ ಇತ್ತ ಸತ್ಯವತಿ ಸುತೋಕ್ತ ಇದ್ದ ಹಾಗೆ ಮಣಿನ ಕೊಟ್ಟುಬಿಟ್ಟು ತಮಗೆ ಆಸೆ ಇಲ್ಲ ಅಂತ ತೋರಿಸ್ಕೊಟ್ಬಿಡ್ತಾರೆ. ಇದರಿಂದ ಹೊಸ ವಿಚಾರ. ಸತ್ಯಭಾಮಾದೇವಿ ಒಂದು ಮಣಿ, ದ್ರೌಪದೇವಿ ಒಂದು ಮಣಿ, ಇಬ್ಬರು ಮಣಿಗಳು ಬೇಕಾದದ್ದಾರಲ್ಲ, ಇಬ್ಬರಿಗೂ ಮಣಿ ಬೇಕಾಗಿರಲಿಲ್ಲ, ಕೊಟ್ಬಿಟ್ರೆ. ಇಲ್ಲಿ ಸ್ವಾರಸ್ಯ ಅಂದರೆ ಕೃಷ್ಣ ಶಂಖಚೂಡ ರಾಕ್ಷಸನ್ನು ಕೊಂದುಬಿಟ್ಟು ಮಣಿ ತಗೊಂಡು ಬಲರಾಮದೇವರು ಕೊಟ್ಟರದ್ದು. ಭಾಗವತಲ್ಲಿ ಬರ್ತದೆ ಮಣಿ ತಗೊಂಡು ಬಲರಾಮದೇವರು ಕೊಟ್ಟರದ್ದು. ಭೀಮಸೇನ ದೇವರ ಮಣಿ ತಗೊಂಡು ದ್ರೌಪದಿ ಮೂಲಕ ಅಣ್ಣನಿಗೆ ಮುಟ್ಟಿಸ್ಬಿಡ್ತಾರೆ. ಮತ್ತೆ ಇಬ್ಬರು ಅಣ್ಣಂದಿನ ಮಣಿ ಕೊಟ್ಟ ತಮ್ಮಂದಿರು, ಇಬ್ಬರು ಕೂಡ ಅಣ್ಣಂದಿನ ಮಣಿ ಕೊಟ್ಟ ತಮ್ಮಂದಿರು ಅಂದರೆ ಅಲ್ಲೂ ಆಭಾತ ಪಶ್ಚ ಪವನಃ, ದೇವರು ಮಾಡಿದಾಗ ವಾಯುದೇವರು ಮಾಡ್ತಾರೆ. ಅದರಿಂದಾಗಿಯೇ ಬಿಂಬ ಪ್ರತಿಬಿಂಬ ಭಾವ ವ್ಯಕ್ತವಾಗ್ತಾಯಿ. ಅದಕ್ಕೆ ಅವರನ್ನು ಇಷ್ಟೊತ್ತು ಸಗ್ರಿಯಾಚಾರ್ಯ ಹೇಳಿದ ಹಾಗೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಸಾಕ್ಷಾತ್ ಪ್ರತಿಬಿಂಬದಂತೆ ಇರ್ತವೆ. ಫಸ್ಟ್ ಪ್ರತಿಬಿಂಬ ಅಂತ ಹೇಳಿದರೆ ಸಾಕ್ಷಾತ್ ವಾಯುದೇವರು, ಆ ನಿದರ್ಶನವನ್ನು ಕಾಣ್ತೇವೆ. ಅಲ್ಲಿಂದ ಹೊರಡ್ತಾ ಇದ್ದಾರೆ ಅಶ್ವತ್ಥಾಮರು, ಹೊರಟರ ಕಡೆಗೆ. ಅವರು ಮುಂದೆ ಏನು ಮಾಡ್ತಾರೆ ಒಂದು ಪ್ರಶ್ನೆ, ಅನಿವಾರ್ಯವಾಗಿ ಕೆಲವು ಮಾತು ಹೇಳಬೇಕಾಗಿದೆ. ಅದರೆಲ್ಲ ಕಥೆ ಇಷ್ಟು ಕೇಳಿಬಿಟ್ಟಿರ್ತಾರಲ್ಲ, ಯೋಚನೆ ಮಾಡ್ತಿರ್ತೀವಿ, ಇದಕ್ಕಿಂತ ಹೇಳ್ತಿರ್ತಾರೆ. ಮೊನ್ನೆ ಹೋಗ್ತಿದ್ದೆ ಅಡವಿ ಒಳಗೆ, ಅಶ್ವತ್ಥಾಮರು ಸಿಕ್ಕಿದ್ರು ಶುರು ಮಾಡಿಬಿಡ್ತಾರೆ, ಸಿಕ್ಕಿದ್ರು ಪಾಪನ ಹೆಲ್ಪ್ ಮಾಡಿದೆ ಅವರಿಗೆ ಅಂತ ಹೇಳೋದು ಬೇರೆ ಜೊತೆ. ಇಷ್ಟೊಂದು ಗಡ ಬಿಟ್ಬಿಟ್ಟಿದ್ರು, ಪಾಪ ರಕ್ತ ಸುರಿತಿತ್ತು, ಭಾಳ ಅಯ್ಯೋ ಪಾಪ ಅನಿಸ್ಬಿಡ್ತಾರೆ ನಮಗೆ. ಏನೋ ಹೇಳ್ತಾರೆ, ಇದು ಎಷ್ಟು ದಿವಸ ಗೊತ್ತ ಶಾಪ ಇದು, ಯಾವತ್ ಪಾಂಡವ ಸಂತತಿ, ತುಂಬ ಶಾಶ್ವತವಾದ ಶಾಪ ಅಲ್ಲ, ಬರೀ ಪಾಂಡವರ ಸಂತಾನ ಇರೋವರೆಗೂ ಮಾತ್ರ. ಪಾಂಡವ ಸಂತಾನ ಎಲ್ಲಿವರೆಗಿರುತ್ತೆ ಅಂತ ಕೇಳಿದರೆ, ಸಂತತಿ ವರ್ಷ ಸಹಸ್ರಂ ಪಾಂಡವಾನಾಂ ಭವೇದ್ಭುವಿ, ವರ್ಷ 1000 ವರ್ಷ ಮಾತ್ರ ಪಾಂಡವರ ಸಂತತಿ ರಾಜ್ಯ ಆಳೋದು ಕಲಿಯುಗದಲ್ಲಿ, ಆಮೇಲೆ ಇರೋದಿಲ್ಲ. ಕೃಷ್ಣ ಶಪಥ ಮಾಡಿದ್ದದು, ಬರೀ ಪರೀಕ್ಷೆದಾರನ ಉಡಿಸ್ತೇನೆ ಅಲ್ಲ, ಪಾಂಡವರ ಸಂತತಿ ಉಡಿಸ್ತೇನೆ 1000 ವರ್ಷಗಳ ಕಾಲ ಅಂತ ಹೇಳಿದ್ದ. ಅಲ್ಲಿವರೆಗೆ ಹಾಗಿರಬೇಕಷ್ಟೇ, 1000 ವರ್ಷ ಮುಗಿತು, ಈಗ 5000 ವರ್ಷ ಮುಗಿದೋಗ್ಬಿಟ್ಟಿದೆ. ದಶರಥ ಅವರು ಹುಡುಗಿರು ಸಿಗಲ್ಲ, ಸಿಕ್ಕರು ವೈಕುಂಠಕ್ಕೆ ಹೋಗಬೇಕಂತ ಮಹಾನುಭಾವರು ಗೊತ್ತವರು, ಅವರು ದೋಷ ಎಂದು ತಿಳ್ಕೊಂಡ್ಬಿಟ್ಟು ನಿಂದೆ ಮಾಡಕ್ಕೆ ಹೋಗಬಾರದು. ಮಹಾನುಭಾವರವರು ಯಾವುದೋ ಒಂದು ಪ್ರಾರಬ್ಧ ಅಷ್ಟೇ ಹೊರತು, ಅವರು ಕಪಾಲ ಸಿಕ್ಕಿದ ಮೂಲ ರೂಪಕ್ಕೆ ಕಪಾಲ ಇಟ್ಕೊಂಡಿತ್ತಲ್ಲ ಆ ಥರ. ಅದರಿಂದ ಆ ಕಾಲ ಮುಗಿದೋಯ್ತು, ಅವ್ರು ದೊಡ್ಡವರು ದೊಡ್ಡವರೇನೆ, ತಾರತಮ್ಯಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕೇ ಹೊರತು ನಿಂದೆಗೆ ಉಪಯೋಗ ಮಾಡಿಕೊಂಡು ಅದಕ್ಕಿಂತ ಮತ್ತೊಂದು ಪಾಪ ಇರೋದಿಲ್ಲ. ಅವರು ದೊಡ್ಡ ಏನಾಗಿದ್ದಾರೆ ಆಚಾರ ಹೇಳ್ತಾರೆ, ಮುಂದೆ ಅವರು ಭವಿಷ್ಯ ದ್ವಾಪರೇ ಚೈವ ದ್ರವಣಿರ್ ವ್ಯಾಸೋ ಭವಿಷ್ಯತಿ, ವಿಷ್ಣು ಪುರಾಣದ ಮಾತದು. ಮುಂದಿನ ದ್ವಾಪರದಲ್ಲಿ ವೇದವ್ಯಾಸರ ಕೆಲಸ ಮಾಡ್ತಾರಂತವ್ರು, ಎಲ್ಲ ರೆಡಿ ಇರುತ್ತಲ್ಲ, ಹೇಗೆ ವಿಷ್ಣು ತೀರ್ಥರು ಬಂದು ಹೇಗೆ ಪ್ರಸಾರ ಮಾಡ್ತಾರಲ್ಲ, ಹಾಗೆ ಅಶ್ವತ್ಥಾಮರು ಕೆಲಸ ಮಾಡ್ತಾರೆ. ವಿಷ್ಣು ತೀರ್ಥರ ಕೆಲಸ ಇಲ್ಲಿ, ಅಶ್ವತ್ಥಾಮರ ಕೆಲಸ ಇಲ್ಲಿ. ವಾಯುದೇವರ ಶಾಸ್ತ್ರವನ್ನು ಇವರು ಪ್ರಚಾರ ಮಾಡ್ತಾರೆ, ಹರಿಯ ಶಾಸ್ತ್ರ ಅವರು ಪ್ರಸಾರ ಮಾಡ್ತಾರೆ, ರಿಸರ್ವ್ ಆಗಿ ಕೂತಿದ್ದಾರೆ. ವಿಷ್ಣು ತೀರ್ಥರು ಇವತ್ತು ಕಾಯ್ತಾ ಕೂತಿದ್ದಾರೆ, ಅವರು ಕೂತಿದ್ದಾರೆ ಅಷ್ಟೇ, ಇನ್ನೂ ಮುಂದಿರ್ತಾರಂತವರು. ಆಮೇಲೆ ಸಪ್ತ ಋಷಿಯಲ್ಲಿ ಒಬ್ಬರಾಗ್ತಾರಂತ, ಆಮೇಲೆ ಆಮೇಲೆ ಸದ್ಗ ತಮ್ಮ 3 ರೂಪ ಸೇರ್ತಾರೆ. ಆದರೆ ಅಶ್ವತ್ಥಾಮರು ಮಹನೀಯರು ಅನ್ನೋದನ್ನು ಮರಿಬಾರದು ನಾವು. ಇನ್ನೊಂದು ಕಡೆಗೆ ಈ ಕಥೆ ಎಲ್ಲಿ ಹೋಗಿದೆ ಗೊತ್ತಾ, ಸುಮ್ಮನೆ ನಾವು ಮಹಾಭಾರತ ಕೆಲವು ಪ್ರತಿ 3000 ವರ್ಷದ ಮಧ್ಯೆ ಇರೋದು, 1000 ವರ್ಷ 3000 ವರ್ಷ ಇದ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅಲ್ಲಿಗೂ ಇದ್ರ ಯೋಚನೆ ಇಲ್ಲ, ವ್ಯತ್ಯಾಸ ಅಂತ ತಿಳ್ಕೊಬಿಟ್ರೆ, ಕಾಲ ವ್ಯತ್ಯಾಸ ಅಂತ ತಿಳ್ಕೊಟ್ರೆ ಸರಿ, ಅಲ್ಲಿಗೂ ಇದ್ದು ಬಿಟ್ಟರೆ ಯೋಚನೆ ಇಲ್ಲ. ಈ ಕಥೆ ಎಲ್ಲಿಗೂ ಇದ್ದಿದ್ದಾರೆ ಗೊತ್ತಾ, ಕುಮಾರವ್ಯಾಸ ಒಳ್ಳೆ ಭಕ್ತ, ನಾರಾಯಣ ಸೇವೆ ಮಾಡಿಕೊಂಡಿದ್ದ. ಒಂದು ಸರ್ತೆ ಎಲ್ಲೋ ಊಟಕ್ಕೆ ಕೂತಿದ್ದಂತ, ಒಂದು ಊಟ ಸಮಾರ ಊಟಕ್ಕೆ ಕೂತಿದ್ರಂತೆ, ಆತ್ಮ ಊಟಕ್ಕೆ ಕೂತಿದ್ದಂತೆ. ಪಕ್ಕದಲ್ಲಿ ಯಾರೋ ಒಬ್ಬ ಇಂಥ ಗಡ್ಡ ಬೇಸಿ ಬ್ರಾಹ್ಮಣ ಕೂತ್ಕೊಂಡು ಬಿಡ್ತಂತೆ. ಯಾರೋ ಮಾತಾಡ್ತಾ ಮಾತಾಡ್ತಾ ಆ ದುರ್ಯೋಧನ ಭಾರಿ ಅಯೋಗ್ಯ ಅಂತ ಮಹಾಭಾರತ ಮಾತಾಡ್ತಾ ಕೂತಿದ್ರಂತೆ. ಇವರು ಊಟ ಬಿಟ್ಟು ಎದ್ದು ಹೋಗ್ಬಿಟ್ರಂತೆ, ಪಕ್ಕದಲ್ಲಿ ಕೂತವ್ರು ಗಡ್ಡ ಬಿಟ್ಟವ್ರು. ಇವ್ರಿಗೆ ಡೌಟ್ ಬಂತು, ಹಿಂದಿಂದ ಹೊಡ್ಕೋತಾ ಹೋದ್ರಂತೆ, ಸ್ವಾಮಿ ಯಾಕೆ ಊಟ ಬಿಟ್ಟು ಹೋದ್ರಿ ಅಂತ ಕೇಳಿದ್ರಂತೆ. ಅಶ್ವತ್ಥಾಮ ನಾನೇ ಅಂತ ಹೇಳಿದ್ರಂತೆ, ಗೊತ್ತಾಯ್ತಾ. ಕಂಡವ್ರು ಮಾಡಿ ಊಟಕ್ಕೆ ಬೇರೆ ಹೋಗ್ಬೇಕಾಗಿ ಬರ್ತೀವಿ ಅವರು. ಅವ್ರು ಸದಾಚಾರ ಸ್ತೋಮ್ ವಿಪಿನೇಶು ಮಂದ, ಊರಿಗೆ ಬರಾಗಿಲ್ಲ ಫಸ್ಟ್. ಅವ್ರು ಗೊತ್ತೇನೆ ಮೂಲ ಶಾಸ್ತ್ರ, ಎಲ್ಲ ಕಥೆಗಳು ತಪ್ಪು ತಪ್ಪಾಗಿ ಕೇಳಿ ಅಡ್ಜಸ್ಟ್ ಮಾಡಿ ಹಾಕಿಬಿಟ್ಟಾರೆ. ಭೀಮನ ಮೀಸೆ ಇಲ್ಲ ಅಂತ ಮಾಡಿದ್ರಲ್ಲ, ಮನೆ ಅದೇ ತರಗತಿ ಇದೆಲ್ಲ. ತೂಬಾರ ಮತ್ತು ಕಪಾರ್ಥ ಮಾಡ್ಕೊಂಡ್ರಲ್ಲ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋದ್ರಂತೆ ಸ್ವಾಮಿ, ದಯವಿಟ್ಟು ನೀವು ದುರ್ಯೋಧನ ಕಡೆ ಇದ್ದವರಾದ್ರಿಂದ ಆ ಹೇಳಿದ್ರೆ ದುರ್ಯೋಧನ ಭಾರಿ ಬೇಕಾದವನು ಬೈದು ಸಿಟ್ಟು ಬಂತು ಅಂತ ಹೇಳಿದ್ರಂತ. ಇಷ್ಟು ಅಭಿಮಾನ ಇಟ್ಕೊಂಡು ಅವ್ರು ರುದ್ರದೇವರು ಆಗ್ತಾರೆ, ಅಭಿಮಾನ ಹೊರಟೋಯ್ತಷ್ಟೇ, ಮತ್ತೆ ಇಲ್ಲದೀಗ. ಆಗ ದಯವಿಟ್ಟು ಕತೆ ಹೇಳಬೇಕು ಅಂತ ಕೇಳಿದ್ರಂತೆ. ಹೇಳೋದಿಲ್ಲ ಅಂತ, ದಯವಿಟ್ಟು ಹೇಳಬೇಕು ಸ್ವಾಮಿ ಅಂತ ಕಾಲು ಹಿಡ್ಕೊಂಡಿದ್ದು ಕೇಳ್ತೇನೆ, ವದ್ಯ ಬೆಟ್ಟು ಊಟನ ಕೊಡಬೇಕು ನೀನು, ಸ್ನಾನ ಮಾಡಿ ಒಣಗೋರಿಗೂ ಹೇಳ್ತೇನೆ ದಿವಸ ಅಂತ ಮಾತು ಕೊಟ್ರಂತೆ. ನಾನು ಹೇಳ್ತೇನೆ ಅಂತ ಗುಟ್ಟು ಡಿಸ್ಕ್ಲೋಸ್ ಮಾಡಿದರೆ ಅವತ್ತು ಸ್ಟಾಪ್ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ 10 ಪರ್ವವಾದ ಮುಗಿದೋಯ್ತು ಅಂತ ಕತೆ, ಏನೇನೋ ಕತೆ ಕಟ್ಟಿಬಿಡ್ತಾರೆ. ಮಹಾಭಾರತ ಜನ ಗೊತ್ತಿರೋ ಇಂಥ ಕತೆಗಳೇ ಜಾಸ್ತಿ ಗೊತ್ತಿರೋದು. ಮಹಾಭಾರತ ಭಾಗವತ ಸರ್ವಮೂಲ ಅಂತೂ ಹೆದರು ಕೂಡ ಕೇಳಿರೋದಿಲ್ಲ, ಇದನ್ನು ಮಾತ್ರ ಭಾರಿ ಜೋರಾಗಿ ತಿಳ್ಕೊಂಡಿರ್ತಾರೆ. ಅದು ಅನಾಹುತವಾಗುತ್ತೆ. ಈ ಕತೆ ಯಾತಕ್ಕೆ ಹುಟ್ಟಿಸಿದ್ರು ಅಂದರೆ, ಅಶ್ವತ್ಥಾಮರು ಹೇಳಿದರೆ ಪರಮ ಪ್ರಾಮಾಣಿಕ ಅಂತ ಭ್ರಮೆ ಹುಟ್ಟಿಸಬೇಕಾಗಿದೆ. ಆ ಹಿನ್ನೆಲೆಗೋಸ್ಕರ ಹುಟ್ಟಿದ ಕಥೆಗಳಿವು. ನಿಜವಾಗಲೂ ಕುಮಾರವ್ಯಾಸ ಭಾರತ ಒಳ್ಳೆ ಕಾವ್ಯ, ಅದರ ಬಗ್ಗೆ ಮಾತಾಡೋದಿಲ್ಲ, ಒಳ್ಳೆ ಮಹಾಕಾವ್ಯ ಸಂಶಯನೇ ಇಲ್ಲ. ಕನ್ನಡ ಕಂಡ ಮಹಾಕಾವ್ಯಗಳಲ್ಲಿ ಒಂದು ಅಗ್ರಪಂಕ್ತಿಯ ಮಹಾಕಾವ್ಯ ಅನ್ನೋದು ಯಾವ ವಿವಾದವೂ ಇಲ್ಲ. ಆದರೆ ಅದನ್ನು ನಾವು ಮಹಾಭಾರತಕ್ಕೆ ಹೋಲಿಸಬಾರ್ದು, ತಾತ್ಪರ್ಯಕ್ಕೆ ಹೋಲಿಸಬಾರ್ದು, ಶಾಸ್ತ್ರ ಅಂತ ಕರೀಲೇಬಾರದು. ಅದು ಕಾವ್ಯ ಅಷ್ಟೇ ಹೊರತು ಕವಿಗಳನ್ನು ಕವಿಗಳನ್ನೇ ನೋಡಬೇಕೇ ಹೊರತು ಶಾಸ್ತ್ರದಿಂದ. ಡಾಕ್ಟರ್ ಡಾಕ್ಟರ್ ಇಂಜಿನಿಯರ್ ಅಲ್ಲ, ಇಂಜಿನಿಯರ್ ಡಾಕ್ಟರ್ ಅಲ್ಲ. ಇವತ್ತು ವೇದವ್ಯಾಸರಿಗಂತ ವೇದವ್ಯಾಸರಿಗಂತವೇ ನಭಾರತ ಸಮಂ ಶಾಸ್ತ್ರಂ, ಸಬ್ಸ್ಟ್ಯೂಟ್ ಇಲ್ಲ, ತಾತ್ಪರ್ಯಕ್ಕೂ ಸಬ್ಸ್ಟ್ಯೂಟ್ ಇಲ್ಲ. ನಿರ್ಣಯಕ್ಕೆ ನಿರ್ಣಯ ಇದೆ, ಮೂಲಕ್ಕೆ ಮೂಲ ಅದೇನು. ಆದ್ದರಿಂದ ಅದಕ್ಕೆ ನಾವು ಆ ರೀತಿ ಅಪಾರ್ಥ ಮಾಡಿಕೊಳ್ಳೋದನ್ನು ಬಿಟ್ಟು ಮುಂದೆ ಏನಾಗುತ್ತೆ ನೋಡಬೇಕು. ಈ ಕಡೆ ಪಾಂಡವರೆಲ್ಲ ಪುರಪ್ರವೇಶ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಆ ಸಮಯಕ್ಕೆ ಧೃತರಾಷ್ಟ್ರನ ಹತ್ರ ಬರ್ತಾರೆ, ಯಾರ ರೀತಿ ಮಾಡ್ತಾರ, ಎಷ್ಟು ಗೋಡಾಸಿದ ಧೃತರಾಷ್ಟ್ರ ಅರಗಿನ ಮನೆಯಿಂದ ಹಿಡಿದು ದುರ್ಯೋಧನ ಮಾಡಿದ್ದಾನೆ ಹೌದು, ಸೈನ್ ಇತ್ತಿದ್ದಾನೆ, ಸಿಗ್ನೇಚರ್ ಡ್ರಾಫ್ಟ್ ಆಫ್ ಮಾಡಿ ಸಿಗ್ನೇಚರ್ ಎತ್ತಾಗ್ತಿದ್ದ ಪಾಪ. ಎಷ್ಟು ಪುಣ್ಯಾತ್ಮರು ಪಾಂಡವರು, ಅವ್ರು ನೋಡ್ಲೇಕ್ಕೆ ಸಮಾಧಾನ ಮಾಡಲಿಕ್ಕೆ ಅಂತ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಬಂದು ಧರ್ಮರಾಜ ಬಂದು ನಮಸ್ಕಾರ ಮಾಡ್ತಾನೆ ಧೃತರಾಷ್ಟ್ರರಾಜನಿಗೆ, ಅದು ಕಳಿಸಿಬಿಡ್ತಾನೆ. ಆಮೇಲೆ ಭೀಮಸೇನರು ಬರ್ತಾ ಇದ್ದಾರೆ, ತಕ್ಷಣ ಒಂದು ಮ್ಯಾಜಿಕ್ ನಡೀತು. ಪಾ ಭೀಮ ಅಂತ ಕೈ ಚಾಚಿದ್ರಂತೆ, ಕೃಷ್ಣ ಏನು ಮಾಡಿದ್ರಂತೆ, ಭೀಮನ ಸರತ್ನ ಹಿಂದೆ ಕಳ್ಕೊಂಡಂತೆ. ಒಂದು ದುರ್ಯೋಧನ ಒಂದು ಉಕ್ಕಿನ ಭೀಮನ ವಿಗ್ರಹ ಮಾಡಿಸ್ಕೊಂಡಿದ್ದಂತೆ, ಉಕ್ಕಿನ ಭೀಮನ ವಿಗ್ರಹ, ಅದಕ್ಕೆ ಪೂಜೆ ಬರೋದಿಲ್ಲ, ಹಾಗಿಟ್ಕೊಂಡಿದ್ದಾನೆ. ಉಕ್ಕಿಂದಲ್ಲ, ಬಚ್ಚಲೋಹದ್ದಲ್ಲ, ಬೆಳ್ಳಿದಲ್ಲ, ಬಂಗಾರದ್ದಲ್ಲ, ಅದು ಮಾಡಿ ಭಕ್ತಿಯಿಂದ ಮಾಡಿಸ್ಕೊಂಡಿದ್ದಿಲ್ಲ ಅವರು, ಗತ ಇದ್ದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಂತೆ, ಎಲ್ಲೆಲ್ಲಿ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಹೊಡಿತಾ ಇದ್ದಂತೆ ದಿವಸ. ಎಂಥ ದ್ರೋಹಿ ಅವರು, ವಾಯುದೇವರು ಹೊಡಿತಾ ಇದ್ದಾನೆ ಅಂತ ಹೇಳ್ಕೊಂಡು ಎಂಥ ಪಾಪಿ ಇರಬೇಕು. ನಿತ್ಯದ ಲೈಫ್ ಸೈಜ್ ಪ್ರತಿಮೆ, ಸಣ್ಣದಲ್ಲ ಇಷ್ಟಿಷ್ಟೆಲ್ಲ, ಮತ್ತೆ ಲೈಫ್ ಸೈಜ್ ಮಾಡ್ಕೊಂಡಿದ್ದ. ದುರ್ಯೋಧನ ಮನೆಯಲ್ಲೂ ಕೂಡ ಭೀಮನ ಪ್ರತಿಮೆ ಇತ್ತು. ಯಾರ ಮನೆಯಲ್ಲಿ ಮುಖ್ಯ ಪ್ರಾಣ ಪ್ರತಿಮೆ ಇಲ್ಲೋ ದುರ್ಯೋಧನಿಂತ ಹೋಪ್ಲೆಸ್ ಆಗಿಬಿಡ್ತಾರೆ. ಆಮೇಲೆ ಪ್ರತಿಮೆ ಇಟ್ಕೊಳ್ಬೇಕು, ದುರ್ಯೋಧನ ಪೂಜೆ ಮಾಡಬೇಕಷ್ಟೆ, ಸುಮ್ಮನೆ ಇಟ್ಕೊಂಡು ಶೋಗೆ ಇಡಬಾರ್ದಷ್ಟೇನೆ, ಆ ರೀತಿ ಮಾಡಬೇಕು. ಆ ಹೊತ್ತಿನಲ್ಲಿ ಮನೆಯಲ್ಲಿ ಮುಖ್ಯ ಪ್ರಾಣದೇವರು ಇದ್ದರೆ ದೇಹದಲ್ಲಿ ಪ್ರಾಣದೇವರು ಇರ್ತಾರೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಅರಿತು ಪೆಣನೆಂದು ಪೇಳುವರು ಬುಧಜನ, ಮರಿಬಾರ್ದನ್ನ. ಆಗ ಧೃತರಾಷ್ಟ್ರ ಪ್ರತಿಮೆನ ಆಲಿಂಗನ ಮಾಡ್ಕೊಂಡಂತೆ, ಅದು ಪುಡಿ ಪುಡಿ ಆಗೋಯ್ತಂತೆ. ಆಮೇಲೆ ಬಾಯಲ್ಲಿ ರಕ್ತ ಬಂತಂತ ಅವನು ಬಾಯಿಯೊಳಗೆ, ಧೃತರಾಷ್ಟ್ರನ ಬಾಯಲ್ಲಿ, ಪ್ರತಿಮೆ ಬಾಯಲ್ಲ, ಧೃತರಾಷ್ಟ್ರನ ಬಾಯಲ್ಲಿ ರಕ್ತ ಬಂತಂತೆ. ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಹೋ ಭೀಮ ಹೋಗ್ಬಿಟ್ಟೆ ಅಂತ ಕೂಗಿಬಿಟ್ನಂತೆ. ಇಷ್ಟು ಸುಮ್ಮನೆ ಇದ್ದಂತೆ, ಗೋಳಾಡ ಸ್ವಲ್ಪ ಹೊತ್ತು ಅಂತ ಸುಮ್ಮನೆ ಬಿಟ್ಟು ಆಮೇಲೆ ಹೇಳ್ತಾನೆ, ಧೃತರಾಷ್ಟ್ರ ಸಮಾಧಾನ ಮಾಡಿಕೊಳ್ಳಪ್ಪ, ಭೀಮನಿಗೆ ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಭೀಮನಿಗೆ ಏನೂ ಆಗಿಲ್ಲ, ನೀವು ಸ್ವಲ್ಪ ಸುಧಾರಿಸ್ಕೊ ಅಂತ ಹೇಳ್ತಾನೆ. ಭೀಮನ ಏನಾಗಿಲ್ವ, ಏನಾಗಿಲ್ಲ, ಮಾಡಿ ಉಕ್ಕಿನ ಭೀಮನ್ ಬಿಡ್ತಿದ್ದೆ ಅವ್ರು ನಿಜವಾದ ಭೀಮನ್ನಲ್ಲ. ಧೃತರಾಷ್ಟ್ರ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳಿದರೆ, ವಾಯುದೇವರ ಆವೇಶ ಇತ್ತವನೇ. ಎಲ್ಲಿ ಬಲ ಕಾಣತ್ತೋ ಇಷ್ಟೊತ್ತು ಹೇಳಿದ್ದಾರೆ, ವಾಯುದೇವರ ಆವೇಶ ಇರಲೇಬೇಕು. ಸವಯ ಬಲಂ ಬಲಿನಾಂಚ ಅಪರೇಶವಾಗಿ ಎರಡರ್ಥ, ವಾಯುದೇವರು ಒಳಗೆ ಹತ್ತಿರ ಪರಮಾತ್ಮ. ಆ ಸಮಯದಲ್ಲಿ ಈಗ ಏನು ಮಾಡಿದ್ದೆ ನೀನೀಗ, ಭೀಮಸೇನ ಮಾಡೋಕ್ಕಂತ ಹೊರಟಿದ್ದೀಯಾ, ನಮ್ಮ ಜನ ಏನು ಮಾಡಿದ್ದಾರೆ ಗೊತ್ತಾ, ಭೀಮನ್ ಕೃಷ್ಣ ಸೇವೆ ಮಾಡಿಬಿಟ್ಟ. ಭೀಮನ್ ಯಾವಾಗಲೂ ತ್ರಾತಾಯ ಶತ್ರಿಧಾಮ ಇದ್ದೇ ಇದೆ, ಬಟ್ ಇಲ್ಲಿ ಸೇವೆ ಮಾಡಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ಭೀಮಸೇನ ನಿಜವಾಗಲೂ ಆಲಿಂಗನ ಮಾಡ್ಕೊಂಡು ಧೃತರಾಷ್ಟ್ರನಿಗೆ ಎಷ್ಟು ಕಷ್ಟಪಟ್ಟರು ಏನೇನು ಮಾಡೋಕ್ಕೂ ಆಗ್ತಿದ್ದಿಲ್ಲ. ಇದು ನಿಜವಾಗಲೂ ಧೃತರಾಷ್ಟ್ರನಿಗೆ ಭೀಮನ್ನ ಆಲಿಂಗನ ಮಾಡ್ಕೊಂಡು ಕೊಳ್ಳೋ ಶಕ್ತಿ ಇದ್ದಿದ್ರೆ ಇವತ್ತು ಮಹಾಭಾರತ ಯುದ್ಧನೇ ಬೇಕಾಗಿದ್ದಿಲ್ಲ, ಒಂದು ದಿವಸ ಕಷ್ಟ ಆಲಿಂಗನ ಮಾಡ್ಕೊಂಡು ಮುದೋಗ್ತಿತ್ತು ಅಷ್ಟೇ. ಸುಳ್ಳು ಕಥೆ ಅದೆಲ್ಲ, ಭೀಮನಿಗೆ ಏನೇನೂ ಆಗ್ತಿರಲಿಲ್ಲ. ಭೀಮನನ್ನು ಕೊಲ್ಲೋ ಶಕ್ತಿ, ಮುರಿಯೋ ಶಕ್ತಿ, ಕೂದಲು ಕೊನ್ಸೋ ಶಕ್ತಿ ಕೂಡ ಆಖಣಾಶ್ಕ ಸಮ ಮರಿಬಾರದು. ಸಮಸ್ತ ದೈತ್ಯರು ಕೂಡ ಒಟ್ಟಾಗಿ ಭೀಮಸೇನ ದೇವರು ಬಿದ್ದರೆ ಅವರೆಲ್ಲ ಪುಡಿ ಪುಡಿ ಆಗ್ತಾರೆ ಹೊರತು ಅವು ಭೀಮನಿಗೆ ಏನೂ ಆಗೋದಿಲ್ಲ. ಅಂಥ ಭೀಮನಿಗೆ ಏನೂ ಆಗೋದಿಲ್ಲ, ಮತ್ತೆ ಯಾಕೆ ಕೃಷ್ಣ ಹೇಳ್ಕೋಬೇಕಾಗಿತ್ತು ಅಂತ ಕೇಳಿದರೆ, ಧೃತರಾಷ್ಟ್ರನ ಕೆಟ್ಟ ಬುದ್ಧಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಿಜವಾದ ಭೀಮನ ಆಲಿಂಗನ ಮಾಡಿಕೊಂಡು ಏನೂ ಆಗ್ತಿದ್ದಿಲ್ವಲ್ಲ, ಜನ ಏನಂತಿದ್ರು, ಧೃತರಾಷ್ಟ್ರ ಎಷ್ಟು ಉದಾರ ಹೃದಯ ಪಾಪ, ತನ್ನ ಮಕ್ಕಳು ಕೊಂದವ್ರು ಬಂದರೂ ಕೂಡ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ ಅಂತ ಏನೋ ಕತೆ ಕಟ್ಟಿಬಿಡ್ತಿದ್ರು. ಅದೆಲ್ಲ ಆಗಬಾರದು ಅಂತೇಳಿ ಏನು ಮಾಡಿದ್ದಾರೆ, ಕೆಟ್ಟ ಬುದ್ಧಿ ತೋರ್ಸೋಕೆ ಪರಮಾತ್ಮ ಹಾಗೆ ಮಾಡಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಈಗ ನೋಡು ಮಹಾಭಾರತಲೇ ಬರುತ್ತಿದ್ರು ನೋಡು, ನೈತತ್ತೇ ಕ್ಷಮಂ ರಾಜನ್ ಧನ್ಯಾಸ್ತ್ವಂ ಯತ್ ರುಖೋದರಂ ಅಂತ ಕೃಷ್ಣ ಹೇಳ್ತಾನೆ. ನೀನು ಸಾಧ್ಯ ಉಂಟ, ಸಾಧ್ಯನೇ ಇಲ್ಲ, ಈಗ ಆಲಿಂಗನ ಮಾಡಕ್ಕೆ ಏನು ಮಾಡ್ತೀಯ ಮಾಡು ಅಂತ ಹೇಳ್ತಾನೆ. ಆಗ ಆಲಿಂಗನ ಮಾಡಿಕೊಂಡಂತೆ ಉದ್ದೇಶವೂ ಇತ್ತ, ಚೇಂಜ್ ಆಗಿದ್ದ, ಪ್ರೀತಿಯಿಂದ ಆಲಿಂಗನ ಮಾಡ್ಕೋತಾನೆ. ಮುಂದೆ ಗಾಂಧಾರಿ ನಮಸ್ಕಾರ ಅನ್ನೋಕೆ ಹೋಗ್ತಾರೆ. ಆಗ ಧರ್ಮರಾಜ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಪ್ರಸಂಗ ನಡೀತು, ಭಾರಿ ಸಿಟ್ಟಾಕೆಗೆ, ತನ್ನ ಮಕ್ಕಳನ್ನು ಕೊಂದು ಬಿಟ್ಟಿದ್ದಾರೆ ಇವರೆಲ್ಲ ಸೇರಿ ಅಂತೇಳಿ, ಕಣ್ಣಿ ಬಟ್ಟೆ ಕಟ್ಟಿಕೊಂಡಿದ್ದಂತೆ. ಧರ್ಮರಾಜ ಅಂತೂ ಹೆಸರು ಧರ್ಮ ಅತ್ಯಂತ ಮೃತು ಸ್ವಭಾವ, ಅಮ್ಮ ನಾನು ಪರಮ ಪಾಪಿ, ನನ್ನ ಮಕ್ಕಳೆಲ್ಲ ಕೊಂದು ಬಿಟ್ಟಿದ್ದೇನೆ, ಏನು ಬೇಕಾದ್ರೂ ಮಾಡೋದು ಕಾಲು ಹಿಡ್ಕೊಳ್ಳೋಕೆ ಹೋದಂತೆ. ಹಾಗಾಗಿ ತಡ್ಕೊಂಡಿದ್ದಾಳೆ, ಆದರೆ ಬಟ್ಟೆ ಕಟ್ಟಿಕೊಂಡಿದ್ದಲ್ಲ, ಆ ಸಂಧಿಯಿಂದ ಆತನ ಕಾಲು ಉಗುರು ಕಾಣಿಸಿದ್ರು ಅಂತ ಸಂಧಿಯಿಂದ. ಆಕೆ ಸಿಟ್ಟು ಎಷ್ಟಿತ್ತು ಅಂದರೆ, ರಾಜ ಕುನಕೋ ಬಹುವ, ಆತನ ಒಳ್ಳೆ ಉಗುರುಗಳು ಎಲ್ಲ ಕಪ್ಪಾಗಿಬಿಟ್ಟು ಅಂತ, ಅಂಗಾರವಣ್ಣನ ಮೈಯೆಲ್ಲ ಸುಟ್ಟೋಗಿತ್ತಲ್ಲ, ಉಗುರು ಮಾತ್ರ ಸುಟ್ಟೋಗ್ತಿದ್ದಾರೆ ಅಂದರೆ ಎಷ್ಟು ಸಿಟ್ಟಿತ್ತು ಆಕೆ ಗೊತ್ತಾಗ್ತಾ ಇದೆ. ಆಮೇಲೆ ಭೀಮಸೇನರು ಬರೋರು ನಮಸ್ಕಾರ ಮಾಡಲಿಕ್ಕೀಗ ಸ್ಟಾಪ್ ಅಂತಾಳೆ, ಭೀಮಸೇನ ನಮಸ್ಕಾರ ಮಾಡಬೇಡವರೀಗ, ಎಷ್ಟು ಕೆಟ್ಟವರು ನೋಡಿ, ಮಕ್ಕಳನ್ನೆಲ್ಲ ಕೊಂದು ಹಾಕಿಬಿಟ್ಟಿದ್ದೀಯಲ್ಲ, ಅಧರ್ಮದಿಂದ ಕೊಂಡಿದ್ದೀಯಲ್ಲ, ದುರ್ಯೋಧನ ತೊಡೆ ಮುರಿದು ಹಾಕೊಂಡೆ, ಅಧರ್ಮ ಅಲ್ವಾ, ದುಶ್ಯಾದ ರಕ್ತ ಹಾಕ್ಕೊಡಿದೆ, ಅಧರ್ಮ ಅಲ್ವಾ, ನಾನು 100 ಮಕ್ಕಳನ್ನು ಯಾತಕೊಂಡೆ. ಮೂರು ಪ್ರಶ್ನೆ ಕೇಳ್ತಾನೆ, ಮೂರು ಪ್ರಶ್ನೆಗೆ ಅಮ್ಮ ಉತ್ತರ ಕೊಡ್ತೇನೆ, ಆಮೇಲೆ ನಮಸ್ಕಾರ ಮಾಡ್ತೇನೆ, ಯೋಚನೆ ಮಾಡಬೇಡ, ಉಳಿದವರಾಗಿದ್ದರೆ ಬೇಗ ನೀನು ಮಾಡಿದರೆ ಅಷ್ಟು ಬಿಟ್ಟರೆ ಅಷ್ಟು ಹೋಗಿ ಹೋಗ್ಬಿಡ್ತಿದ್ರು, ಆ ಕಡೆ ಗುಡ್ ಬೈ ಮಾಡಿದ್ರೆ ಮುಂದೆ ಹೋಗ್ತಿತ್ತು. ಯಾಕೆ ಕನ್ವಿನ್ಸ್ ಮಾಡಬೇಕು ಅವ್ರಿಗೆ ಮತ್ತೆ? ಶಾಸ್ತ್ರ ಹೇಳ್ತದೆ, ಹೆಸರಿಗೆ ದೊಡ್ಡವರು ಅಂತಿದ್ರೆ ಮನಸ್ಸು ನೋಯಿಸಬಾರ್ದು ಅಂತ ಇದೆ. ಮರ್ಯಾದಾರ್ಥಂ ತೇಪಿ ಪೂಜ್ಯಾ ನತ ಯದ್ವತ್ ಪರೋ ಗುರು, ಇದನ್ನ ಅರ್ಥ ಮಾಡ್ಕೋ. ಜೀವನ ಅಂತ ಹೇಳಿದರೆ ಕೂಗಾಟ ಕಿರಿದಾಟ ಜೀವನ ಅಲ್ಲ, ಅದರ ಧರ್ಮಾಚರಣೆ ಮಾಡಬೇಕಲ್ಲ. ಭೀಮಸೇನ ದೇವರು ಇಲ್ಲಿ, ವಾಯುದೇವರು ಇವರು, ಯಾವ ಮೌಲ್ಯ ಲೆಕ್ಕ ಇವರು? ಹೆಸರಿಗೇನಾಗಿದ್ದೇಳೆ ದೊಡ್ಡಮ್ಮ, ಹೆಸರಿಗೆ ದೊಡ್ಡಮ್ಮ, ಅದಕ್ಕೆ ಅವಳಿಗೆ ಗೌರವ ಕೊಡಬೇಕು. ಅಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡು, ಸಾರಾಂಶ ಇಷ್ಟೇ, ನಾನು ನಿನ್ನ ಮಗನನ್ನು ಅಧರ್ಮದಿಂದ ಕೊಂದಿಲ್ಲ, ಧರ್ಮದಿಂದನೇ ಕೊಂದಿದ್ದೇನೆ, ಶಾಸ್ತ್ರ ಪ್ರಕಾರ ಕೊಂದಿದ್ದೇನೆ ಗೊತ್ತಾ. ನಿಕೃತ್ಯ ನಿಕೃತಿ ಮನ್ಯ ತಿಕೃತ್ಯ ನೈವ ಧಾರ್ಮಿಕ ಇತಿ ಪೈಂಗಿ ಶ್ರುತಿಶ್ಚಾಹ ಅಂತ ಹೇಳ್ತಾರೆ. ಅಮ್ಮ ವೇದವಾಕ್ಯದ ಪ್ರಕಾರ ಕೊಂದಿದ್ದೇನೆ. ಇನ್ನು ಮೋಸ ಅಂತ ಕರೆದ್ರೆ ಮೋಸಿಸ್ತೇನೆ, ಮೋಸನೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಧರ್ಮ ಅಂತ ಪ್ರಶ್ನೆ ಬಂದರೆ ದುಷ್ಟನ್ನು ಕೊಲ್ಲಬೇಕು, ಕೊಂದಿದ್ದೇನೆ. ನೀವು ಒಪ್ಕೋಬೇಡು, ನಾನು ಸರಿಯಾಗಿ ಕೊಂದಿದ್ದೇನೆ ಅಂತ ಹೇಳಿದರೆ. ಇನ್ನು ರಕ್ತ ಕುಡಿದಿಯಲ್ಲ ಅಂತ ಕೇಳಿದರೆ, ರಕ್ತ ನಾನು ಕುಡಿದಿಲ್ಲ, ಮೊನ್ನೆ ಹೇಳಿದೀಗಾಗಲಿ. ಒಂದು ಹನಿ ನನ್ನ ಬಾಯಿಯೊಳಗೆ ಹೋಗಿಲ್ಲ ಗೊತ್ತೇನಮ್ಮ, ಹಲ್ಲು ದಾಟಿಲ್ಲ, ಕೇವಲ ಭಯಪಡಿಸ್ಲಿಕ್ಕೆ ಹಾಗೆ ಮಾಡಿದ್ದೇನೆ ಅಷ್ಟೇ. ಪ್ರತಿಜ್ಞೆ ಮಾಡಿದ್ದೆ, ಪೂರೈಸಬೇಕಾಗಿತ್ತು, ಮಾಡಿದೆ ಅಷ್ಟೇ. ಪ್ರತಿಜ್ಞೆ ಯಾಕೆ ಮಾಡಿದೆ ಅಂತ ಕೇಳಿದರೆ, ಅದಕ್ಕೆ ನಿನ್ನ ಮಗ ಏನು ಮಾಡಿದ ಗೊತ್ತಲ್ಲ ಅಮ್ಮ, ಎಂಥ ಕೆಲಸ ಮಾಡ್ತೀನಿ ಈಗ, ರಕ್ತ ಯಾಕೆ ಕುಡಿದೆ ನನಗೆ ಕೇಳ್ತೀಯಲ್ಲ ಮಗನೇ, ಯಾಕೆ ಸೀರೆ ಸೇರಿ ಹೇಳಿದೆ, ಯಾಕೆ ಕೇಳಿದೆ ಮಗನನ್ನು ನೀನೀಗ ಅಂತ. ತಪ್ಪು ಮಾಡಿದ್ದಾನೆ ಶಿಕ್ಷೆ ಕೊಟ್ಟಿರೋದೀಗ, ನ್ಯಾಯಾಧೀಶ ಡೆತ್ ಸೆಂಟೆನ್ಸ್ ಕೊಡ್ತಾರೆ. ಯಾತ ಕೊಟ್ಟ ಯೋಚನೆ ಮಾಡಿಬಿಟ್ರೆ, ಅದನ್ನೇ ಯಾರು ಆರ್ಗ್ಯುಮೆಂಟ್ ಮಾಡಿದರೆ, ಕೊಟ್ಟಿದ್ದು ತಪ್ಪು ಅಂತ ಹೇಳಿದರೆ, ಇವ್ರು ಕೊಲೆ ಮಾಡಿದ್ದಾನೆ ಕೊಟ್ಟಿರೋದು, ಅದನ್ನ ಯಾಕೆ ಕೇಳೋದಿಲ್ಲ ನೀವೆಲ್ಲ ಅಂತ ಕೇಳಿದರೆ. ಸುಮ್ಮನೆ ಒಂದು ಮುಖ್ಯವಾದ ವಿಷಯ, ಕುಡಿದಿಲ್ಲ, ರಕ್ತ ಕುಡಿದಿಲ್ಲ, ಬಹಳ ಇಂಪ ಮಹಾಭಾರತದಲ್ಲೇ ಬರುತ್ತಿದ್ದು. ಆದರೆಲ್ಲ 99 ಪಾಲು ಜನ ಯಾರ ನಿರ್ಣಯ ಓದಿಲ್ಲ ಕೇಳಿಲ್ಲ, ಅವರೆಲ್ಲ ತಿಳ್ಕೊಂಡಿರೋದೇನು, ಭೀಮ ರಕ್ತ ಕುಡ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಅಷ್ಟೇ ತಿಳ್ಕೊಂಡ್ರೆ ಎಷ್ಟು ಪಾಪ ಬರುತ್ತೆ ಗೊತ್ತಾ, ವಾಯುದೇವರನ್ನ ಅತ್ಯಂತ ಕ್ಷುಲ್ಲಕ ಕಂಡಾಗುತ್ತೆ. ತುಂಬ ತಪ್ಪದು, ಮಂಗಲ ಭಾರತದಲ್ಲೇ ಬಂದಿದೆ ಅಮ್ಮ, ನಾನು ಕುಡಿದಿಲ್ಲ ಹೋಗಲಿ, 100 ಜನನು ಕೊಂದುಬಿಟ್ಟಿಯಲ್ಲ ಭೀಮಸೇನ, ಒಬ್ಬನಾರ ಉಳಿಸ್ಬಾರ್ದಾಗಿತ್ತೆ, ನನ್ನ ಊರ್ಗೋಲಾಗಿ ಆಗ್ತಿದ್ದು ಕೇಳಿದ್ರೆ, ವಯಸ್ಸಾಗಿದೆ ನಮಗೆ, ಆತ ಕುರುಡಾನ ಕಂಡು ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದೇನೆ, ಒಬ್ಬನಾರ ಉಳಿಸ್ಬಾರ್ದಾಗಿತ್ತ ಅಮ್ಮ, ನಾನು ಈ ರೀತಿ ಪ್ರಶ್ನೆ ಕೇಳಲ್ಲ ಅಂತ ಕೇಳ್ತಾರೆ. ಒಬ್ಬನಾರ ಉಳಿಸ್ಬಾರ್ದಾಗಿತ್ತ ಕೇಳ್ತೀಯಲ್ಲ, ನಾನು ಹೀಗೆ ಕೇಳ್ತೇನೆ, ಒಬ್ಬನಾರ ಒಳ್ಳೆನ ಬೆಳೆಸ್ಬಾರ್ದಾಗಿತ್ತ ಅಂತ ಕೇಳಿದೆ. ಒಬ್ಬನಾರ ಒಳ್ಳೆಯವರ ಬೆಳೆಸ್ಬಾರ್ದಾಗಿತ್ತ, ಉಡಿಯಾಗಿ ಬದುಕಬಾರ್ದಾಗಿತ್ತ, ನಾವು ಕಾಡಿಗೆ ಹೋದಾಗ ಏನು ಮಾಡಿದ್ರೆ ಎಲ್ಲ ಕೂಡ, ನಮ್ಮ ಸ್ಥಿತಿ ಹಾಗೆ ಆಗಿರೋದು. ನಾವು ಹೇಳ್ತೇನೆ ಮಕ್ಕ, ಅಲ್ಲೊಬ್ಬ ಇಲ್ಲೊಬ್ಬ ಇದ್ದಾರೆ, ಎದುರಿಗೆ ಯಾರು ಇಲ್ಲೇ ಇಲ್ಲ ಅಂತ ಅರ್ಥ, ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದಾರೆ, ಔಟ್ ಆಫ್ ಕಂಟ್ರಿ ಎಲ್ಲ ಕೂಡ. ಒಬ್ಬರು ಎದುರು ಕೆಲಸ ನೋಡ್ಕೋಬೇಕು ಗೊತ್ತಾ ಇವರನ್ನ, 100 to 90 ಪಾಲು ವೃದ್ಧರ ಸ್ಥಿತಿ ಕೆಲಸಗಾರ ಕೈಲಿರ್ತಾರೋ. ಎಷ್ಟೋ ಜನ ಯಾರೋ ಮಾಡಿದ ಅಡಿಗೆ ತಿಂತಾರೆ, ಮಡಿ ಇಲ್ಲ ಮೈಲಿ ಇಲ್ಲ ಏನಿಲ್ಲ, ಇವ್ರು ಖುಷಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ, ಅಲ್ಲಿದ್ದಾರೆ ಅಷ್ಟೇ, ಇವ್ರ ಹತ್ರ ಏನು ಮಾಡಿದ್ರು ಬರೋದಿಲ್ಲ ಅವ್ರು. ಮತ್ತೆ ಏನು ಉಪಯೋಗ, ಧರ್ಮ ನಂಬಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಲೆಕ್ಕ ಹಾಕಿ. ಅಮ್ಮ ಒಬ್ಬನಾರ ಒಳ್ಳೆಯವರ ಬೆಳೆಸಿದ್ದೀರಾ ನೀವೀಗ, ನಾವು ಯೋಚನೆ ಮಾಡಬೇಕು. ಎಷ್ಟು ದೊಡ್ಡ ದೇಹ, ವೈಷ್ಣವ ದೇಹ ಇದು, ನಮ್ಮ ಕಾಲಕ್ಕೆ ವೈಂಡಪ್ಪ ಆದ್ರೆ ಗತಿ ಏನಂತ ಹೇಳಬೇಕು. ವಂಶ ಬೆಳೀತಾ ಬೆಳೀತಾ ಹೋಗಬೇಕು, ಇವತ್ತು ಎಷ್ಟು ವೈಂಡಪ್ಪ ಆಗಿದೆ ಲೆಕ್ಕನೇ ಇಲ್ಲ. ಎಂತೆಂಥ ಮದುವೆಗಳು, ಎಂತೆಂಥ ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮಿಷ್ಟ ಅಂತ ನಿಮ್ಮಿಷ್ಟಾರ ಇದು ಒಂದು ಕಾಲೇಜಲ್ಲಿ ಪೋಸ್ಟ್ ಕ್ರಿಯೇಟ್ ಆಗಿರ್ತದೆ, ಇಂಗ್ಲಿಷ್ ಲೆಕ್ಚರ್ ಪೋಸ್ಟ್ನ, ಅವ್ನು ತನ್ನ ವಯಸ್ಸಿ ಕೂಡ ತನ್ನ ಮಗನ ಕನ್ನಡ ಎಮ್ಎನ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಪಾಲಿಕೆ ನಿದ್ರೆ ಮಾತ್ರ ಮಾಡ್ಕೊಳ್ಳೋಕೆ ಬರೋದು. ದಾರಿಯೊಳಗೆ ಕೀಪ್ ಲೆಫ್ಟ್ ಕೀಪ್ ರೈಟ್ ದಾರಿಯೊಳಗೆ ಹಿಡಿದಾಗ್ತಾರೋ, ದಾರಿ ಅಷ್ಟಿತ್ತು ಮನೆ ಇನ್ನೂ ಕೆಟ್ಟೋಯ್ತು. ಹಾಗಿದ್ರೆ ಒಂದು ಧರ್ಮ ಅಂತ ಬೇಡೋ ಮನೆಗೆ, ಏನಾದರೂ ಕೂಡ ಧರ್ಮ ಇಲ್ಲ, ನೀತಿ ಇಲ್ಲ, ಏನೂ ಇಲ್ಲ. ನಾ ಬೇರೆ ರೀತಿ ಮದುವೆ ಆದರೆ ವಾಯುಸ್ತುತಿ ಹೇಳೋಗೋ ತಪ್ಪು ಹೋಗುತ್ತೆ, ಸನ್ಯಾವನೆ ತಪ್ಪು ಹೋಗುತ್ತೆ, ವಿಷ್ಣು ಸಹಸ್ರನಾಮ ಹೋಗುತ್ತೆ, ಭಾಗವತ ಸ್ಟಾಪ್ ಆಗುತ್ತೆ ಗೊತ್ತಾಯ್ತಾ. ಅದನ್ನೇ ಭಗವಂತ ಹೇಳ್ತಾನೆ, ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ನಾವೆಲ್ಲ ಧರ್ಮ ತಪ್ಪಿದ ವಿಚಿತ್ರ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಭೀಮಸೇನ ದೇವರು ಕೇಳ್ತಾರೆ, ಒಬ್ಬನಾರ ಉಡಿಯ ಮಗನ ಬೆಳೆಸಿದ್ದೀರಾ ನೀವು ಅಂತ ಕೇಳ್ತಾರೆ. ಮಾತಿಲ್ಲ, ಅಮ್ಮ ನಮಸ್ಕಾರ ಮಾಡಲೋ ಬೇಡ ಅವರು ಕೇಳ್ತಾರೆ, ಮಾಡ ಭೀಮಸೇನ ಅಂತ ಹೇಳ್ತಾನೆ, ಮಾಡ್ತಾರೆ. ಧರ್ಮರಾಜ ನಿಜವಾಗಲೂ ಧರ್ಮರಾಜ ಅಲ್ಲ ಕೊಂದಿದ್ದು, ದುರ್ಯೋಧನಾದಿಗಳು ಭೀಮಸೇನ ಕೊಂದಿದ್ದು, ಆತನ ಉಗುರು ಕಪ್ಪಾಯಿತು, ಇವರೇನು ಆಗಲೇ ಇಲ್ಲ ಅಂತ ತಿಳ್ಕೊಂಡ್ರೆ ವಾಯುದೇವರು ವಿಕಾರ ಇಲ್ಲ, ಹೆಚ್ಚಿಟ್ಟಿದ್ದು ಇವರಿಗೇನೆ, ಇವ್ರ ಮೇಲೇನೆ, ಏನೂ ಆಗಲಿಲ್ಲ ಅಂತ ತಿಳ್ಕೊಂಡಾಗ ವಾಯುದೇವರು ಅಚ್ಛೇದ್ಯ ಅಭೇದ್ಯರು ಅಂದರೆ ಕಾಕಣಾಶ್ವಾಸ ಬರೋ ಅಂತ ಇನ್ನೊಂದು ಸಾಕ್ಷಿ. ಆ ವೇದವ್ಯಾಸರು ಸಮಾಧಾನ ಮಾಡ್ತಾರೆ, ಗಾಂಧಾರಿ ಹೀಗೆಲ್ಲ ಮಾಡಬಾರ್ದು ನೀನು, ಸಮಾಧಾನ ಮಾಡ್ತಾರೆ. ಆ ಯುದ್ಧನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ತ್ರೀ ಪರ್ವ ಇಲ್ಲಿ ಸೌಪ್ತಿಕ ಪರ್ವ ಮುಗಿತು. ನಮ್ಮ ಜನಕ್ಕೆ ಒಂದು ಪ್ರಶ್ನೆ, ಭೀಷ್ಮ ಪರ್ವ ಆಯಿತು, ದ್ರೋಣ ಪರ್ವ ಆಯಿತು, ಕರ್ಣ ಪರ್ವ ಆಯಿತು, ಶಲ್ಯ ಪರ್ವ ಆಯಿತು, ಇವೆಲ್ಲ ಆಯಿತು, ಒಂದಾದರೂ ಭೀಮ ಪರ್ವ ಅಂತ ಬರಲಿಲ್ಲ, ಅರ್ಜುನ ಪರ್ವ ಅಂತ ಬರಲಿಲ್ಲ. ನಮ್ಮ ಜನ ಆಕ್ಷೇಪಣೆ ಕೇಳಿದವರಿದ್ದಾರೆ, ಧರ್ಮರಾಜ ಪರ್ವ ಇಲ್ಲ, ಇದು ಬರೀ ಇವ್ರದೇ ಆಯ್ತಲ್ಲ, ಮಹಾ ಇವರು ಸೋತವ್ರ ಹೆಸರಲ್ಲ ಹೇಳ್ತಿದ್ದೀರಲ್ಲ, ಏನು ಲೆಕ್ಕ ಅಂತ ಕೇಳಿದರೆ ಬಹಳ ಸುಲಭವಾದ ಉತ್ತರ. ಭೀಷ್ಮ ಪರ್ವ ಯಾತಕ್ಕೆ ಕೆಟ್ಟರು, ಸೋತು ಬಿದ್ದವರು. ದ್ರೋಣ ಪರ್ವ ಯಾತಕ್ಕೆ, ಸತ್ತು ಹೋದವರು. ಕರ್ಣ ಪರ್ವ ಯಾತಕ್ಕೆ, ಕೊಲ್ಲಲ್ಪಟ್ಟವನು. ಶಲ್ಯ ಪರ್ವ ಸತ್ತವನು. ಭೀಮ ಪರ್ವ ಯಾತಕ್ಕೆ ಬಂದಿಲ್ಲ ಅಂದರೆ ಸತ್ತವರಲ್ಲ ಸೋತವರಲ್ಲ ಅದಕ್ಕೆ ಬಂದಿಲ್ಲ ಅಂತ. ಫೇಲ್ಡ್ ಲಿಸ್ಟಲ್ಲಿ ಪಾಸಾದರೆ ಯಾಕೆ ಬರುತ್ತೆ ಈ ಮಧ್ಯೆ, ಕೊಟ್ಟಿರೋದೆಲ್ಲ ಫೇಲ್ಡ್ ಲಿಸ್ಟ್ ಅದೆಲ್ಲ ಕೂಡ. ಇವರೆಲ್ಲ ರ್ಯಾಂಕ್ ಹೋಲ್ಡರ್ಸು, ಅಲ್ಲೇ ಹೆಸರು ಬರುತ್ತೆ ಇವರೆಲ್ಲ ಕೂಡ. ಭೀಮ ಪರ್ವ ಹೆಸರಿರಬೇಕಾಗಿತ್ತು ಅಂತ ಕೇಳಿದರೆ ಒಳ್ಳೆ ಪ್ರಶ್ನೆ, ಇಡೀ ಮಹಾಭಾರತನೇ ಭೀಮ ಪರ್ವ ಗೊತ್ತ ಅಂತ ಹೇಳ್ತಾರೆ. ಇಡೀ ಮಹಾಭಾರತಕ್ಕೆ ಏನಂತ ಕರಿಬೇಕು, ಭೀಮ ಪರ್ವ. ಮಹಾಭಾರತ ಭರತೋ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಸ್ಕೃತ ಮಹಾಮಿಶ್ಚಾಸೋ ಭರತಸ್ಯ ಮಹಾಭಾರತ, ಅದಕ್ಕೆ ಸಂಬಂಧಪಟ್ಟ ಮಹಾಭಾರತಂ ಅಂತ ಹೇಳ್ತಾರೆ. ಆದ್ದರಿಂದ ಇಡೀ ಮಹಾಭಾರತವೇ ಭೀಮ ಪರ್ವ. ಇಡೀ ಮಹಾಭಾರತದ ಅನಂತರ ಯಥಾಯೋಗ್ಯವಾಗಿ ಪಂಚಪಾಂಡವರೊಳಗೆ ಪ್ರಾಣದೇವರಿದ್ದಾರೆ, ಅದಿಷ್ಟು ಭೀಮ ಪರ್ವನೇ ಮತ್ತೆ. ಆದ್ದರಿಂದ ಇವತ್ತು ಹೆಸರು ಯಾರ್ದು ಇಟ್ಟಿದ್ದಾರೆ, ಸೋತವ್ರ ಹೆಸರಿಟ್ಟಾಗ ಕೆಟ್ಟ ಗೆದ್ದವ್ರ ಹೆಸರು ಬರೋ ಚಾನ್ಸಸ್ ಇಲ್ಲ, ಆದ್ದರಿಂದ ಹೆಸರಿಟ್ಟಿದ್ದಾರೆ. ಸುಲಭ ಇಡ್ಬೇಕಾದ್ರೆ ಏನು ಮಾಡ್ತಾರೆ, ಯಾವುದು ಬೇಗ ಹೇಳಿದ್ರೆ ಎಫೆಕ್ಟಿವ್ ಆಗುತ್ತೆ ಹೇಳ್ತಾರೆ. ಗೆದ್ದವರು ಹೇಳಿದ್ರೆ ಎಫೆಕ್ಟಿವ್ ಆಗ್ತಿದ್ದು ಧೃಷ್ಟದ್ಯುಮ್ನ ಪರ್ವ ಅಂತ ಅಕ್ಪಟ್ಟಿಟ್ಟಿದ್ರೆ ಸೇನಾಪತಿ ಚೇಂಜ್ ಆಗಿಲ್ಲ, ಅವರಿಗಾದ್ರೂ ಚೇಂಜ್ ಆಗ್ತಾ ಬರ್ತಿದ್ದ. ಅದು ವಿಮರ್ಶೆಯಲ್ಲಿ ಯೋಚನೆ ಮಾಡಿ ನಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಗೀತಾ ಭಾರಿ ದೊಡ್ಡ ಗ್ರಂಥ ಅಂತ ಹೇಳ್ತೀರಿ, ಅರ್ಜುನ ಕೇಳಿಬಿಟ್ಟ, ಭೀಮಸೇನದೇವರು ಕೇಳಬೇಕಾಗಿತ್ತು ಅಂತ ಕೇಳಿದರೆ, ದೊಡ್ಡ ಡಾಕ್ಟ್ರು ಅಂತ ಹೇಳ್ತಿದ್ದೀರಿ ನೀವು, ಟ್ರೀಟ್ಮೆಂಟ್ ಇವರಿಗೆ ಕೊಡಬೇಕಾಗಿತ್ತು, ಕಾಲಿದ್ದವ್ರಿಗೆ ಅಂದಾಗ ಆಗುತ್ತೆ ಅಷ್ಟೇ. ವೀಲ್ ಚೇರ್ ತೊಗೊಂಡವ್ರು ದೊಡ್ಡವರಾಗ್ತಾರೆ, ಇದ್ದವ್ರು ದೊಡ್ಡವರಾಗ್ತಾ ಇದ್ದಾರೆ. ಈಗ ಅರ್ಜುನಿಗೆ ಗೀತೆ ಬೇಕು ಅಂದ್ರೆ ಏನರ್ಥ? ಅಜ್ಞಾನ ಬಂದಿದೆ ಆತನಿಗೆ, ಗೀತೆ ಬೇಕು. ಭೀಮಸೇನದೇವರಿಗೆ ಗೀತೆ ಹೇಳಿದ್ರೆ ಏನು ತೊಗೊಂಡಾಗ್ತಿತ್ತಾಗ? ಅಜ್ಞಾನ ಇದೆ ಅಂತ ಆಗ್ತಿತ್ತು. ಅಜ್ಞಾನ ಇದ್ದವರಿಗೆ ಔಷಧಿ, ಅರ್ಜುನಿಗಿತ್ತು. ಅದಕ್ಕೋಸ್ಕರ ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ಇವರಿಗೆ ಮೋಹ ಹೋಗಿಲ್ಲ, ಸ್ಮೃತಿ ಬರೋ ಸಂಭವ ಇಲ್ಲ, ಸ್ಮೃತಿ ಇದ್ದೇ ಇದೆ ಅವರಿಗೆ. ಆದ್ರಿಂದಾಗಿಯೇ ಭೀಮಸೇನ ದೇವರಿಗೆ ಗೀತೆ ಹೇಳೋ ಪ್ರಸಂಗ ಬರಲಿಲ್ಲ. ಇದು ಔಷಧಿ, ಇದು ಔಷಧಿ ನಿರೋಗಿಗೆ ಹಾಕ್ಕೊಳ್ಳಂದಾಗ ಆಗುತ್ತೆ ಅಷ್ಟೇ. ಔಷಧಿ ಕೊಡೋದು ರೋಗಿಗೆ ಹೊರತು ನಿರೋಗಿಗಳಿಗಲ್ಲ. ಭೀಮಸೇನ ದೇವರು ಹೇಗಿದ್ದಾರೆ ಗೊತ್ತಾ? ದಗ್ಧ ಪಟಾಯಮಾನವಾದ ದೇಹ ಹೊರತು. ಯಾವ ಕಾಲಕ್ಕೂ ಅವರಿಗೆ ಭವರೋಗದ ಹೆಸರು ಕೂಡ ಇಲ್ಲ ಅಂದ ಮೇಲೆ ಈ ರೋಗ ಎಲ್ಲಿಂದ ಬರಬೇಕು? ಇಂಥ ಪ್ರಶ್ನೆಗಳಿಂದ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಸರಿಯಾದ ಉತ್ತರ ಸಿಗುತ್ತೆ. ಅಲ್ಲಿ ಹೋಗ್ತಾರೆ, ನಾವು ರಣರಂಗ ನೋಡಬೇಕು, ಯುದ್ಧರಂಗ ನೋಡಬೇಕು. ಆತ ಕುರುಡ ಏನು ನೋಡ್ತಾನೆ? ಈಗ ಬಟ್ಟೆ ಕಡೆ ಏನು ನೋಡ್ತಾಳೆ ಈಕೀಗ? ಅದೊಂದು ಆಸೆ ಹುಡುಗರಿಗೆ, ಮುದುಕರಿರ್ತಾರೆ ಚಟ, ಕಣ್ಣಿಲ್ಲದವರು ಸಿನಿಮಾ ನೋಡಬೇಕು ಅಂತ ಕೂತಿದ್ದಾಗೈತೆ ಅಷ್ಟೇ. ಕಣ್ಣಿಲ್ಲ ಟಿ ವಿ ನೋಡಬೇಕು, ಮನೆ ಟಿ ವಿ ಇರೋದೇ ಭಾರಿ ವೈಭವ ಅಂತ ಕೆಲವು ಕಾನ್ಸೆಪ್ಟ್ ಇರ್ತದೆ. ಕರ್ಕೊಂಡು ಹೋದ್ರಂತ ಆ ಕಡೆಗೆ, ಏನು ಮ್ಯಾಜಿಕ್ ಗೊತ್ತಾ? ವೇದವ್ಯಾಸರು ಕಣ್ಣು ಕೊಟ್ಟರಂತ ಅವಳಿಗೆ, ಅರ್ಜುನಿಗೆ ಕಣ್ಣು ಕೊಟ್ಟಿದ್ರು, ಬೀಟು ಕೊಟ್ಟಿದ್ರು, ಬಟ್ಟೆ ಕಟ್ಕೊಂಡ್ರೆ ಕಾಣಿಸ್ತಾ ಇದೆ ಹಾಗೆ. ದೇವರು ಕಣ್ಣು ಕೊಡ್ಲಕ್ಕೆ ಹೊರಟ್ರೆ ವ್ಯರ್ಥ, ರೋಗ ಇದ್ರು ಕಣ್ಣು ಕಾಣಿಸ್ತದೆ, ತೆಗಿಲಕ್ಕೆ ಕೊಟ್ಟರೆ ಕಣ್ಣು ಸರಿ ಇದ್ರೂ ಹಾಗೆ ಹೋಗಿಬಿಡುತ್ತೆ. ದೇವರ ಕೈಯಲ್ಲಿ ಎಲ್ಲ ಸಂಪೂರ್ಣ ವಿಟೋಪವರ್ ಇದೆ, ಎಲ್ಲ ನೋಡ್ತಿದ್ದಾರೆ. ಛಿನ್ನ ಭಿನ್ನವಾದ ದೇಹಗಳು, ಬಹುಶಃ ಯುದ್ಧದ ವರ್ಣನೆ ಇಡೀ ಜಗತ್ತಿನಲ್ಲಿ ಯಾರೂ ಮಾಡಿಲ್ಲ, ವೇದವ್ಯಾಸರಿವರು ಮಾತ್ರ ಮಾಡಿರೋದು. ಹೇಗಿತ್ತು ಯುದ್ಧರಂಗ? ಎಷ್ಟು ಅಧ್ಯಾಯ ಬರೀತಾರೆ ಗೊತ್ತಾ? ದುರ್ಯೋಧನ ಹೇಗೆ ಸತ್ತು ಬಿದ್ದಿದ್ದ, ಇವರು ಹೇಗೆ ಸತ್ತು ಬಿದ್ದಿದ್ರು? ಭಯಂಕರವಾದ ದುಷ್ಟ ವ್ಯಕ್ತಿಗಳು, ಕೆಲವು ಅವ್ರ ಸೊಸೆಯಂದಿರೆಲ್ಲ ತಲೆ ಹುಡುತ್ತಿದ್ದಾರಂತೆ. ತಲೆ ಇದ್ದಿಲ್ಲ ಪಾಪ, ಅದಕ್ಕೆ ಸತ್ತಿರೋರೆಲ್ಲ ಕೂಡ ತಲೆ ಹುಡುಕಿ, ಎಲ್ಲೆಲ್ಲ ತಲೆ ಹೋಗಿಬಿಟ್ಟಿವೆ, ಯಾರ್ಯಾರ ತಲೆ ಎಲ್ಲ ಹೋಗಿಬಿಟ್ಟಿದೆ. ಕೆಲವು ತಲೆ ಸಿಕ್ತಂತೆ, ಅರ್ಧ ತಿಂದು ಹೋಗಿಬಿಟ್ಟಿದೆ, ಅರ್ಧ ತಿಂದಿದೆ, ನರಿನಾಯಿಗಳು ತಿಂದೋಗಿವೆ, ಅರ್ಧ ಹದ್ದುಗಳು ಕುಚ್ಚಿಬಿಟ್ಟಿವೆ, ಅರ್ಧ ಸರಿ ಇದೆ ಅಂತೆ. ವೇದವ್ಯಾಸರ ಕಾವ್ಯ ಅಲ್ಲಿ ಬಿಡೋದಿಲ್ಲ, ಅಷ್ಟಮಿ ಚಂದ್ರ ಇದ್ದಾಗಿತ್ತಂತೆ ಅವ್ರ ತಲೆಗಳು. ಅಷ್ಟಮಿ ಚಂದ್ರ ಅನ್ನ ಒಂದು ಕಡೆ ಪೂರ್ತಿ ಕಪ್ಪು, ಒಂದು ಕಡೆ ಹಾಗೆ ಹೊಡಿತೀರಿ ಅಂತ. ಹೇಗಿರ್ಬೋದು? ಅಲ್ಲಿ ಸ್ಥಿರಪರ್ವದಲ್ಲ ಕಾವ್ಯ ಹೇಳೋ ಶಕ್ತಿ ವೇದವ್ಯಾಸಿಯವರಿಗೆ ಮಾತ್ರ. ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ಎಲ್ಲ ನೋಡ್ತಾರೆ ನೋಡ್ತಾರೆ ನೋಡ್ತಾ ಹೋಗ್ತಾ ಹೋಗ್ತಾ ಏನಾಯ್ತಾಗ, ಅವ್ರ ಸೊಸೆಯಂದಿರೆಲ್ಲ ತಮ್ಮ ಗಂಡಂದಿರ ಶವ ಅಲಿಂಗನ ಮಾಡ್ಕೊಂಡು ಎಲ್ಲ ದುಃಖ ಪಡ್ತಿದ್ದಾರೆ. ಆಗ ಕೃಷ್ಣ ತೋರಿಸ್ತಾನೆ, ದ್ರೌಪದಿ ಏನು ಹೇಳಿದ್ದೇನೆ ನಾನೀಗ, ನಿನ್ನ ತಲೆಗೂದಲು ಬಿಚ್ಚಿದವರಿದ್ದಾರಲ್ಲ ಅವರೆಲ್ಲ ತಲೆಗೂದಲು ಬಿಚ್ಚಿಕೊಂಡು ತಮ್ಮ ಗಂಡಂದಿರ ಶವ ಆಲಿಂಗನ ಮಾಡ್ಕೊಂಡು ತೋರಿಸಿ ಅಂತ ಹೇಳಿದ್ದೇನಲ್ಲ ನೋಡು ಅಂತೆಲ್ಲ ಕೃಷ್ಣ ತೋರಿಸಿದನಂತೆ. ವೇದವ್ಯಾಸರು ತೋರಿಸ್ತಿದ್ದಾರೆ, ನೋಡಿದ್ರು ನೋಡಿದ್ರು, ಇವಳು ನೋಡ್ತಾ ಇದ್ದಾಳೆ ಮಧ್ಯೆ. ನಿಜ ಕೋಪ ಏರ್ತಾ ಏರ್ತಾ ಬಂತು, ಬರಲಿ ಅಂತಾನೆ ಕಣ್ಣು ಕೊಟ್ಟಿದ್ದ ಅವಳಿಗೆ. ಭಾರಿ ಸಿಟ್ಟು ಬಂತಂತೆ, ಕೃಷ್ಣ ಇದಕ್ಕೆಲ್ಲ ನೀನು ಕಾರಣ. ಆ ಭೀಮನ ಗಂಟು ಬಿದ್ದದ್ದು ಕೃಷ್ಣನ ಗಂಟು ಬಿದ್ದಲಿ, ಮೊದಲು ವಾಯುದೇವರ ಬಂದು ಕೃಷ್ಣನ ಗಂಟು ಶುರು ಮಾಡಿದ್ದೆ. ಅದೇ ದುರ್ಯೋಧನ ಮೇಲಿನ ಮೋಹ ಹೇಗೆ ದೊಡ್ಡವರು ದ್ರೋಹ ಮಾಡಿಸುತ್ತೆ ಅಂತ ಹೇಳ್ತಾ. ಎಂದು ಮೋಹ, ಪ್ರೀತಿ ಇರಲಿ, ವ್ಯಾಮೋಹ ಇರಬಾರ್ದು. ಇವತ್ತು 99 ಜನ ಕೆಡೋದು ಮಕ್ಕಳಿಂದನೇ ಕೆಡ್ತಾರೆ ಅಂತ ಹೇಳ್ತಾರೆ. ಮಕ್ಕಳು ಮಾತು ವೇದವಾಕ್ಯ ಅವರಿಗೆ, ಅವ್ರು ಏನು ಹೇಳಿದ್ರು ಅದೇ. ಇದೊಂದು ಮುಖ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ ಅವರು, ತಪ್ಪು ಸರಿ ಅಂತ ಅವ್ರು ಹೇಳಿದ್ದೇ ಸರಿ ಅಂತ. ಇನ್ನೇನು ಮಾಡ್ತಾರೆ ಈಗ? ದುಷ್ಟಾತ್ಮನ ಕಥೆಯಾದರೂ ಕೇಳೇ ಚೇಂಜ್ ಆಗಬೇಕು ಕೊನೆ ಪಕ್ಷ. ಮಕ್ಕಳನ್ನು ಪ್ರೀತಿಸಿ ವ್ಯಾಮೋಹಕ್ಕೊಳಗಾಗಬಾರ್ದು, ಅವ್ರಿಗೆ ಸನ್ಮಾರ್ಗ ಪರಹ ಮಾಡಬೇಕೇ ಹೊರತು ಎಂದು ವ್ಯಾಮೋಹಕ್ಕೊಳಗಾಗದಾದ್ರೆ ದುರಂತ ಅವರಿಗೂ ತಪ್ಪಿದ್ದಲ್ಲ ನಮಗೂ ತಪ್ಪಿದ್ದಲ್ಲ. ಕೃಷ್ಣ ನೀನು ಮನಸ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದಾಗಿತ್ತು, ಸುಖವಾಗಿರೋ ಮಾಡಬಹುದಾಗಿತ್ತು. ನನ್ನ ಮಗನ ಬುದ್ಧಿ ಚೇಂಜ್ ಎಲ್ಲ ಗೊತ್ತಿದೆ ಅವಳಿಗೆ, ಕರ್ತುಂಬ ಅಕರ್ತುಂ ಅನ್ಯತ ಕರ್ತುಂಬ ಅಪ್ಲಿಕೇಶನ್ ಇಲ್ಲ. ಅರ್ಜುನ ಕೃಷ್ಣನ ಅಚ್ಯುತ ಅಂತ ಕರಿತೇನೆ, ಅಯೋಧ್ಯೆ ಅಂತಾನಲ್ಲ ಹಾಗೆ, ಅಚ್ಯುತ ಗೋವಿಂದ ಅಂತಾನೆ, ಯುದ್ಧ ಗೋವಿಂದ ಮಾಡ್ತೀನಿ ಅಂತ ನಾಟಕ. ಅರ್ಜುನ ಎರಡು ಕಾಲಕ್ಕೆ ಏಕಕಾಲಕ್ಕೆ ಎರಡು ಭ್ರಮೆಗೊಳಗಾಗಿದ್ದಾನೆ, ಪ್ರಮೇಯನೂ ಇದೆ. ಈಗ ಹಾಗೇನೆ, ಸರ್ವತಂತ್ರ ಸ್ವತಂತ್ರ, ನನ್ನ ಮಕ್ಕಳು ಚೇಂಜ್ ಮಾಡಬಹುದಾಗಿತ್ತು, ಯುದ್ಧ ನಿಲ್ಲಿಸಬಹುದಾಗಿತ್ತು, ಮಾಡಲಿಲ್ಲ. ಅದರಿಂದಾಗಿ ನೀನು ಮನಸ್ಸು ಮಾಡಲಿಲ್ಲ ಅಂತ ಇವರೆಲ್ಲ ಸತ್ರು. ಅದಕ್ಕೆ ನಾನು ಶಾಪ ಕೊಡ್ತೇನೆ ನಿನಗೆ, ಕೃಷ್ಣನಿಗೆ ನಾನು ಶಾಪ ಕೊಡ್ತೇನೆ. ಏನಂತ ಗೊತ್ತಾ? ನಿನ್ನ ವಂಶ ಹೀಗೆ ಹೊಡೆದಾಡಿಕೊಂಡು ಸಾಯಲಿ ಅಂತ ಹೇಳಿದರೆ, ನಮ್ಮ ವಂಶ ಹೊಡೆದಾಡಿಕೊಂಡು ಸತ್ರಲ್ಲ ಕುರುಪಾಂಡ ದಾಯಾದಿ ಕಲಹ, ನಿಮ್ಮವರು ಹಾಗೇ ಸಾಯಲಿ ಅಂತ ಹೇಳಿದ ತಕ್ಷಣ ಹುಡುದವರಾಗಿದ್ದರೆ ಸಾರಿ ಅಮ್ಮ ಕ್ಷಮಿಸಿ ಬಿಡು ಅಂತ ಹೇಳ್ತಿದ್ರು. ಅಮ್ಮ ನಾನು ಅಂದ್ಕೊಂಡಿದ್ದೆ ಮಾಡಿದೆ ಗುಡ್ ಅಂತ ಹೇಳ್ಬಿಟ್ಟಂತೆ ಕೃಷ್ಣ. ನಾನು ಹಾಗೆ ಅಂದ್ಕೊಂಡಿದ್ದು, ನಾನು ಬೆಳ್ಳಿಗೆ ಹೋಗಲಿ ಚಾರ್ಜ್ ಕೊಟ್ಟಾಗ ಅಷ್ಟೇ. ನೀನು ನಾನು ಹೇಗೋ ಅಂದ್ಕೊಂಡಿದ್ದೆ, ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ ಹೊರತು ಏನೂ ಇಲ್ಲ. ಪುಣ್ಯ ಕಳ್ಕೊಂಡು ಗಾಂಧಾರಿ, ಅದರಿಂದ ಬೇಕಾದಷ್ಟು ಪುಣ್ಯ ಕಳು. ಕೃಷ್ಣನಿಗೆ ಶಾಪ ಕೊಡಿಸಿದೆ, ಆಕಾಶ ಅಂತ ಎಷ್ಟ್ರೈ ಮಾಡೋಕ್ಕೆ ಯಾರಿಗಾರ ಬರುತ್ತಾ? ಕೃಷ್ಣ ಸಂಕಲ್ಪ, ಅವಳು ಪುಣ್ಯ ಹೋಗಬೇಕು, ಕಣ್ಣು ಕೊಟ್ಟಿರ್ತಾನೆ, ಶಾಪ ಬರಲಿ ಕೋಪ ಬಂದು ಶಾಪ ಕೊಡಲಿ ಅಂತಲೇ ಕೊಡಿಸಿಬಿಟ್ಟು ಅವಳು ಹೆಚ್ಚು ಪುಣ್ಯ ಆಗಿತ್ತಂತ ಅವಳಿಗೆ. ಆ ಹೆಚ್ಚು ಪುಣ್ಯನ ಡೌನ್ ಮಾಡೋಕ್ಕೆ ಹಾಗೆ ಮಾಡ್ತಾನೆ. ಏದಮಾನ ದುಡಿತೇವ ಹರೇ ನಾಮ ಹಿ ವೈದಿಕಂ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹೆಚ್ಚು ಪುಣ್ಯದ ಫಲ ಧರ್ಮರಾಜನ ಕೈಯಲ್ಲಿ ರಾಜ ದೂತವನ್ನು ಆಡಿಸ್ತು, ಹೆಚ್ಚು ಪುಣ್ಯದ ಫಲ ಗಾಂಧಾರಿಗೆ ಶಾಪವನ್ನು ಕೊಡಿಸ್ತು ಅವಳ ಬಾಯಿಂದ, ಫಲಿತಾಂಶ ಪುಣ್ಯ ಕಳ್ಕೊಂಡು ಬಿಟ್ಲಂತೆ. ಅದು ಆಚಾರ ಸೂಕ್ಷ್ಮ ವಿಚಾರ ಹೇಳ್ತಾಳೆ. ಗಾಂಧಾರಿ ಉತ್ತರಾಷ್ಟ್ರೀಯ ವ್ಯತ್ಯಾಸ ಅಂದರೆ, ದುರ್ಯೋಧನ ದುಷ್ಟ ಮಕ್ಕಳ ಬಗ್ಗೆ ತುಂಬ ವ್ಯಾಮೋಹ ಇಟ್ಟುಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ಸಹಕಾರ ಕೊಡ್ತಾ ಹೋಗಿ ಧೃತರಾಷ್ಟ್ರ. ಆದ್ದರಿಂದ ಅವನು ಪುಣ್ಯ ಹೆಚ್ಚಾಗಲಿ ಸಾಧ್ಯವಾಗಲಿಲ್ಲ, ಪಾಪನೇ ಬಂದುಬಿಡ್ತಾ ಅವನಿಗೆ. ಆದರೆ ಗಾಂಧಾರಿ ಹಾಗಲ್ಲ, ಪ್ರತಿ ಸತ್ತು ಬೈತಾ ಇರ್ತಾಳೆ ಮಕ್ಕಳನ್ನು, ತುಂಬಿದ ಸಭೆಯಲ್ಲಿ ಬೈತಾಳೆ. ತ್ವಮೇ ಮಾತ್ರ ಗರಿಹ, ನಿನ್ನ ಬೈಬೇಕು ನಾನು, ದುರ್ಯೋಧನಾಗಿನ ಹಾಳು ಮಾಡಿದ್ದೆ ನೀನು, ಕೇಳಿದ್ದಲ್ಲ ಹೂ ಹೂ ಅಂತೇಳಿ ಹಾಳು ಮಾಡಿದ್ದೆ ಅಂತ ಬೈತಾಳೆ. ಎಂದೂ ಕೂಡ ಯುದ್ಧಕ್ಕೆ ಹೋಗಬೇಕಾದ್ರೆ ಗಾಂಧಾರಿ ಏನು ಮಾಡ್ತಾರೆ, ದುರ್ಯೋಧನ ಬರ್ತಾನೆ, ನಮಸ್ಕಾರ ಮಾಡ್ತಾನೆ, ಅಮ್ಮ ಯುದ್ಧಕ್ಕೆ ಹೋಗ್ತೇನೆ ಆಶೀರ್ವಾದ ಮಾಡು ಅಂತ ಹೇಳ್ತಾಳೆ. ಗಾಂಧಾರಿ ಮಾತು ಹೇಳ್ತಾ ತಾನೇ ಹೇಳ್ತಾಳೆ ಈ ಕಥೆನ, ಯುದ್ಧಕ್ಕೆ ಹೋಗ್ತೇನೆ ನಾವು ಆಶೀರ್ವಾದ ಮಾಡು ಅಂತ ಕೇಳಿದಾಗ ನಾನು ಯೋಚನೆ ಮಾಡಿದೆ, ಏನಂತ ಆಶೀರ್ವಾದ ಮಾಡೋದು ನಾನೀಗ ಅವನಿಗೆ, ಗೆಲ್ಲೋ ಅಂತ ಕೊಟ್ಟು ವರ ಆಶೀರ್ವಾದ ಮಾಡಿದರೆ ದೇವರಾಣಿ ಗೆಲ್ಲೋದಿಲ್ಲ, ಆಶೀರ್ವಾದ ವೇಸ್ಟ್ ಆಗ್ತದೆ ಅಷ್ಟೆ, ಎಂದೆಂದೂ ಸಾಧ್ಯ ಇಲ್ಲ ಅವನು ಗೆಲ್ಲೋದಿಲ್ಲ, ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಆಶೀರ್ವಾದ ಮಾಡಬಾರ್ದು ನಾನು. ಆದರೆ ಹೋಗೋನಿ ನಾವು ಏನಂತ ಹೇಳಬೇಕೀಗ, ಸಾಯಿ ಅಂತ ಹೇಳೋಕ್ಕಾಗತ್ತ ಮಗನನ್ನು, ಅದು ಸಾಧ್ಯ ಇಲ್ಲ. ಬರೀ ಏನಂತದ್ದು ಗೊತ್ತಾ, ಯಥೋ ಧರ್ಮಸ್ತಥೋ ಜಯ, ದುರ್ಯೋಧನ ಧರ್ಮ ಇದ್ದಲ್ಲಿ ಜಯ ಆಗುತ್ತೆ ಹೋಗು ಅಂತ ಹೇಳಿದ್ದ. ಎಷ್ಟು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದಾಳೆ ಪುಣ್ಯಾತಿಗೆ, ಅದಕ್ಕೆ ಆಕೆ ಪುಣ್ಯ ಜಾಸ್ತಿ ಆಗಿಬಿಟ್ಟಿರ್ತಂತೆ. ಆದ್ರೆ ನಾವು ಈ ತಿಳ್ಕೋಬಾರ್ದು ಮತ್ತೆ, ನಾವು ಪುಣ್ಯ ಜಾಸ್ತಿ ಆದರೆ ಕಷ್ಟ ಅಂತ ಹೇಳಿ ಸುಳ್ಳು ಹೇಳೋದು ಅಭ್ಯಾಸ ಮಾಡಬಾರ್ದು ಮತ್ತೆ. ಇದು ನಮಗೆಲ್ಲ ಅಲ್ಲ, ಇದು ದೇವಾನಾಮ್ಮ ಮುನಿಯನಾಮ್ಮ, ಮನುಷ್ಯರಿಗೆ ದೇವರಾಣಿ ಅಲ್ಲ ಅಂತ ಆಚಾರ್ಯ ತಿಳಿಸಿಬಿಟ್ಟಿದ್ದಾರೆ. ಆಗ ಆ ಪುಣ್ಯ ಹೋ ಅದು ಎಷ್ಟಾಗಿತ್ತು ಗೊತ್ತಾ, ಅವಳು ಧೃತರಾಷ್ಟ್ರಿಗಿಂತ ಸ್ವಲ್ಪ ಮೇಲೆ ಹೋಗಿಬಿಟ್ಟಿದ್ದಂತೆ. ಆದ್ದರಿಂದ ಅದು ಆಗಬಾರ್ದಾಗಿತ್ತು, ಅದು ಯಾವುದು ಗಂಡನಿಗೆ ದ್ರೋಹ ಬಗ್ಗೆ ಸ್ಥಿತಿ ಬರ್ತಿತ್ತು ಮುಂದೆ ಅಧಿಕ ಪುಣ್ಯದಿಂದಾಗಿ. ಅದಕ್ಕೆ ಶಾಪ ಕೊಟ್ಟಲ್ಲ, ಕಷ್ಟ ಕಡಿಮೆಯಾಗಿ ಬ್ಯಾಲೆನ್ಸ್ ಆಯ್ತು ಅಂತಾರೆ. ಇದು ಅದು ಕೃಷ್ಣ ಮಾಡಿದ ತಂತ್ರ, ಅಂದರೆ ಉಪಾಯ, ಅನುಗ್ರಹ ಹೊರತು. ಇಂಥ ಹೊತ್ತಿನಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ, ಅನುಗ್ರಹ ಮಾಡಿದ್ದೇ ಹೊರತು ನಿಗ್ರಹ ಮಾಡಲಿಲ್ಲ. ಭಕ್ತರ ಮೇಲೆ ಮತ್ತೆ ವಾಂತಿ, ಇಷ್ಟೆಲ್ಲ ಶಾಪ ಕೊಟ್ಟಿಲ್ಲ ಅಂತ ಕೇಳಿದರೆ ಡಾಕ್ಟರ್ ವಾಂತಿ ಮಾಡಿಸ್ತಾರೆ ವಿಷ ತಗೊಂಡಾಗ, ಅದು ಅನುಗ್ರಹವನ್ನು ಏನು ಲೆಕ್ಕ ಹಾಕಿ ತಿಂದನ್ನ ವಾಂತಿ ಮಾಡಿಸ್ತಾರೆ. ಅನುಗ್ರಹ ಅಂದರೆ ದೇವರಾಣಿಯನ್ನು ಸತ್ತೋಗ್ತಾ ಇದ್ದು ಒಳಗಿದ್ದಿದ್ರು ಅವರು, ವಾಂತಿ ಮಾಡಿಸಿದ್ದು ಬದುಕ್ತಾನಲ್ಲ, ಅಧಿಕ ಪುಣ್ಯ ಅಂದರೆ ವಿಷ ಇದ್ದಾಗ ಲೆಕ್ಕ. ಗಾಂಧಾರಿಯನ್ನು ಉದ್ಧಾರ ಮಾಡ್ತಾನೆ, ಗಾಂಧಾರಿ ಆಮೇಲೆ ಬಿಡುತ್ತಾಳೆ, ಏನು ಉಪಯೋಗ ಇಲ್ಲ. ಅದರಿಂದ ಅಲ್ಲಿಂದ ಎಲ್ಲರೂ ಕೂಡ ಅಂತ್ಯಕ್ರಿಯೆ ಮಾಡಿಸ್ತಾ ಇದ್ದಾರೆ ಎಲ್ಲರಿಗೂ. ಸತ್ತವ್ರಿಗೆ ಎಷ್ಟೇನು ಸಂಸ್ಕಾರ ಮಾಡೋಕ್ಕಾಗುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಅವ್ರ ಪ್ರಧಾನರ ದೇಹವನ್ನೆಲ್ಲ ಸಂಸ್ಕಾರ ಮಾಡಿದರಂತೆ. ಶವ ಪ್ರಾಯ ಬಹುತ್ವೇನ ತತ್ರ ತತ್ರ ಇವ ಸಂಸ್ಥಿತ, ಹೆಚ್ಚು ಜನ ಸಂಸ್ಕಾರ ಮಾಡೋಕ್ಕಾಗಲೇ ಇಲ್ಲ, ನಲ್ಲೇ ಬಿಟ್ಟುಬಿಟ್ರಂತೆ. ಇಲ್ಲಿ ಭೂಕಂಪ ಆದ ಕಾಲಕ್ಕೆ ಮಾಸ್ ಕ್ರಿಮೇಷನ್ ಅಂತ ಮಾಡ್ತಾರಲ್ಲ, ಆ ಟೈಪ್ ಆಯ್ತು. ಎಷ್ಟೋ ಜನ ಏನು ಮಾಡಿದ್ರಂತ ಗೊತ್ತಾ, ಭಾರಿ ಪ್ರಸಾದ ಸಂಸ್ಕಾರ ಮಾಡಿದ್ರು, ಕೆಲವರು ಬಿಸಾಕ್ಬಿಟ್ರಂತೆ, ಸರಸ್ವತಿಯ ನೆಲೆಯೊಳಗೆ ಹಾಕ್ಬಿಟ್ರಂತೆ. ಸೂತೈ ಪಂಚಭಿರೇವ ಸ್ವೈಹಿ, ಸೂತನಿಂದ ಬಿಸಾಕಿಸ್ಬಿಟ್ರಂತೆ, ಉಳಿದು ಅಲ್ಲೇ ಬಿಟ್ಟುಬಿಟ್ರಂತೆ. ಇಷ್ಟು ಮಾಡಿ ಕೊನೆಗೆ ಅವರು ಇದಕ್ಕೆ ಹೋಗಿದ್ದಾರೆ ಗಂಗಾ ನದಿಗೆ, ಅಲ್ಲೆಲ್ಲ ಕೂಡ ತರ್ಪಣಾದಿಗಳನ್ನು ಕೊಡ್ಲಕ್ಕೆ ಹೊರಟಿದ್ದಾರೆ. ಆಗ ಕುಂತಿ ಬರ್ತಾಳೆ, ಪಾಂಡವರೇ ಕರ್ಣಾಯ ದತ್ತ, ಕರ್ಣನಿಗೂ ಕೊಡಿ ಅಂತ ಹೇಳಿದ್ಲಂತೆ. ಆಗ ಧರ್ಮ ಆಶ್ಚರ್ಯ ಒಂದು ಕ್ಷಣಕಾಲ, ಆ ದೃಷ್ಟಿಯಲ್ಲಿ ಕರ್ಣ ಭಾರಿ ಕೆಟ್ಟವನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಮ್ಮ ಅವನಿಗೆ ಕೊಡಬೇಕಂತ ಕೇಳ್ತಾಳೆ. ಯಾಕೆ ಅಂತ ಕೇಳಿ, ನಿಮ್ಮ ಅಣ್ಣ ಅವನು ಅಂತ ಹೇಳಿದ ತಕ್ಷಣ ಧರ್ಮರಾಜ ಬಿದ್ದೋದ ಗತಿ ಮುಗಿತಾತರು. ಎಷ್ಟು ಸಿಟ್ಟು ಬಂತು ಅಂತ ಕೇಳಿದರೆ, ಅಂಥ ಧರ್ಮದ ಮೂರ್ತಿ ಪಾಪ ಒಂದು ಕ್ಷಣ ವಿಕಾರಗೊಂಡೋಯ್ತು. ಭಾರಿ ಸಿಟ್ಟು ಬಂದಿದೆ ತಾಯಿ ಮೇಲೆ, ಆದರೆ ಮಾತೃದೇವ ಬಿಡಾಗಿಲ್ಲ, ಶಾಪ ಕೊಟ್ಟೇ ಬಿಟ್ಟನಂತೆ. ಏನು ಶಾಪ, ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಿ ನತಿಷ್ಠತು, ಹೆಂಗಸರ ಹೃದಯದಲ್ಲಿ ಎಂದೂ ರಹಸ್ಯ ಗುಟ್ಟು ಉಳಿಲೇಬಾರದು ಅಂತ ಹೇಳಿಬಿಟ್ಟ. ಇವತ್ತು ಆ ಪ್ರಸಂಗ ಗುಟ್ಟಿದ್ರೆ ತಾನೇ ಉಳಿಲಿಕ್ಕೆ ಅಂತ ಕಾಲ ಬಂದೋಗಿತ್ತು. ನಿಜವಾಗ್ಲೂ ಕೂಡ ಅಂತ ಶಾಪ ಧರ್ಮರಾಜ ಕೊಟ್ಟುಬಿಟ್ಟ. ಏಕ ಪಾಪಾರಿ ಕುರುತೆ ಫಲಂಭುಂಕ್ತೆ ಮಹಾಜನ ಆಗಿಬಿಟ್ಟಿ. ಇವತ್ತು ನಡೆದಿದ್ದ ಹಾಗೆ ಅತ್ತು ಧರ್ಮರಾಜನೂ ಶಾಪ ಕೊಟ್ಟ ಅಂದಮೇಲೆ ಭೀಮಸೇನೇ ಶಾಪ ಕೊಟ್ಟ ಅಂತೆಲ್ಲೂ ಇಲ್ಲ, ದ್ರೌಪದಿ ಶಾಪ ಕೊಡಲಿಲ್ಲ. ಅದಕ್ಕೆ ಅವರು ಪೂರ್ಣ ಪುಣ್ಯ ಭಾಗಿಗಳು ಅಂದರೆ ಅವರಿಬ್ಬರೇನೆ, ಉಳಿದವರಲ್ಲಿ ಸೋರಿಸ್ಕೋತಾ ಹೋಗ್ತಿರ್ತಾರೆ ಅಂತ ಅರ್ಥ. ಇವರು ಸೋರಲೇ ಇಲ್ಲ, ಪೂರ್ತಿ ಉಳಿಸ್ಕೊಂಡು. ನಿಜವಾಗಲೂ ಶಾಪ ಕೊಡ್ತಕ್ಕಂಥ ದ್ರೌಪದಿಗಿತ್ತು, ಅವರು ಕೊಡಲಿಲ್ಲ. ಭೀಮಸೇನ ದೇವರಿಗಿತ್ತು, ಕೊಡಲಿಲ್ಲ. ಇವರಿಗೆ ಅಷ್ಟಿರಲೇ ಇಲ್ಲ, ತಡ್ಕೊಳ್ಳೋಕ್ಕಾಗಲಿಲ್ಲ ಧರ್ಮರಾಜರಿಗೆ. ಆ ಕ್ಷಣದಲ್ಲಿ ಶಾಪ ಕೊಟ್ಟನಂತೆ. ಆ ಸಮಯದಲ್ಲಿ ಗೋಳಾಡ್ತಾನೆ ಗೋಳಾಡ್ತಾನೆ, ಎಷ್ಟು ವರ್ಷ ಗೋಳಾಡ್ತಾರೋ ಲೆಕ್ಕನೇ ಇಲ್ಲ. ಅದಕ್ಕೆ ನಿನ್ನೆ ನೋಡಿದ್ದು ಕರ್ಣ ಸತ್ತಾಗ ಬಂದು ಎಷ್ಟು ಖುಷಿಪಟ್ಟ ಗೊತ್ತಾ, ಹಬ್ಬ ಅದ್ಯ ರಾಜಾಸ್ತಿ ಸಮೃದ್ಧ ಅಂತ ಕುಣಿದಾಡಿಬಿಟ್ಟಿದ್ದ. ಕರ್ಣ ಸದ ಆನಂದ ಆಗಿ ತೀ ನೋಡ್ತಾನೆ, ಹೀಗಾಗಿಬಿಟ್ಟಿದೆ. ನಮಗೊಂದು ಪ್ರಶ್ನೆ ಇದು, ಕರ್ಣನ ಸಾವು ಅಷ್ಟ್ಯಾಕಿ ತನಗೆ ಕಳಕಿ ಬಿಡ್ತು ಅಂತ ಪ್ರಶ್ನೆ. ಯಾತಕ್ಕೆ ಅಷ್ಟು ಕಲಗಿತು? ಹೊರಗಿಂದ ಯೋಚನೆ ಮಾಡಿದರೆ ಅಷ್ಟು ಒಳ್ಳೆ ಕಾರಣ ಸಿಗೋದಿಲ್ಲ, ಒಳಗಿಂದ ಸಿಗುತ್ತೆ. ಒಳಗಿಂದ ಕರ್ಣ ಯಾರು ಗೊತ್ತಾ? ಸೂರ್ಯ. ಧರ್ಮರಾಜ ಯಾರು ಗೊತ್ತಾ? ಯಮ. ನಿಜವಾದ ಅಪ್ಪ ಆತ, ಅದಕ್ಕೆ ಅಟ್ಯಾಚ್ಮೆಂಟ್ ಬಂದಿದೆ ಅಂತ. ಒಳಗಿಂದ ಅಟ್ಯಾಚ್ಮೆಂಟ್ ಬಂದಿದೆ, ಗೋಡ್ ದುಃಖ ಪಡ್ತಾರೆ ಪಡ್ತಾನೆ ಪಡ್ತಾನೆ, ಆ ರೀತಿ ಆಗೋಗ್ಬಿಟ್ಟಿದೆ. ಆಚಾರ್ಯ ಅಂಶಾವತಾರ ಹೇಳಿದ ಅದಕ್ಕೇನೆ, ಅಂಶಾವತಾರ ತಿಳ್ಕೊಳ್ಳೋದ್ರೆ ಸ್ವಾರಸ್ಯ ಗೊತ್ತಾಗ್ತಿರಲಿಲ್ಲ. ಏ ಅಮ್ಮಣ್ಣನ ಹೋಗ್ಲಿ ಬಿಡಿ, ಏನೋ ತಿಳ್ಕೊಂಡಿದ್ದೆ, ಹಾಡಾಗಿ ಮೂದ ಹೋಗ್ತಿತ್ತು ಒಂದು ಮಾತಿಗೆ. ಯಾರು ಹೊಡಿತಿರ್ತಾರೆ ಅಣ್ಣ ಅಂತ ಗೊತ್ತಿ, ಇನ್ನೊಂದು ಜಾತಿ ಆಗ್ತಾರೆ ಅಂತ ಇದ್ದಾರೆ ಇರ್ತಾರೆ. ಮೊದಲೇ ಗೊತ್ತಿ ಇನ್ನೊಂದು ಹೊಡೆದ್ಬಿಡ್ತಿದ್ದೆ, ಇನ್ನೊಂದು ಜನ ಇರ್ತಾರೆ. ಅಜ್ಜನ ಧರ್ಮರಾಜ ಮಾಡಲಿಲ್ಲ, ಒಳಗಂಥ ಅಟ್ಯಾಚ್ಮೆಂಟ್ ಇತ್ತು. ಇದು ನಡೀತು. ತಮ್ಮ ಮಗ ಗೆದ್ದ, ಅಪ್ಪ ಸೋತ. ಮಗ ಯಾತಕ್ಕೆ ಗೆದ್ದ? ಭೀಮನ ಅನುಯಾಯಿಯಾಗಿದ್ದಕ್ಕೆ ಗೆದ್ದ. ಆತ ಯಾತಕ್ಕೆ ಬಿದ್ದ ಅಂದರೆ ವಿರುದ್ಧ ನಿಂತಿದ್ದಕ್ಕೆ ಬಿಡ್ತಾ ಇದ್ದಾನೆ. ಆ ಕಥೆಯೊಂದಿಗೆ ಧರ್ಮರಾಜನ ಪಟ್ಟಾಭಿಷೇಕ ಆಗ್ತಾ ಇದೆ. ತಥೈವ ಕೃಷ್ಣೌ ಸಕಲಾದಿ ರಾಜ್ಯ ಯುಧಿಷ್ಠಿರಂ ಯೌವ ರಾಜ್ಯೇ ಚ ಭೀಮಂ. ಭೀಮಸೇನ ಧರ್ಮರಾಜ ಮಹಾರಾಜ, ಭೀಮಸೇನ ಯುವರಾಜನ ನಮಗೆ ಕೃಷ್ಣ ಬಂದಿದ್ನಲ್ಲ, ಯುದ್ಧಕ್ಕಿಂತ ಬಂದು ಪಟ್ಟಾಭಿಷೇಕ ಮಾಡಿಸೇ ಹೋಗ್ತಾನೆ ಅಂತ ಬರೀ ಹೋಗೋದಿಲ್ಲ. ಆ ಘಟ್ಟವನ್ನು ಹೇಳೋದಕ್ಕಿಂತ ಮುಂಚೆ ಇವತ್ತು ತುಂಬ ದೊಡ್ಡ ಕಾರ್ಯಕ್ರಮ ಇದೆ. ಪರಮಪೂಜ್ಯ ಶ್ರೀಪಾದಗಳ ಅನುಗ್ರಹ ಭಾಷಣ ಉಂಟೀಗ, ಅದು ಪೂರ್ವಭಾವಿಯಾಗಿ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಇದು ಮಹಾಭಾರತ ಅಂತ ಹೇಳಿದರೆ ಅದರಲ್ಲಿ ಬರೋದೇ ಭಗವದ್ಗೀತೆ. ಭಗವದ್ಗೀತೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಪುಸ್ತಕವನ್ನು ಪರಮಪೂಜ್ಯ ಶ್ರೀಪಾದಂಗಳವರ ತತ್ವ ಸಂಶೋಧನಾ ಪರಿಷತ್ ಅಂತಕ್ಕ, ಅದರಿಂದ ಉಡುಪಿಯಲ್ಲಿ ಅವರದೇ ಒಂದು ಸಂಶೋಧನಾ ಸಂಸ್ಥೆ ಇದೆ, ಅದರಿಂದ ತುಂಬ ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಾ ಇದ್ದಾರೆ ಶ್ರೀಪಾದಂಗಳವರು. ಆ ಯೋಜನೆಯಲ್ಲಿ ಇವತ್ತಿನ ದಿವಸ ವಿದ್ವಾಂಸರಾಗಿರ್ತಕ್ಕಂಥ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ ಒಂದು ಅಪೂರ್ವ ಹೆಸರಿನ ಪುಸ್ತಕ ಅದು. ಗೀತೆಗೊಂದು ಕಡೆಗೋಲು, ಕೃಷ್ಣ ಕಡಗೋಲು ಕೃಷ್ಣ ಅಂತ ಪ್ರಸಿದ್ಧ, ಗೀತೆಗೆ ಒಂದು ಕಡಗೋಲು ಅಂತ ಹೆಸರಿಟ್ಬಿಟ್ಟು ಬರೆದಿದ್ದಾರೆ. ಗೀತೆಯನ್ನು ಕಡಿತಕ್ಕಂಥ ಒಂದು ಪುಸ್ತಕ ಎಂಬ ಹೆಸರಿನಲ್ಲಿ ಬಹಳ ಗೀತಾರ್ಥ ಮಥನ ಅಂತ ಅರ್ಥದ. ಕಡಗೋಲು ಅಂದ್ರೇನು? ಗೀತಾರ್ಥ ಮಥನ. ಆಚಾರ್ಯರ ಗೀತಾಭಾಷ್ಯ ತಾತ್ಪರ್ಯ ಮತ್ತು ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾದಿ ಗ್ರಂಥಗಳು, ಗೀತಾವಿರುತ್ತೆ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನು ಇಟ್ಟುಕೊಂಡು ನೋಡಿದಾಗ ನಮಗೆ ಗೀತೆ ಅರ್ಥ ಆಗಬೇಕು. ಹೇಗೆ ಅರ್ಥ ಆಗಬೇಕು? ಹೊಸ ಕ್ರಮ ಉಪಯೋಗ ಮಾಡಿದ್ದೆ. ಬಹುಶಃ ಈವರೆಗೂ ಬಂದಿರತಕ್ಕಂಥ ಗೀತೆಯ ಪುಸ್ತಕಗಳಲ್ಲಿ ಒಂದು ವಿಭಿನ್ನವಾದ ಗ್ರಂಥ. ಯಾತಕ್ಕೆ ಅಂದರೆ ಪ್ರಶ್ನೋತ್ತರ ರೂಪವಾಗಿ ಬರಿತಾ ಹೋಗ್ತಾರೆ. ಪ್ರಶ್ನೋತ್ತರ ರೂಪವಾಗಿ ಗೀತೆಗೆ ಸಂಬಂಧ ಅನೇಕ ವಿಚಾರಗಳನ್ನು ನೋಡಿ, ದೊಡ್ಡ ಪುಸ್ತಕ ಅದು. ದಿವಸದಪ್ಪ ಇದು 1000 ಪುಟದ ಪುಸ್ತಕ, ಡಬಲ್ ಕ್ರೌನ್ ಸೈಜಲ್ಲಿ. 1000 ಪುಟದ ಹೆಚ್ಚು ಕಡಿಮೆ ಅಂದರೆ ಎಷ್ಟು ದೊಡ್ಡದಿರಬಹುದು? ಗೀತೆಯನ್ನು ಎಷ್ಟು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟು ಸಹಸ್ರನಾಮದ ಬಗ್ಗೆ ಅಧ್ಯಯನ ಹಿಂದೆ ಮಾಡಿದ್ರು, ಈ ಗೀತೆ ಬಗ್ಗೆ ಮಾಡ್ತಾರೆ. ಯಾಕೆ? ಎರಡು ಮಹಾಭಾರತದ ಸಾರ ಆದ್ದರಿಂದ ಅದರಷ್ಟೇ ಶ್ರಮಪಟ್ಟು ಇದು ಮಾಡಿದ್ದಾರೆ. ಮೊದಲೇ ಹೇಳಿದಂಥ ರಾಘವೇಂದ್ರ ಉಪಾಧ್ಯಾಯರ ಒಂದು ಪರಿಶ್ರಮ ಗ್ರಂಥ ರಚನೆಯಲ್ಲಿ ಬಹಳ ಅಪೂರ್ವವಾದದ್ದು. ಅಂಥ ಗ್ರಂಥವನ್ನು ರಚನೆ ಮಾಡಿದ್ದನ್ನು ಶ್ರೀಗಳವರು ಬಹಳ ಅಭಿನಂದನೆ ಮಾಡಿಬಿಟ್ಟು ತಮ್ಮ ಸಂಸ್ಥೆಯಿಂದಲೇ ಪ್ರಕಾಶನ ಮಾಡ್ತಾ ಇದ್ದಾರೆ. ಆ ಗ್ರಂಥದ ಬಿಡುಗಡೆ ಇವತ್ತಿನ ನಡೀತಾ ಇದೆ ಈಗ. ನಂತರ ಶ್ರೀಗಳವರ ಅನುಗ್ರಹ ಭಾಷಣ ನಡೀಬೇಕು. ಶ್ರೀಗಳು ಬಂದಿದ್ದಕ್ಕೆ ಎಷ್ಟು ಆನಂದವಾಗ್ತಾ ಇದೆ ಅಂತ ಕೇಳಿದರೆ, ಪರಮಪೂಜ್ಯ ಫಲಿವಾರ ಶ್ರೀಪಾದಂಗಳವರು, ವಿದ್ಯಾಮಾನ್ಯ ಶ್ರೀಪಾದಂಗಳವರು ಇದೇ ವೇದಿಕೆಯಲ್ಲಿ, ಇದೇ ವಿದ್ಯಾಪೀಠದಲ್ಲಿ 63 ದಿವಸಗಳ ಕಾಲ ಮಹಾಭಾರತವನ್ನು ಹಿಡಿಸಿದರು. ಈಗ 41 ದಿವಸಗಳಲ್ಲಿ ಮಹಾಭಾರತ ಆಗ್ತಾ ಇದೆ. 61 ಸೆಂಚುರಿ ದಾಟಿಬಿಡ್ತೀಗ. 60+40 100 ಮೇಲೆ ಆಗಬೇಕಾದ್ರಿಂದಾಗಿಯೇ ಇದು ವಿದ್ಯಾಮಾನ್ಯರೇ ಮತ್ತೊಮ್ಮೆ ಮುಂದುವರಿಸಿದ ಕಾರ್ಯಕ್ರಮ ಅಂತ ಭಾವಿಸ್ತಾ ಇದ್ದೇನೆ. ಅವರದೇ ಕಾರ್ಯಕ್ರಮ ಇದ್ದಾಗ ಲೆಕ್ಕ ನಿಜವಾದ ಅರ್ಥದಲ್ಲಿ ಪರಪ್ರಥಮ ಬಾರಿಗೆ ಅಷ್ಟು ಸುದೀರ್ಘ ಕಾಲ ಪ್ರವಚನವನ್ನು ಮಾಡಿಸಿ ಪರಮಾನುಗ್ರಹ ಮಾಡಿಸಿ, ಅದಕ್ಕಿಂತ ಪೂರ್ವಭಾವಿಯಾಗಿ ಅವರ ಪರ್ಯಾಯದ ಕಾಲಕ್ಕೆ ಸಮಗ್ರ ಪರ್ಯಾಯದ ಪೂರ್ತಿಯಾಗಿ ಮಹಾಭಾರತವನ್ನು ಪ್ರವಚನ ಮಾಡಿಸಿದ್ದು. ಸೊ 3ನೇ ಸರ್ತಿ ಮಹಾಭಾರತ ಪ್ರವಚನ ಅದಾಗಾಯಿತು. ವಿದ್ಯಾಮಾನತೀರ್ಥರು ಎದೆಗಿಲ್ಲ ಅಂತ ಅಂದ್ಕೊಳ್ಳಾಗಿಲ್ಲ. ಅವರು ವಿದ್ಯಾರ್ಥಿ ತೀರ್ಥರು ಅಂದರೆ ಅವರು ಪ್ರತಿಬಿಂಬನೆ. ವಿದ್ಯಾಮಾನ್ಯನ ಯಾರು ನೋಡಿರೋದಿಲ್ಲ, ಇವರು ನೋಡಿಬಿಟ್ರೆ ಸಾಕು ವಿದ್ಯಾಮಾನ್ಯರು ಹೇಗಿದ್ರು ಅಂತ ಗೊತ್ತಾಗಿಬಿಡುತ್ತೆ. ಅದೇ ಸೌಮ್ಯಮುಖ, ಅದೇ ಒಂದು ಕಾಂತಿ, ಅದೇ ವರ್ಚಸ್ಸು. ಅದನ್ನೆಲ್ಲ ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳೋದಿಲ್ಲ ಅಷ್ಟೇನೆ. ಈಗಿನ ಕಾಲಕ್ಕೆ ಯಾರು ಊಹೆ ಮಾಡಿದ್ರೆ ರಥ ಉಪವಾಸ ಮಾಡಿದ್ದಾರೆ, ಕಾಷ್ಟಮೋನಾದ ರಥಗಳನ್ನು ಮಾಡಿದ್ದಾರೆ ಸ್ವಾಮಿಗಳು. ಅಷ್ಟೇ ಅಲ್ಲ, ಅವರು ಬಂದರೆ ಜನ ಹೊಸ ಬೆಳೆದಗಳು ಬಂದಾಗಿಬಿಡುತ್ತೆ. ಅವ್ರು ಬಂದುಬಿಟ್ರೆ ಸಾಕು, ವಾತಾವರಣ ಚೇಂಜ್ ಮಾಡ್ತಕ್ಕಂಥ ಶಕ್ತಿ ಇದೆ. ಹರಿದ್ವಾರದಲ್ಲಿ 32 ಅಡಿ ಎತ್ತರದ ಮುಖ್ಯಪ್ರಾಣದೇವರು, ಮೊದಲ ಬಾರಿಗೆ ಮುಖ್ಯಪ್ರಾಣದೇವರನ್ನು ಇಡೀ ಹರಿದ್ವಾರದಲ್ಲಿ ಸ್ಥಾಪನೆ ಮಾಡಿಬಿಟ್ಟು, ಸಿದ್ವಾನ ವೈಷ್ಣವ ಕ್ಷೇತ್ರದು. ಹರಿ ಅಂದರೆ ನಾರಾಯಣ, ಆತನಿಗೆ ದ್ವಾರ ಅಂದರೆ ಮುಖ್ಯಪ್ರಾಣನೇ ಅಂತ ಹೇಳುತ್ತಾ ಹರಿದ್ವಾರದಲ್ಲಿ ಸ್ಥಾಪನೆ ಮಾಡೋ ಮೂಲಕವಾಗಿ ನಿಜ ಅದು ಹರದ್ವಾರ ಆಗೋಗ್ಬಿಟ್ಟಿದ್ದು. ಹರದ್ವಾರ ಮಾಡಿ ಹಾಕಿಬಿಟ್ಟಿದ್ದಾರೆ ಎಲ್ಲ ಕೂಡ. ಹರದ್ವಾರ ಅಲ್ಲ, ಹರಿದ್ವಾರ ಅಂಬುದನ್ನು ತಿಳಿಸಿಬಿಟ್ಟು ಬಹಳಷ್ಟು ಕಾಲ ಮಾಡಿ, ಎಷ್ಟು ಮಠ ಎಷ್ಟು ಕಡೆ ದ್ವಾರಕೆಯಲ್ಲಿ ಮಠ, ಆಮೇಲೆ ಕನ್ಯಾಕುಮಾರಿಯಲ್ಲಿ ಮಾಡ್ತಾ ಇದ್ದಾರೆ ತುಂಬ ಕಡೆಗೆ. ಅವು ಎಷ್ಟು ಕಡೆ ಹೋದರೂ ಕೂಡ ಇವತ್ತು ಪಂಡರಪುರದಲ್ಲಿ ಯಾವ್ದಾರ ಕ್ಷೇತ್ರಕ್ಕೆ ಹೋದರೆ ಇವತ್ತು ತಷ್ಟ ಫಲಿವಾರ ಮಠದಿಂದ ನಮಗೆ ವೈಷ್ಣವ ರೀತಿಯಲ್ಲಿ ಆನ್ಯಕ ಮಾಡಿಕೊಂಡು ಬರತಕ್ಕಂಥ ಯೋಗವನ್ನು ಶ್ರೀಗಳವರು ಕಲ್ಪಿಸಿದ್ದಾರೆ. ಅದಕ್ಕೆಷ್ಟು ಶ್ರೀಗಳವರನ್ನು ಇಡೀ ಸಮಾಜದ ಪರವಾಗಿ ನೆನೆಯಬೇಕಾಗಿದೆ ನಾವೀಗ. ಅಂಥ ಮಹಾನುಭಾವರಾದ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರಿಗೆ ತುಂಬ ಕೆಲಸ ಇದೆ, ಬಂದಿದ್ದಾರೆ ಇವತ್ತು ಬೆಳಿಗ್ಗೆ, ತಕ್ಷಣ ಇನ್ನೊಂದು ಕಡೆ ಹೊರಟಿದ್ದಾರೆ. ಅವರಿಗೆ ಈ ಮಧ್ಯೆ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡ್ರೆ ನಿಜವಾಗಲೂ ಪರಮಾನುಗ್ರಹ ಇದೆ. ಸ್ವತಃ ಅವರು ಪ್ರವಚನ ಇಲ್ಲೇ ಸಾಕಷ್ಟು ನೀವು ಕೇಳಿರ್ತೀರಿ ಈಗಾಗಲೇ. ಅವರು ಪ್ರವಚನದಲ್ಲಿ ಕೂಗಿದರು, ವಾಕ್ಯಾರ್ಥದಲ್ಲಿ ಕೂಗಿದರು, ಅನೇಕ ರೀತಿಯಲ್ಲಿ ಸಮಾಜಕ್ಕೆ ದೊಡ್ಡ ಆಸ್ತಿಯಾಗಿರ್ತಕ್ಕಂಥ ಮಹಾನುಭಾವರು ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು. ಅಂತ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಆಗಮಿಸಿಬಿಟ್ಟು ಇಡೀ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಒಂದು ರಕ್ಷೆಯನ್ನು ಕೊಟ್ಟಿದ್ದಾರೆ. ಈ ಒಂದು ದೊಡ್ಡ ಸೌಭಾಗ್ಯ ನಮ್ಮದು. ಸರ್ವಮೂಲ ಮಂಗಳ ಕಾರ್ಯ ಇದು ಹಾಗೇನೆ. ವಿದ್ಯಾಮಾನ ತೀರ್ಥರು ಮಹಾಭಾರತ ಸರ್ವಮೂಲ ಕಾರ್ಯವನ್ನು ಹೇಗೆ ನಡೀತಾ ಬಂದಿತ್ತು, ಅದೇ ರೀತಿ ಮಹಾಭಾರತ ಅಂದರೆ ಸರ್ವಮೂಲ, ಆ ರೀತಿ ಮಾಡಿದ್ದೇ ವಿಶ್ವಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಈ ಅದೇ ರೀತಿಯ ಕೂಡಿಕೊಂಡು ಬಂದು ಈಗ ಕಾರ್ಯಕ್ರಮ ಒಟ್ಟಿಗೆ ನಡೀತಿರೋದು ದೊಡ್ಡ ಭಾಗ್ಯ. ಇಂಥ ಸುಸಂದರ್ಭದಲ್ಲಿ ಶ್ರೀಪಾದಂಗಳವರನ್ನು ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಶ್ರೀಮತಿ ಶುಭ ಮತ್ತು ರಂಗನಾಥ್ ಅವರ ಪರವಾಗಿ, ಮುರಳಿ ದಂಪತಿಗಳ ಪರವಾಗಿ ಮತ್ತು ಇನ್ನೊಬ್ಬರು ಸೇವಾಕರ್ತರಿದ್ದಾರೆ ಅವರ ಪರವಾಗಿ ವಿಶೇಷವಾಗಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳ ಪೂರ್ವಕವಾಗಿ ನನ್ನ ಗೌರವವನ್ನು ಸೂಚನೆ ಮಾಡ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀಪಾದಂಗಳವರು ಈಗ ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಅನುಗ್ರಹ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಳೆಯ ಕಾರ್ಯಕ್ರಮ ಬೆಳಗ್ಗೆ ಇಲ್ಲಿ ಅಣುಭಾಷ್ಯದ ಮಂಗಳ ನಾಳೆ ಬೆಳಿಗ್ಗೆ ಇದೇ ವೇದಿಕೆಯಲ್ಲಿ, ಅಲ್ಲೆಲ್ಲ ಇಲ್ಲಿ ಅಣುಭಾಷ್ಯ. ಅಣುಭಾಷ್ಯ ಒಂದು ಸರ್ವಶಾಸ್ತ್ರಾಭಿನಯ ಅಂತಲೇ ಹೆಸರು, ಸರ್ವಮೂಲ ಮಂಗಳ ಇದ್ದಾಗ ಲೆಕ್ಕ ಒಂದು ದೃಷ್ಟಿಯಿಂದ. ನಾಳೆ 7 ಕಾಲಿಂದ ಶುರು, ನಾಳೆ 7 ಕಾಲಿಂದ 8:30 ಅಣುಭಾಷ್ಯದ ಮಂಗಳ. ಅದು ಒಂದೇ ಗ್ರಂಥ ಉಳಿದುಕೊಂಡಿರೋದು ಬಾಕಿ, ನಾಳೆ 32 ಗ್ರಂಥ ಮುಗಿದಾಗುತ್ತೆ. ನಾಡಿದ್ದು ಎಲ್ಲ ಗ್ರಂಥ ಒಟ್ಟು ಸೇರಿ ಮಹಾಮಂಗಳ. ಅದು ಪರಮಪೂಜ್ಯ ಪೇದಾವರ ಶ್ರೀಪಾದಗಳು ಆಗಮಿಸ್ತಾ ಇದ್ದಾರೆ. ನಾಡಿದ್ದು ಬೆಳಿಗ್ಗೆ ಕಾರ್ಯಕ್ರಮ ಇರುತ್ತೆ, ಅದಕ್ಕೆಲ್ಲರಿಗೂ ತೀರ್ಥಪ್ರಸಾದ ವ್ಯವಸ್ಥೆ ಕೂಡ ಸೇವಾಕರ್ತರು ಮಾಡಿದ್ದಾರೆ. ನಾಡಿದ್ದು ಬೆಳಿಗ್ಗೆ ಎಲ್ಲರೂ ಸಹ ಸುಮಾರು 9 ಗಂಟೆ ಕಾರ್ಯಕ್ರಮ ಶುರುವಾದರೆ ಎಲ್ಲ ಇಡೀ 8 ಗ್ರಂಥಗಳ ಅನುವಾದ ಆಗಬೇಕು. ಶ್ರೀಪಾದಂಗಳವರ ಅನುಗ್ರಹ ಭಾಷಣ ಮತ್ತು ಭಗವದ್ ಆರಾಧನೆ ಅನ್ನೋ ತೀರ್ಥಪ್ರಸಾದ ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಆಹ್ವಾನವನ್ನು ಸೇವಾಕರ್ತರು ಕೊಡ್ತಾ ಇದ್ದಾರೆ, ಅದಕ್ಕೆ ಬರಬೇಕು ಅಂತ ಹೇಳ್ತಾ ಇವತ್ತು. ಮತ್ತೆ ನಾಳೆ ದಿವಸ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರಾದ ಶ್ರೀ ಇವೆಲ್ಲ ಹೋಗಿಬಿಡ್ತೀರಿ ಅಂತ ಹೇಳ್ತಾ ಇದ್ದೀನಿ, ಆಮೇಲೆ ಲೇಟಾಗಬಾರ್ದು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಇದೆ. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ವಿದ್ವಾಂಸರ ಪ್ರವಚನ ಮತ್ತು ಪರಮಪೂಜ್ಯ ಭಂಡಾರಿಕೇರಿ ಮಠಾಧೀಶರಾದ ವಿದ್ಯೇಶತೀರ್ಥ ಶ್ರೀಪಾದಂಗಳವರಿಂದ ಉಪಸ್ಥಿತಿ, ಅವರ ಅನುಗ್ರಹ ಭಾಷಣ ಅಧ್ಯಕ್ಷತೆ, ಮತ್ತು ವಿದ್ವಾಂಸರಾಗಿರ್ತಕ್ಕಂತಹ ಗುತಲ ವಿದ್ಯಾಧೀಶಾಚಾರ್ಯರು ಅವರಿಂದ ಪ್ರವಚನ ಇರುತ್ತೆ. ಅವರ ವಿಷಯ ನಾಳೆ ದಿವಸ ವಿದ್ಯಾಧೀಶಾಚಾರ್ಯರ ಪ್ರವಚನದ ವಿಚಾರವನ್ನು ನಾಳೆ ಬಂದಾಗ ಹೇಗೆ ಗೊತ್ತಾಗ ಬಂದೇ ಬರ್ತೀರಿ, ಆದ್ದರಿಂದ ಆ ಸಮಯದಲ್ಲಿ ನೋಡೋಣ. ಅವರು ಪ್ರವಚನ, ಅವರು ಒಳ್ಳೆ ವಿದ್ವಾಂಸರು ಸಹ. ಸರಿ, 5:30 ಪ್ರಾರಂಭ ನಾಳೆ. ನಾಳೆ ಇದೇ ರೀತಿಯಾಗಿ ನಡೀತಾ ಇದೆ. ಸುಮಾರು 8 ಗಂಟೆ ಹೊತ್ತಿಗೆ ನಾಳೆ ದೊಡ್ಡ ಅಶ್ವವೇಧ ಯಾಗ ಮಾಡ್ತಾರೆ, ಪಾಂಡವರು ನೆನಪಿರಬೇಕು. ಅಶ್ವವೇಧ ಯಾಗದ ಕಾರ್ಯಕ್ರಮ, ಮಧ್ಯೆ ವಿಷ್ಣು ಸಹಸ್ರಮಾರಿಗಳಿಗೆ ಸಂಕ್ಷಿಪ್ತವಾದ ಪರಿಚಯ ಇತ್ಯಾದಿನ ಭೀಷ್ಮರ ಉಪದೇಶ ಎಲ್ಲ ನಾಳೆ ಬರತಕ್ಕಂಥ ಭಾಗ. ಅದಾದಮೇಲೆ ನಾಡಿದ್ದು ಮುಂದಿನ ಭಾಗ ಮುಂದುವರಿತಾ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಯಾವುದು ಮತತ್ರಯದಲ್ಲಿ ಮೋಕ್ಷ ಸ್ವರೂಪ, ಮತತ್ರಯದಲ್ಲಿ ಮೋಕ್ಷ ಸ್ವರೂಪ ಅನ್ನೋ ವಿಚಾರದ ಬಗ್ಗೆ ನಾಳೆ ಪ್ರವಚನ ಇರ್ತದೆ. ಮೋಕ್ಷದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ಕಾರ್ಯ ದೃಷ್ಟಿಯಿಂದ ಆ ಕಾರ್ಯಕ್ರಮ ಯೋಜನೆ ಮಾಡಿದೆ, ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ. ಈಗ ಪುಸ್ತಕ ಏನು ಬಿಡುಗಡೆ ಆಗುತ್ತೆ, ಅದು ದೊಡ್ಡ ಪುಸ್ತಕದ ಬೆಲೆ ₹750. ಆದರೆ ಈ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಶ್ರೀಪಾದಂಗಳವರು ಬಹಳಷ್ಟು ಕಡಿಮೆ ಬೆಲೆ ಕೊಡ್ತಿದ್ದಾರೆ. ಬರೀ ₹500 ಅಂದರೆ 33% ಡಿಸ್ಕೌಂಟ್ ಕೊಟ್ಟಾಗ ಲೆಕ್ಕ. ಬರೀ ದೊಡ್ಡ ಪುಸ್ತಕ ನೋಡಿದ್ರೆ ಗೊತ್ತಾ, ₹500 ಭಾಳ ಚೀಪ್ ಇದ್ದಾಗ, ಅದು ಭಾಳ ಚೀಪ್ ಇದ್ದಾಗೆ ಅದು ತಗೊಳ್ಳೋ ಒಂದು ಆಸಕ್ತರಿಗೆಲ್ಲ ಸಿಗಲಿ ಅಂತ ಹೇಳಿ ಆ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಪೂರ್ಣ ಪ್ರಯೋಜನ ಎಲ್ಲರೂ ಪಡಿಬೇಕು ಅಂತ ಹೇಳ್ತಾ ಪರಮಪೂಜ್ಯ ಪುಸ್ತಕ ಹೊರಗಡೆ ಸಿಗೋ ಏರ್ಪಾಟು ಮಾಡಿದ್ದಾರೆ, ಎಲ್ಲರ ಸದುಪಯೋಗ ಪಡಿಬೇಕು ಅಂತ ಹೇಳ್ತಾ ಈಗ ಶ್ರೀಪಾದಂಗಳು ಅನುಗ್ರಹ ವಚನ ನೀಡಬೇಕು, ಗ್ರಂಥವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲ.